ಬೇಕಿಲ್ಲ. ಒಂದು ಮೊಸಾಯಿಕೆಯನ್ನು ಸ್ವಲ್ಪ ಮೇಲೆ ಕೆಟ್ಟಿಬಿಟ್ಟಿದ್ರೆ ಆ ಎಷ್ಟು ಶ್ರಮ ಆಗುತ್ತಾ ಗೊತ್ತಾ ಯೋಚನೆ ಮಾಡಬೇಕು. ಅಂದ್ರೆ ಆ ಎತ್ತಡ ಶಕ್ತಿ ಹೋಗಿದೆ ಅವರಿಗೆ ಆಗಲೇ. ಈ ಚವಳ ಶಕ್ತಿ ಎತ್ತಡ ಶಕ್ತಿ ಇಲ್ಲ, ಈಗ ಹಾರ ಶಕ್ತಿ ಅಂತ ಯೋಜನೆ ಮಾಡಲಿಕ್ಕೆ ಬರೋದು. ಹಾರ ಶಕ್ತಿ ಹಾರಾಡೋ ಕಾರಣ ಬೇರೆ ಅಂದ್ಬಿಡ್ತಾರೆ. ಹಾರಾಡೋ ಕಾರಣ ಬೇರೆ, ಹಾರಾಡೋ ಶಕ್ತಿ ಬೇರೆ, ಎತ್ತಿಡ ಶಕ್ತಿ ಬೇರೆ, ಓಡಾಡೋ ಶಕ್ತಿ ಬೇರೆ, ಕೊನೆ ಬರ್ತಾ ಬರ್ತಾ ಮಲಗೋ ಶಕ್ತಿ ಇರೋದಿಲ್ಲ. ಬೆಡ್ ಸರ ಸತ್ತೋಗ್ತಾನೆ ಕೊನೆಗೆ. ಹಾಸಿ ಒಬ್ಬ ಬಗ್ಗಲಾದ್ರೆ ಬೆಳಕು ಬೈಕಿದ್ದ ಬೆಳಕೇಳ್ಬೇಕಂತ ನಿಮ್ಮ ಕೂಡ ಇಲ್ಲ. ಅದು ಒಂದೇ ಕರೆಂಟ್ ಅಂದ್ರೆ ಎಷ್ಟು ಭಿನ್ನವಾದಂತಹ ವ್ಯಾಪಾರವಾಗುತ್ತೆ ಅಂತ ಲೆಕ್ಕ ಹಾಕಿದರೆ ವಯಸ್ಸಾಗ್ತಾ ಹೋದಂತೆ ಎಷ್ಟೆಷ್ಟು ಬದಲಾವಣೆ ಆಗಿಬಿಡುತ್ತೆ. ಕೊನೆಗೆ ಮಲಗ ಬಗ್ಗೆ ಬದಲಾಯಿಸಕ್ಕಾಗದೇನೆ ಹುಣ್ಣ ಎಷ್ಟೋ ಜನಕ್ಕೆ ಬೇರೆ ಏನು ಕಾರಣ ಇಲ್ಲ. ಚಿತ್ರಹಿಂಸೆಪಟ್ಟು ಸಾಯ್ತಾರೆ, ಪಾಪ ವಾಸಿಯಾಗದ ಹುಣ್ಣುಗಳಾಗಿಬಿಡುತ್ತೆ. ಅದು ಯಾವ ರೀತಿ ಮನಸ್ಸೇ ಎಲ್ಲ ಕೂಡಲಕ್ಕಂತೂ ಬರೋದೇ ಇಲ್ಲ, ಮನಸ್ಸಲೇಬೇಕು. ಮಗಳು 24 ತಾಸು ಮಾಡಕ್ಕೆ ಬರೋದಿಲ್ಲ. ಅದರಿಂದಾಗಿನೆ ಈ ಕಡೆ ಯಾಕೆ ಆ ಕಡೆ ಆ ಕಡೆ ಎಲ್ಲ ಹುಣ್ಣುಗಳಾಗಿ ಎಂಥ ಒಂದು ಭಯಂಕರವಾದ ನರಕದ ರೀತಿಯಾಗುತ್ತೆ ಅವನಿಗೆ. ಇದೆಲ್ಲ ಯೋಚನೆ ಮಾಡಿ, ಶಕ್ತಿಗಳಲ್ಲಿ ತುಂಬಾ ವೈವಿಧ್ಯ ಇದೆ. ಇಂಥ ಎಲ್ಲ ಶಕ್ತಿಯ ನಿಯಮನ ಯಾರು ಮಾಡ್ತಾರೆ ಅಂದ್ರೆ ಭಗವಂತ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ನಮಗೆ ಸುಮ್ಮನೆ ಒಳ್ಳೆ ವಯಸ್ಸಿನಲ್ಲಿ ಗೊತ್ತಾಗೋದಿಲ್ಲ, ಹಾರಾಡ್ಬೇಕಾದ್ರೆ ಗೊತ್ತಾಗೋದಿಲ್ಲ. ಶಕ್ತಿ ಹೋಗ್ತಾ ಬಂದಾಗ ಗೊತ್ತಾಗುತ್ತೆ, ಉಪಯೋಗ ಇಲ್ಲ. ಟೂ ಲೇಟ್, ಏನು ಮಾಡಕ್ ಬರೋದಿಲ್ಲ. ನಮಗೆ ಗೊತ್ತಿದ್ದ ಕಾಲಕ್ಕೆ ಉಪಯೋಗ ಮಾಡಿಕೊಂಡ್ರೆ ಭಾರಿ ಉಪಯೋಗ ಆಗುತ್ತೆ. ಯಾವ ಕಾಲಕ್ಕೆ ತಾವು ತಿಳ್ಕೊಂಡು ಪ್ರಯೋಜನ ಮಾಡಿಕೊಳ್ಳೋಕೆ ಬರೋದಿಲ್ಲ, ತಿಳ್ಕೊಂಡು ಮಾಡೋದೇನಾಗ. ಆದ್ದರಿಂದ ಶಾಸ್ತ್ರ ನಮ್ಮನ್ನು ಎಚ್ಚರಿಸುತ್ತೆ, ಮುಂದೆ ಬರತಕ್ಕಂಥ ಅಪಾಯವನ್ನು ಅನುಭವಿಸಿ ತಿಳಿಯೋದಕ್ಕಿಂತ ಮುಂಚೆ ಕೇಳಿಯೇ ತಿಳಿಯೋದು, ನೋಡಿಯೇ ತಿಳಿಯೋದು ಸಾಧ್ಯವಾಗಬೇಕಾದ್ರೆ ಶಾಸ್ತ್ರ ಪ್ರಪಂಚದಿಂದ ಮಾತ್ರ ಸಾಧ್ಯ. ಕರ್ಮ ಬ್ರಹ್ಮೋದ್ಭವಂ ವಿಧಿ, ಯಾವುದೇ ಕ್ರಿಯೆ ಭಗವಂತನ ದಯೆಯಿಲ್ಲದೆ ಹೋದರೆ ನಡೆಯಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅಲ್ಲೊಂದು ಮತ್ತೊಂದು ಅಂಶ ಇದೆ. ಈ ಮಾತನ್ನು ಹೇಳಕ್ಕೆ ಪ್ರತಿ ಕಾರ್ಯ ಮಾಡಬೇಕಾದ್ರೆ ಏನ್ ಹೇಳ್ತೇವೆ ಗೊತ್ತಾ ನಾವು? ವಿಷ್ಣು ಪ್ರೇರಣೆಯ ಅಂತ ಹೇಳುತ್ತೆ. ವಿಷ್ಣು ಪ್ರೀತ್ಯರ್ಥಂ, ಭಗವಂತನ ದಯೆಯಿಂದ ಪ್ರತಿಯೊಂದು ಕೆಲಸ ಆಗುತ್ತೆ. ಆದ್ರಿಂದಾನೆ ಪ್ರತಿಯೊಂದು ಕೆಲಸ ಯಾರಿಗೆ ಅರ್ಪಣೆ ಮಾಡಬೇಕು? ನಾವು ಅವನಿಗೆ ಅರ್ಪಣೆ ಮಾಡಬೇಕು. ಯಾರ ಮನೆಯಲ್ಲಿ ಬಾಡಿಗೆ ಇರ್ತಾರೋ ಆ ಊರಲ್ಲಿ ದುಡ್ಡು ಕೊಡಬೇಕು ನಾವು ಅಷ್ಟೇ. ಇವತ್ತು ಬಾಡಿಗೆ ಮನೆ ಬಿಟ್ಟರೆ ದುಡ್ಡು ಕೊಡಬೇಕಾಗಿಲ್ಲ. ಆದರೆ ಭಗವಂತನನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇದೆಯೇನು? ಪ್ರತಿಯೊಂದಕ್ಕೂ ದೇವರನ್ನು ಅವಲಂಬಿಸಿರೋದ್ರಿಂದ ಪ್ರತಿಯೊಂದು ಕಾರ್ಯಗಳನ್ನು ಸಹ ಏನನ್ನು ಮಾಡ್ತಾನೆ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ತದಾಸಿಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಶ್ರಮತರ್ಪಣಂ. ಪ್ರತಿಯೊಂದಕ್ಕೂ ಭಗವಂತನ ದಯೆ ಬೇಕೇ ಬೇಕು. ಇಂಥ ಭಗವಂತನ ಒಂದು ಅರಿವು ನಮಗೆ ಯಾವಾಗ ಬರುತ್ತೆ ಅಂತ ಪ್ರಶ್ನೆ. ಇಂಥ ಭಗವಂತನ ಅರಿವು ಯಾವಾಗ ಬರುತ್ತೆ ಅಂದರೆ ಬ್ರಹ್ಮ ಅಕ್ಷರ ಸಮುದ್ಭವಂ. ಅಕ್ಷರ ಅಂದರೆ ವೇದಗಳು ಯಾವ ಕಾಲಕ್ಕೂ ನಾಶವಾಗದೇನೆ ನಿತ್ಯವಾದಂಥ ಶಾಸ್ತ್ರವಾಗಿ ಉಳಿದಿರೋದ್ರಿಂದ ವೇದಗಳನ್ನು ಅಕ್ಷರಗಳು ಅಂತ ಕರೀತಾರೆ. ಅಂಥ ವೇದಗಳಿಂದ ಮಾತ್ರ ದೇವರನ್ನು ತಿಳಿಯಲಿಕ್ಕೆ ಸಾಧ್ಯ. ವೇದ ದೇವ ಪದ ನೋಡಬೇಕು ಹೇಗಿದೆ. ವೇದ ದೇವ, ವೇದ ಈ ಕಡೆಯಿಂದ, ದೇವ ಆ ಕಡೆಯಿಂದ, ಹಿಂದೆ ಮುಂದೆ ಹೋಗ್ಬಿಟ್ರೆ ಗೊತ್ತಾಗುತ್ತೆ. ವೇದಗಳಿಂದ ದೇವರನ್ನು ತಿಳಿಯಲಿಕ್ಕೆ ಸಾಧ್ಯ. ಮುಂದೆ ಭಗವಂತ ತಾನೇ ಹೇಳ್ತಾನೆ, ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ. ಬ್ರಹ್ಮಾಕ್ಷರ ಸಮುದ್ಭವವನ್ನು ಮಾತಿಗೆ ತಾನೇ ಮಾಡಿದ ವ್ಯಾಖ್ಯಾನ ಪರಮಾತ್ಮ. ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ ಓಂ ಶಾಸ್ತ್ರಯೋನಿತ್ವಾತೋಂ ಬ್ರಹ್ಮಸೂತ್ರ. ಅದು ಒಂದು ದೇವರನ್ನು ತಿಳಿಸಿಕೊಳ್ತಕ್ಕಂಥ ಆಕರ ಗ್ರಂಥಗಳು ಅಂದರೆ ಬೇಸಿಕ್ ಪ್ರೂಫ್ ಅಂದರೆ ಶಾಸ್ತ್ರ ಸಾಹಿತ್ಯ, ಅದರಲ್ಲೂ ವೈದಿಕ ಸಾಹಿತ್ಯ. ದೇವರನ್ನು ವಿಶೇಷವಾಗಿ ನಮಗೆ ತಿಳಿಸಿಕೊಡೋದ್ರಿಂದ ನಾವು ವೇದಗಳನ್ನು ಬಿಟ್ಟರೆ ಎಂದೂ ದೇವರನ್ನು ತಿಳಿಯಲಿಕ್ಕಾಗೋದೇ ಇಲ್ಲ. ಆ ವೇದಗಳು ಹೇಗೆ ಉಳಿಬೇಕು ಅಂದರೆ ಮತ್ತೆ ವಾಪಸ್ ಭೂತಾದ್ಭವ ಯಜ್ಞಾದ್ಭವಂತೆ ಅನ್ನಾದ್ಭವಂತೆ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ. ಮನುಷ್ಯರು ಯಾತಕ್ಕೆ ಇರಬೇಕು ಅಂದರೆ ಅಂಥ ವೈದಿಕ ಜ್ಞಾನವನ್ನು ಪ್ರಿಸರ್ವ್ ಮಾಡಕ್ಕೆ ಮನುಷ್ಯ ಬೇಕು. ಅವನು ಬದುಕಲಿಕ್ಕೆ ಅನ್ನ ಬೇಕು, ಅನ್ನ ಬರಲಿಕ್ಕೆ ಮಳೆ ಬೇಕು, ಮಳೆ ಬರಲಿಕ್ಕೆ ಯಜ್ಞ ಬೇಕು, ಯಜ್ಞ ಬರಲಿಕ್ಕೆ ಕರ್ಮ ಬೇಕು, ಕರ್ಮ ಬರಲಿಕ್ಕೆ ದೇವರು ಬೇಕು, ದೇವರು ತಿಳಿಯಕ್ಕೆ ವೇದ ಬೇಕು, ವೇದಗಳನ್ನ ಉಳಿಸಲಿಕ್ಕೆ ಮತ್ತೆ ಜನ ಬೇಕು, ಮತ್ತೆ ಅನ್ನ ಬೇಕು. ಈ ರೀತಿ ಶುರುವಾಗುತ್ತಲ್ಲ, ಇದಕ್ಕೆ ಸೈಕಲ್ ಅಂತ ಕರೆದಿದ್ದಾರೆ, ಜಗಚ್ಚಕ್ರ ಅಂತ ಕರೀತಾರೆ. ಇದರಲ್ಲಿ ನಮ್ಮ ಪಾತ್ರ ಇರೋದು ಕರ್ಮಾಚರಣೆ ಮಾಡೋದರಲ್ಲಿ, ಯಜ್ಞ ಮಾಡೋದರಲ್ಲಿ. ಅದನ್ನು ಬಿಟ್ಟು ಬಿಟ್ಟೆವು ಅಂತ ಕೇಳಿದರೆ ಒಂದು ಭಾಗ ಬಿಟ್ಟಾಗಲ್ಲ. ರಥದ ಒಂದು ಚೂರು ಕಟ್ಟಾಯಿತು ಅಂದರೆ ರಥ ಪೂರ್ತಿ ನಿಂತು ಹೋಗಿಬಿಡುತ್ತೆ, ಚಕ್ರದ ಗತಿ ನಿಂತು ಹೋಗುತ್ತಾದ್ದರಿಂದ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯ ತೀಹ ಯಹ ಅಧಾಯುರಿಂದ್ರಿಯ ರಾಮೋ ಮೋಹಂ ಪಾರ್ಥ ಸಜೀವತಿ. ಈ ರೀತಿಯಾದ ಜಗಚ್ಚಕ್ರವನ್ನು ತನ್ನ ಪಾದನ ಕರ್ತವ್ಯ ಕರ್ಮಗಳನ್ನು ಮಾಡುವ ಮೂಲಕವಾಗಿ ಯಾವನು ಮುಂದಕ್ಕೆ ಚಲಿಸುವಂತೆ ಮಾಡುವುದಿಲ್ಲವೋ ಅವನು ಅಘಾಯುಹು ಇಂದ್ರಿಯಾರಾಮ, ಬರೀ ಪಾಪ ಸಂಪಾದನೆಗಷ್ಟೇ ಬದುಕ್ತಾನೆ. ಅವನು ಇಂದ್ರಿಯಾರಾಮ, ಐಂದ್ರಿಕ ಸುಖಗಳಲ್ಲೇ ಮಗ್ನನಾಗ್ತಾನೆ. ಅಷ್ಟೇ ಅಲ್ಲ, ಮೋಹಂ ಪಾರ್ಥ ಸಜೀವತಿ, ಅವನ ಬದುಕು ವ್ಯರ್ಥವಾದ ಬದುಕು, ಸಮಾಜಕ್ಕೆ ಏನು ಕಾಣಿಕೆಯೇ ಇಲ್ಲ. ಇವತ್ತು ಯಾರು ಇನ್ನೊಬ್ಬರಿಗೋಸ್ಕರ ಏನನ್ನು ಸೇವೆ ಸಲ್ಲಿಸ್ತಾರೆ ಅವರ ಜೀವನ ಸಾರ್ಥಕ ಅಂತ ಕರೀತಾರೆ. ಇವತ್ತು ದೇವರಿಗೆ, ದೇಶಕ್ಕೆ, ಸಮಾಜಕ್ಕೆ ನಾವು ಯಾವಾಗ ನಮ್ಮಿಂದಾದ್ದನ್ನು ಕೊಡ್ತೇವೆ ಅದು ನಮ್ಮ ಸಾರ್ಥಕವಾದ ಜೀವನ. ಅದನ್ನು ಕೊಡದೆ ಹೋದ ನಿರರ್ಥಕವಾದ ಜೀವನ. ಜಗಚ್ಚಕ್ರವನ್ನು ಮುಂದುವರಿಲಿಕ್ಕೆ ಯಾವನು ತನ್ನ ಪಾದನ ಕರ್ತವ್ಯವನ್ನು ಸಲ್ಲಿಸೋದಿಲ್ಲ, ಅವ್ರಿಗೆ ವ್ಯರ್ಥವಾದ ಬದುಕಿನವನು ಅಂತ ಕರೆದು. ಮೋಹಂ ಪಾರ್ಥ ಸಜೀವತಿ, ಇಂದ್ರಿಯಾರಾಮನಾಗಿ ಬದುಕ್ತಾನೆ, ಅವನ ಬದುಕಿಗೆ ಫಲ ಇನ್ನೇನೂ ಇಲ್ಲ, ಸಮಾಜಕ್ಕೆ ಉಪಯೋಗ ಇಲ್ಲ, ಅವನಿಗೆ ಉಪಯೋಗ ಇದೆಯಾ? ಅಘಾಯುಹು, ಪಾಪದ ರಾಶಿಯನ್ನೇ ಕಟ್ಟಿಕೊಡ್ತಾನೆ ಅಂತ ಹೇಳುತ್ತಾನೆ. ಪಾಪದ ರಾಶಿಯನ್ನು ಕಟ್ಟಿಕೊಡುತ್ತಾನೆ, ಎಷ್ಟು ಫಲ ಅಂದರೆ, ಒಂದು ಜನ್ಮ ಹುಟ್ಟಿದ ಅವನು ಇನ್ನು ಹತ್ತಾರು ಜನ್ಮ ಹುಟ್ಟುವ ಪ್ರಸಂಗ ಬರುತ್ತೆ. ಇಲ್ಲೊಂದು ಮಾತು ಹೇಳ್ತಾರೆ ಪುರಾಣದಲ್ಲಿ ಶ್ರೀಮದ್ ಆಚಾರ್ಯರು, ಅದನ್ನೆಲ್ಲ ಬರಿತಾ ಹೋಗ್ತಾರೆ. ಅದಕ್ಕೆ ಅವರ ಭಾಷ್ಯಕ್ಕೆ ಅಷ್ಟು ಮಹತ್ವ ಉಂಟು. ಒಬ್ಬ ಮನುಷ್ಯ ತನ್ನ ಪಾದನ ಕರ್ತವ್ಯ ಕರ್ಮ ಮಾಡದೆ ಬದುಕಿದರೆ ಅಘಾಯು ಅಂತ ಕರೆದು, ಪಾಪಕ್ಕೋಸ್ಕರ ಬದುಕಿಸಾಯಲಕ್ಕ ಅಂತ ಅರ್ಥ. ಅವನ ಆಯುಷ್ಯ ಪೂರ್ತಿ ಪಾಪ ಸಾಧನೆಗೆ ಇದೆ ಅಂತ ಅರ್ಥ. ಎಷ್ಟು ಪಾಪ ಮಾಡಬಹುದು ಮನುಷ್ಯ, ಮುಂದೆ ಎಷ್ಟು ಜನ್ಮಗಳು ಪಾಪ ಮಾಡಬಹುದು ಅಂತ ಪ್ರಶ್ನೆ ಇದೆ. ನಾವೇನು ಪ್ರಶ್ನೆ ಹಾಕೊಂಡ್ಬಿಡ್ತೇವೆ, ಪಾಪ ಶಾಸ್ತ್ರಕಾರ ಗೊತ್ತಿತ್ತೋ ಇಲ್ಲೋ, ಉತ್ತರ ಕೊಟ್ಟಿಲ್ಲ ಅಂತ ತಿಳ್ಕೊಂಡಿರ್ತೇವೆ. ಅದು ತಕ್ಷಣ ಉತ್ತರ ಕೊಟ್ಟಿರ್ತಾರೆ, ಇದು ಶಾಸ್ತ್ರದ ವೈಶಿಷ್ಟ್ಯ. ನಾವು ಇಡೀ ಒಂದು ಜೀವನ ಪೂರ್ತಿ ಬದುಕಿದರೆ ಅಲ್ಲ, ಒಂದು 10-20 ವರ್ಷ ಬದುಕಿದರೆ ಅಲ್ಲ, ಒಂದು ವರ್ಷ ಬದುಕಿದರೆ ಅಲ್ಲ, ಒಂದು ತಿಂಗಳಲ್ಲ, 15 ದಿವಸ ಅಲ್ಲ, ವಾರ ಅಲ್ಲ, ಒಂದು ದಿವಸ ನಾವೇನಾದರೂ ಬದುಕಿದ್ರೆ ಜೀವನದೊಳಗೆ, ಒಂದು ದಿವಸ ಬದುಕಿದ್ರೆ ಎಷ್ಟು ಕರ್ಮ ಮಾಡಿರ್ತೇವೆ ಅಂದರೆ ಪುರಾಣದಲ್ಲಿ ಹೇಳ್ತಾರೆ, ಆ ಚತುರ್ದಶ ಮಾದ್ವರ್ಷ ಪುರುಷ ನಿಯಮೇನತ್ತು. ಒಬ್ಬ ಪುರುಷ ಒಬ್ಬ ಸ್ತ್ರೀ 14ನೇ ವರ್ಷ 13 ತುಂಬಿದ ಮೇಲೆ 14 ವರ್ಷದ ಮೊದಲ ದಿವಸದಿಂದ ಎಷ್ಟು ಕರ್ಮ ಮಾಡ್ತಾನೆ ಅಂತ ಕಾಡಿದರೆ, ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ, ಅತಿ ಕಡಿಮೆ ಅಂದರೆ 10 ಜನ್ಮ ಹುಟ್ಟ ಕರ್ಮ ಮಾಡ್ತಾನಂತ. 10 ಜನ್ಮ ಒಂದು ದಿವಸ ಬದುಕಿದ್ರೆ ಲೆಕ್ಕ ಹಾಕಿ, ಎಷ್ಟು ದಿವಸ ಬದುಕಿರ್ತೇವೆ ಅಂತ ಲೆಕ್ಕ ಹಾಕಿದರೆ ಅಘಾಯು ಅನ್ನೋ ಪದ ನಮಗೆ ಅರ್ಥ ಆಗುತ್ತೆ. ಇವತ್ತು 100 ವರ್ಷ ಬದುಕಿದ್ದ ಅಂದರೆ ಪಾಪ ಎಷ್ಟು ದಿವಸ ಹುಟ್ಟಿ ಬರ್ತಾರೆ ಲೆಕ್ಕ ಅಂತ ಅರ್ಥ. ಅಂದರೆ ಒಂದೊಂದು ದಿವಸಕ್ಕೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ನಮಗೆ ಗಾಬರಿಯೋ ಗಾಬರಿ, ಏನು ನಂಬಬೇಕಾ ಸ್ವಾಮಿ ಅಂತ ಕೇಳಿದರೆ, ಇವತ್ತು ಬೆಳೆಯಿಂದ ಏನು ತಿಳ್ಕೊಂಡಿದ್ದೀರಿ? ಒಂದು ಕಾಳು ಹಾಕಿ ಒಂದು ಬೆಳೆ ಬರೋದಾದ್ರೆ ಯಾವನು ಬೆಳೀತಿದ್ದಿಲ್ಲ. ಒಂದು ಕಾಳು ಒಂದು ಕಾಳು ಭತ್ತ ಹಾಕಿದ, ಒಂದೇ ಕಾಳು ಬೆಳೆಯೋದಾಗಿದ್ರೆ ಯಾವನು ವ್ಯವಸಾಯ ಮಾಡ್ತಿದ್ದಿಲ್ಲ. ಎಷ್ಟಾಗುತ್ತೆ ಗೊತ್ತಾ? ಅದು ಸಾವಿರಾರು ಕಾಳಾಗಿ ಬೆಳಕು ಬರುತ್ತೆ. ಹಾಕಿದ ಒಂದು ಕಾಳು ಸಾವಿರಾರು ಕಾಳಾಗುತ್ತೆ, ಅದೇ ಬೆಳೆ. ನಮ್ಮ ಕರ್ಮನ ಹಾಗೆ ಬೆಳೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ. ಬೆಳೆ ಬೆಳೆಯೋದು ನಮಗೆ ಗೊತ್ತು, ನಮ್ಮ ಕರ್ಮ ಬೆಳೀತಾನೇ ಇರುತ್ತಂತೆ. ಇವತ್ತು ಲೋನ್ ಹಾಗೆ ಬೆಳೀತಾ ಹೋಗುತ್ತೆ ನೋಡಿ, ಹಾಗೆ ಬಿಟ್ಟುಬಿಟ್ರೆ ಅಸಲೆಲ್ಲ ಹೋಗಿರುತ್ತೆ, ಬಡ್ಡಿನ ಜಾಸ್ತಿ ಆಗಿಬಿಟ್ರೆ. ಬರ್ತಾ 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 ನಮಗೆ ಲೋನ್ ಬೆಳೆಯೋದು ಗೊತ್ತು, ಲೈಟ್ ಬಿಲ್ ಬೆಳೆಯೋದು ಗೊತ್ತು, ಏನೇನಾಗೋದು ಗೊತ್ತು, ನಮ್ಮ ಕರ್ಮ ಹೇಗೆ ಬೆಳೆಯುತ್ತೆ ಅಂತ ನಮಗೆ ಗೊತ್ತೇ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಎಷ್ಟು ಭದ್ರವಾದ ವ್ಯವಸ್ಥೆ ಆಗಬೇಕು. ಒಂದೊಂದು ದಿವಸದ ಬದುಕು ಋಣ ತೀರಿಸ್ತಾ ಹೋದರೆ ಸಾಲ ಬೆಳೀತಾನೆ ಹೋಗುತ್ತೆ. ಆದರೆ ಯಾವನು ತೀರಿಸಿಬಿಡ್ತಾನಲ್ಲ ಅವನಿಗೆ ಪಾಪದ ಬಲವೇ ಇಲ್ಲ. ಆಗ ಅವನ ಜೀವನ ಯಜ್ಞ ಶಿಷ್ಟಾಸಿನ ಸಂತಹ ಮುಚ್ಚಂತೆ ಸರ್ವ ಕಿಲಿಬಿಷೈಹಿ. ಪ್ರತಿಯೊಬ್ಬ ಮನುಷ್ಯ ಬದುಕಿದರೆ 10 ಜನ್ಮ ಹುಟ್ಟುತ್ತಾನೆ ಅಂತ ಅರ್ಥ ಅಲ್ಲ. ಯಾವನು ಯಜ್ಞ ರೂಪವಾಗಿ ಕರ್ಮಗಳನ್ನು ಮಾಡದೇ ಬದುಕಿರ್ತಾನೆ ಅವನಿಗೆ 10 ಜನ್ಮ ಬರುತ್ತೆ. ಆದರೆ ಯಾವನು ಸರಿಯಾಗಿ ಮಾಡ್ತಾನೆ ಅವನಿಗೆ ಜನ್ಮ ಇಲ್ಲ. ವಿದ್ಯಾರ್ಥಿ ಫೇಲ್ ಆಗ್ತಾನೆ ಇರ್ತಾನೆ, ಸೆಪ್ಟೆಂಬರ್ ಮಾರ್ಚ್ ಬರ್ತಾನೇ ಇರುತ್ತೆ, ಪಾಸ್ ಆಗಿಬಿಟ್ರೆ ಮತ್ತೆ ಬರೋ ಸ್ಥಿತಿ ಇಲ್ಲ. ಅವನಿಗೆ ಕರ್ಮ ಸ್ಟಾಪ್ ಅಲ್ಲಿ, ಫೇಲ್ ಆದರೆ ಮಾತ್ರ ಬೆಳಿತಾನೆ ಹೋಗುತ್ತೆ. ಸ್ವಲ್ಪ ದಿವಸ ಇನ್ನೂ ಬೆಳೆದ ಮೇಲೆ ಏನಾಗುತ್ತೆ ಗೊತ್ತಾ? ಸಿಲೆಬಸ್ಸೇ ಚೇಂಜ್ ಆಗಿಬಿಡುತ್ತೆ, ಪಾಪ ರಿವೈಸ್ ಮಾಡ್ತಾನೆ, ಅದನ್ನ ಬೇರೆ ಓದಬೇಕು ಮತ್ತೆ ಅವನು ಹಣೆ ಬರ. ಈ ರೀತಿ ಆದ ಗತಿ ಏನಾಗಬೇಕು? ಈಗ ಅವನು ಜನ್ಮದಲ್ಲೇ ಪಾಸ್ ಆಗೋ ಯೋಚನೆ ಕೂಡ ಮಾಡಾಗಿಲ್ಲ. ಅದು ಬೆಸ್ಟ್ ರೆಮಿಡಿ ಏನು? ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡ್ಕೊಂಡು ಹೋಗ್ಬಿಡೋದಷ್ಟೇ. ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡಬೇಕು. ಆ ಉತ್ತರ ಹೇಗೆ ಬರೀಬೇಕು? ಅವನು ಉತ್ತರ ಹೇಗೆ ಬರೀಬೇಕು? ತಾನು ಮೆಚ್ಚ ಉತ್ತರ ಬರೀಬಾರ್ದು, ಎಕ್ಸಾಮಿನಲ್ಲಿ ಮೆಚ್ಚ ಉತ್ತರ ಬರೀಬೇಕು. ಎಕ್ಸಾಮಿನಲ್ಲಿ ಭಲೇ ಭಲೇ ಅಂತಿದ್ರೆ ಪಾಸ್ ಆಗ್ತಿರ್ತಾರೆ. ಅದು ದೇವ್ರ ಮೆಚ್ಚೆ ಕೆಲಸ ಮಾಡಬೇಕು. ನಾವು ಯಾರೋ ಮೆಚ್ಚೆ ಮೆಚ್ಚೆ ಕೆಲಸ ಮಾಡಿ ಉಪಯೋಗ ಇಲ್ಲ. ದೇವ್ರ ಮೆಚ್ಚೆ ಕೆಲಸ ಮಾಡಿಬಿಟ್ರೆ ದೇವರು ಗುಡ್ಡ ಅಂದಾಗ ನಮ್ಮ ಜೀವನದ ಮುಗಿತಾನೆ. ಸಾರ್ಥಕತೆ ಅಂದರೆ ಪರಮ ಸಾರ್ಥಕತೆ. ಫಲ ಬಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲ ಬಿದು ಬಾಳದುದಕ್ಕೆ. ಇಲ್ಲದೆ ಹೋದರೆ ಅಘಾಯುರಿಂದ್ರಿಯ ರಾಮೋ ಮೋಹಂ ಪಾರ್ಥ ಸಜೀವತಿ, ಅವನ ಬದುಕು ವ್ಯರ್ಥ ಅಂತ ಭಗವಂತ ತಿಳಿಸ್ತಾನೆ. ಅಂತೂ ಕರ್ಮದ ಬಂಧನ ನಮಗೆ ತಪ್ಪಿದ್ದಲ್ಲ. ಬದುಕಿರೋವರಿಗೆ ಕರ್ಮ ಮಾಡಲೇಬೇಕು. ಆ ಕರ್ಮದ ಬಂಧನ ತಪ್ಪಿಸ್ಕೋಬೇಕಾದ್ರೆ ಇರೋ ಅತಿ ಸುಲಭವಾದ ಉಪಾಯ ಅಂದರೆ ಮೊದಲು ಮಾಡಿ ಮುಗಿಸದೆ ಹೊರತು ಬೇರೆ ಅಲ್ಲ. ಕರ್ಮದ ಬಂಧನವನ್ನು ನಾವು ಕಳಿಸ್ಕೋಬೇಕು ಅಂತಿದ್ರೆ ಮೊದಲು ಮಾಡಿ ಮುಗಿಸ್ಬಿಡ್ಬೇಕಾದ್ರೆ ಬಿಟ್ಟಷ್ಟು ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಸನ್ಯಾಸಿ ಮಾಡೋದು ಗ್ಯಾರಂಟಿ ಅಂದಮೇಲೆ ಸುಮ್ಮನೆ ಮಾಡಿಲ್ಲ ಅಂತ ಬೇರೆ, ಲೇಟ್ ಆಗೋದು ಬೇರೆ. ಮಾಡಿಬಿಟ್ರೆ ಸದ್ಯ ಒಂದು ಕೆಲಸ ಮುಗಿದು ಅಂತೇಳೆ. ಲೈಟ್ ಬಿಲ್ ಮೊದಲಾದವು ಇನ್ನೊಂದು 5-6 ಟೈಮ್ ಇರುತ್ತೆ, ಮತ್ತೆ ಕಟ್ಟಿಬಿಡ್ತಾನೆ. ಕೊನೆಗೆ ಎಷ್ಟು ಇರುತ್ತೆ ಏನೋ, ಅಕಸ್ಮಾತ್ ಮರ್ತ ಹೋಗ್ಬಿಟ್ರೆ ಏನು ಮಾಡೋದು? ಈ ಮಧ್ಯೆ ಅಡ್ವಾನ್ಸ ಕಟ್ಟಿ ಮುಗಿಸಿಬಿಡ್ತಾನೆ, ಅವಾಗ ಅವನು ಫ್ರೀ ಆಗಿಬಿಡ್ತಾನೆ. ಅದು ಕರ್ಮಗಳನ್ನು ಯಾವಾಗಲೂ ಕೂಡ ಸಕಾಲಕ್ಕೆ ಮಾಡಿ ಮುಗಿಸೋದೆ ದೊಡ್ಡ ರೆಮಿಡಿ. ಅದು ಒಂದು ಬಿಡ್ಲಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಗ ಒಂದು ಪ್ರಶ್ನೆ ಬಂತು, ಕರ್ಮ ಇಷ್ಟು ಕಂಪಲ್ಸರಿ ಅಂತ ಹೇಳ್ತೀರಿ, ಎಂದು ಬಿಡ್ಲಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತೀರಿ, ಅಂತ ಚಾನ್ಸ್ ಇಲ್ಲವೇ ಇಲ್ಲ ಹಾಗಿದ್ರೆ ಎಂದಾದರೂ ಒಂದ್ಸಲ ಕರ್ಮ ಬಿಡ್ಲಕ್ಕೆ ಸಾಧ್ಯವಾಗುತ್ತೋ ಅಂತ ಕೇಳಿದರೆ ಹೇಳ್ತಾರೆ, ಒಂದು ಒಂದು ಕಾಲದಲ್ಲಿ ಮಾತ್ರ ಅವಕಾಶ ಉಂಟು ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ಮಾತ್ರ ಯಾವ ಕರ್ಮ ಕೂಡ ಮಾಡಬೇಕಾಗಿಲ್ಲ. ಯಾವ ಕರ್ಮ ಅಂದರೆ ಯಾವುದು? ಸ್ನಾನ ಮಾಡಬೇಕಾಗಿಲ್ಲ, ಸಂಧ್ಯಾ ವಂದನೆ ಮಾಡಬೇಕಾಗಿಲ್ಲ, ಪೂಜೆ ಮಾಡಬೇಕಾಗಿಲ್ಲ, ಇನ್ಯಾತಕ್ಕೆ ಏಕಾಶಿ ಉಪವಾಸ ಕೂಡ ಮಾಡಬೇಕಾಗಿಲ್ಲ. ಅಂತ ಒಂದು ಕಾಲ ಇದೆ ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಖುಷಿ ಆಗುತ್ತೋ ರೀಚ್ ಆಗಿಬಿಟ್ರೆ ಸದ್ಯ ಯಾವ ಪೀಡನೆ ಇರೋದಿಲ್ಲ, ಆರಾಮಾಗಿರ್ಬೋದು ಅನಿಸ್ಬಿಡ. ಆ ಒಂದು ಕಾಲ ಇದೆ, ಆ ಕಾಲ ಯಾವುದಂತ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳುತ್ತಾರೆ. ಯಸ್ವಾತ್ಮ ರತಿರೇವ ಸ್ಯಾತ್ ಆತ್ಮತೃಪ್ತಸ್ಯ ಮಾನವ ಆತ್ಮನ್ನೇವಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ತಸ್ಯ ಕಾರ್ಯಂ ನ ವಿದ್ಯತೆ, ಅವನಿಗೆ ಕಾರ್ಯ ಅಂತ ಇಲ್ಲೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಅವನು ಮಾಡಬೇಕಾದ ಕೆಲಸ ಕಾರ್ಯ ಅಂದ್ರೇನು? ಕರ್ತುಂ ಯೋಗ್ಯಂ ಅಂದರೆ ಡ್ಯೂಟಿ, ಅವನೊಂದು ಡ್ಯೂಟಿ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ಯಾವನು ಅಂದರೆ ಈ ಗುಂಪಿಗೆ ಸೇರಿದ ಮನುಷ್ಯ. ಯಾವನು ಅಂದರೆ ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಸ್ಯ ಮಾನವ ಆತ್ಮನ್ನೇವಚ ಸಂತುಷ್ಟ. ಮೂರು ಗುಣ ಇರಬೇಕವನು. ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮರತಿ ಆಗಬೇಕು. ಎರಡನೇದು ಆತ್ಮತೃಪ್ತನಾಗಬೇಕು. ಮೂರನೇದು ಆತ್ಮರಿ ಸಂತುಷ್ಟನಾಗಬೇಕು. ಮೂರನ್ನು ಸಾಧಿಸಿಬಿಟ್ಟ ಅಂದರೆ ಅವನು ಮಾಡಬೇಕಾದ ಕೆಲಸ ಯಾವುದೂ ಇರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅದು ಯಾವುದು ಅಂತ ನಮಗೆ ಆಶ್ಚರ್ಯ. ಯಾವುದದು? ನಾವು ಹಿಂದೆ ಹೋದ್ರೆ ಗೊತ್ತಾಗಿ ಪದ ಬಂದಿದೆ ಹಿಂದೆ ಆಗಲೇ. ಆತ್ಮನ್ನೇವಚ ಸಂತುಷ್ಟ ಅಂತ ಪದ ಬಂತು, ಹಿಂದೆ ಕೇಳಿದ್ದೇವೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞ ಸದೋಚ್ಯತೆ. ಅಪರೋಕ್ಷ ಜ್ಞಾನಿಯ ಲಕ್ಷಣ ಅದು. ಒಂದು ಯಾವನು ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡ್ತಾನೆ, ಯಾವನು ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡ್ತಾನೆ ಅಂಥ ವ್ಯಕ್ತಿ ಹೇಗೆ ಬರುತ್ತಾನೆ ಗೊತ್ತಾ? ಅವನು ಆತ್ಮರತಿ, ಅವನ ಆಸಕ್ತಿಯೆಲ್ಲ ಎಲ್ಲಿದೆಯಂತೆ? ದೇವ್ರ ಬಗ್ಗೆ ಮಾತ್ರ, ಬೇರೆ ಕಡೆ ಗಮನನೇ ಹೋಗೋದಿಲ್ಲಂತವನು. ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಸ್ಯ, ಅವನಿಗೆ ಬೇರೆ ಏನು ಬೇಡ. ದೇವರು ಕಣ್ಣಿಗೆ ಕಾಣಿಸ್ತಾನಲ್ಲ, ದೇವರನ್ನು ನೋಡ್ತಾನಲ್ಲ, ಅದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ. ಹಾಗೆ ನೋಡ್ತಾನೇ ಮೈ ಮರೆತು ಬಿಡ್ತಾನಂತೆ. ನಮಗೆ ಸಿಟ್ಟು ಬರುತ್ತೆ, ಏನು ಎಷ್ಟೊತ್ತು ನೋಡ್ತಾನೆ ದೇವರನ್ನು ಬೇಜಾರಾಗೋದಿಲ್ಲವೆ ಅಂತ ಕೇಳಿದರೆ, ಈ ಟಿ ವಿ ಎಷ್ಟು ಸಲ ಹೋಗಿದ್ರು ಬೇಜಾರಾಗಿದೆ ಅಂತ ಸ್ವಲ್ಪ ಆದರೂ ಕೂಡ. ಇನ್ನು ಚಾನಲ್ ಜಾಸ್ತಿ ಆಗ್ತಾ ಇದೆ ಹೊರತು ಏನು ಕಡಿಮೆ ಆಗ್ತಾ ಇಲ್ಲ. ಎಷ್ಟು ಅದೇ ನೋಡಿದ್ರು ಮತ್ತೆ ಹಾಕ್ಬಿಡ್ತಾನೆ, ಬಿಡೋದಿಲ್ಲ. ಎಷ್ಟು ಸೀರಿಯಲ್ ಇತ್ತು ಮತ್ತೆ ಹಾಕ್ಬಿಡ್ತಾನೆ. ನೋಡಿದ್ರೆ ಆಯ್ತು, ಪರವಾಗಿಲ್ಲ. ಈ ಥರ ಭಾವನೆ ಇದ್ದಾಗ ಅದೇ ಟಿ ವಿಯೊಳಗೆ ನೋಡಿದ್ರೆ ಬೇಜಾರಾಗದೆ ಹೋದರೆ ಭಗವಂತನ ಕಂಡು ನೋಡಿ ಯಾರೇ ಬೇಜಾರಾಗ ಸಾಧ್ಯ ಉಂಟ ಅಂತ ಹೇಳುತ್ತೆ. ಇದರಲ್ಲಿ ಎಷ್ಟು ಉಂಟು, ತೀರಾ ಲಿಮಿಟೆಡ್ ಇದು. ಒಂದು 10-20 ಚಾನಲ್, 100 ಚಾನಲ್ ಇರಬಹುದು. ಭಗವಂತನ ಚಾನಲ್ಗಳ ಸಂಖ್ಯೆಗೆ ಕೊನೆ ಮನೆ ಅನಂತ ಚಾನಲ್ ಪರಮಾತ್ಮನ. ಬರೀ ನೋಡ್ತಿದ್ರೆ ಸಾಕಂತ. ಅಂತ ದೇವರ ದರ್ಶನ ಮಾಡಿದ ಜ್ಞಾನಿಗೆ ಇನ್ನೊಂದು ಬೇಕು ಅಂತ ಅನಿಸೋದೇ ಇಲ್ಲ ಅಂತ ಹೇಳಿಬಿಡುತ್ತೆ. ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಸ್ಯ ಮಾನವ, ಭಗವಂತನಿಂದ ತೃಪ್ತಿ ಕಾಣ್ತಾನಂತವನು. ಭಗವಂತನಲ್ಲಿ ಆಸಕ್ತಿ, ಭಗವಂತನಿಂದ ತೃಪ್ತಿ, ಆತ್ಮನ್ನೇವಚ ಸಂತುಷ್ಟ. ಪರಮಾತ್ಮನಿಂದಲೇ ಸಂತುಷ್ಟ ಅಂತ ಶಬ್ದ ಹೇಳ್ತಾರೆ. ಸಂತುಷ್ಟಿ ಅಂದರೆ ಏನು? ಸಂತುಷ್ಟಿ ಅಂದರೆ ಅಲಂಭಾವ ಅಂತ ಅರ್ಥ. ಇನ್ನು ಸಾಕೇ ಸಾಕು, ನಮಗೆ ಬೇರೆ ಬೇಡವೇ ಬೇಡ ಅಂತಕ್ಕಂಥ ಭಾವನೆ ದೇವ್ರು ನೋಡ್ತಾರೇ ಬರುತ್ತದೆ. ಇನ್ನು ಯಾವ ಕಾಲಕ್ಕೂ ಪೂರ್ತಿ ಬರೋದಿಲ್ಲ, ಆ ಕಾಲಕ್ಕೆ ಮಾತ್ರ ಬರುತ್ತದೆ. ಈ ರೀತಿ ಅವನು ಇರ್ತಾನಲ್ಲ, ಅವನಿಗೆ ತಸ್ಯ ಕಾರ್ಯ ನ ವಿದ್ಯೆ, ಅವನಿಗೆ ಕರ್ತವ್ಯ ಅಂತ ಇಲ್ಲವೇ ಇಲ್ಲ. ಏನೇನು ಮಾಡಬೇಕಾಗಿಲ್ಲ ಅವ್ರು, ಹಾಗಿದ್ದು ಬಿಟ್ಟರೆ ಆಗೋಯ್ತು. ಇದು ಯಾವ ಸ್ಥಿತಿ ಅಂತ ಕರೀತಾರೆ ಗೊತ್ತಾ? ಇದೆ ಇಷ್ಟೆಲ್ಲ ಹೇಳಿದ್ದಾರಲ್ಲ, ಮೂರು ಸೇರಿಸಿ ಒಂದು ಪದ ಅಂದರೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ಕರ್ಮದ ಬಂಧನ ಇಲ್ಲ ಅಂತ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯನ್ನು ತಲುಪಿಟ್ಬಿಟ್ರೆ ಯಾವ ಕರ್ಮನೂ ಮಾಡಬೇಕಾಗಿದೆ. ಎಲ್ಲವೂ ಎಲ್ಲದಕ್ಕೂ ಎಕ್ಸೆಂಪ್ಷನ್ನೇ, ಯಾವ್ಯಾವುದಕ್ಕೂ ನಮಗೆ ಬೈಂಡಿಂಗ್ ಇಲ್ಲೇ ಇಲ್ಲ ಅಂತ ಒಂದು ಸ್ಥಿತಿ ತಲುಪಿಟ್ಬಿಡ್ತಾನೆ ಅಂತ ಹೇಳ್ತಾರೆ. ನಮಗನ್ಸುತ್ತೆ ಸದ್ಯ ಹೋಗ್ಬಿಟ್ರೆ ಸಾಕು ಅದಕ್ಕೊಂದು ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಅನೇಕ ಏನು ಮಾಡ್ತಾರೆ ಗೊತ್ತೋ, ಹೋಗ್ಬೇಕಲ್ಲ ಅಂತ ಕುಡಿದು ಬಿಡ್ತಾರೆ ಕೆಲವರು, ಪಾಪ ಡ್ರಗ್ಸ್ ತೊಗೊಂಡ್ಬಿಡ್ತಾರೆ, ಏನೇನೋ ಮಾಡಿಬಿಡ್ತಾರೆ. ಸಿಟಿ ಹೋಗ್ಬೇಕಲ್ಲ, ಹುಚ್ಚರಿವೆಲ್ಲ ಈ ರೀತಿ ಎಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಆ ಸ್ಥಿತಿ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು ಗೊತ್ತಾ? ಮಾನವ ಅಂತ ಪದ ಹಾಕ್ತಾರೆ. ಯಸ್ವಾತ್ತರತಿರೇವ ಸ್ಯಾತ್ ಆತ್ಮತೃಪ್ತಸ್ಯ ಮಾನವ ಆತ್ಮನ್ನೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಮಾನವ ಶಬ್ದಕ್ಕೆ ಎಲ್ಲ ಜನ ಅರ್ಥ ತಿಳ್ಕೊಂಡಿದ್ದೇನೋ, ಮಾನವ ಅಂದರೆ ಮನುಷ್ಯ ಅಂತ ಅರ್ಥ. ಮನುಷ್ಯ ಹೀಗಿದ್ರೆ ಸಾಕು, ಎಲ್ಲ ಮನುಷ್ಯರು ಈಗ ಎಲ್ಲರೂ ಮನುಷ್ಯರು ಯಾರಿದ್ದಾರೆ ಹೀಗೆ? ಮತ್ತೆ ಮಾನವ ಅಂತ ಭಗವಂತ ಹೇಳಿ ಸುಳ್ಳಾಯ್ತಾ ಅಂತ ಕೇಳಿದರೆ, ಮಾನವ ಅನ್ನೋ ಶಬ್ದಕ್ಕೆ ಬರೀ ಮನುಷ್ಯ ಅಂತ ಅರ್ಥ ಅಲ್ಲ ಅಂತ ಹೇಳಿದ್ರು. ಮಾನವ ಶಬ್ದಕ್ಕೆ ಬರೀ ಮನುಷ್ಯ ಅಂತ ಅರ್ಥ ಅಲ್ಲ. ಮತ್ತೇನರ್ಥ? ಮಧ್ವಾಚಾರ್ಯ ಏನನ್ನು ಬರೀತಾರೆ ಅದನ್ನು ಅಲ್ಲೇ ಪ್ರೂವ್ ಮಾಡ್ತಾರೆ. ಇದು ವಿಶೇಷ, ಯಾವಾಗಲೂ ಅಲ್ಲೇನೆ. ಮಾನವ ಶಬ್ದ ಎಲ್ಲಿಂದ ಬಂದಿದೆ ಗೊತ್ತಾ? ಮನು ಅವಬೋಧನೆ ಅಂತ ಅದಕ್ಕೆ ರೂಟ್. ಮನು ಅವಬೋಧನೆ, ಅವಬೋಧನ ಅಂದರೆ ಜ್ಞಾನ, ಮಾನವ ಅಂದರೆ ಜ್ಞಾನಿ ಅಂತ ಅರ್ಥ. ಜ್ಞಾನಿ ಅಂದರೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಯಾವನು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ತಾನಲ್ಲ ಅವನಿಗಿಂತ ಸ್ಥಿತಿ ಸಿದ್ಧವಾಗುತ್ತೆ ಹೊರತು ಬೇರೆಯವರಲ್ಲಿ ಆಗೋದಿಲ್ಲ ಅಂತ ಅರ್ಥ. ಈ ಮಾತಿಟ್ಟುಕೊಂಡೇ ಪುರಂದರದಾಸರು, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿ. ನಾವಿದ್ದು ಎರಡು ಕೈ ಎರಡು ಕಾಲು ಇದ್ದುಬಿಟ್ಟು ದೊಡ್ಡದು ತಿಳ್ಕೊಂಡ್ಬಿಡ್ತೇವೆ. ಇದು ದೊಡ್ಡದಂತ ಕರೀಲಿಲ್ಲ, ದೊಡ್ಡದಾಗಿದ್ದು ಯಾವಾಗ? ಗ್ರೇಟ್ ಅಂತ ಯಾವಾಗ ಕರೀತಾರೆ ವಿದ್ಯಾರ್ಥಿನ? ಪಾಸ್ ಆಗಿ ಬಂದರೆ, ಫೇಲ್ ಆಗಿ ಬಂದರೆ ಹಣೆ ಬರ ಕಾಲಲ್ಲಿ ಹೇಳಿ ಫೇಲ್ ಆಗಿಬಿಟ್ಟೆಯಾ, ಪಾಪ ಅಂದ್ಬಿಡ್ತಾರೆ. ಅದೇ ವಿದ್ಯಾರ್ಥಿ ಲೈಫು ಪಾಪ, ರ್ಯಾಂಕ್ ಬಂದುಬಿಟ್ಟಾಗ ಹಬ್ಬ, ಎಂಥ ಫೈನ್ ಸ್ಟೂಡೆಂಟ್ ಅಂತ ಕರೀತಾರೆ. ಮಾನವ ಜನ್ಮ ದೊಡ್ಡದಾವ ಯಾವಾಗ? ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳು ಆಗುವರೆ. ಅದನ್ನು ಮಾಡಿದರೆ ಅಲ್ಲ, ಸಾರ್ಥಕ ಮಾಡಿಕೊಂಡ್ರೆ ಮಾನವ ಜನ್ಮ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನಿಯಾದ ಬದುಕು ಅಂತ ಅರ್ಥ. ಯಾವನು ಅಪರೋಕ್ಷ ಜ್ಞಾನಿ ಆಗ್ತಾನೆ ಅವನಿಗಿದು ಸಾಧ್ಯ. ದೇವರನ್ನೇ ನೋಡ್ತಾ ಕೂತವನಿಗೆ ಯಾವ ಕರ್ಮದ ಬಂಧನನೂ ಇಲ್ಲ, 100% ವಿನಾಯಿತಿ. ಸ್ನಾನನೇ ಮಾಡಬೇಕಾಗಿಲ್ಲ ಹಾಗಿರ್ತಾರೆ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಯಾರು ಇದ್ದಾರೆ ಆ ರೀತಿ ನೋಡ್ಲಿಕ್ಕೊಳ್ತಾರೆ, ಏನಾದ್ರು ಖುಷಿಯಾಗಿತ್ತು, ಪಾಪ ಒಂದು ಜಾಗ ಸಿಗುತ್ತೆ, ಆರಾಮ ಎಷ್ಟೋ ಮಾಡ ಅಂತ ಹೋದರೆ ಈಗ ಹೇಳ್ತಿರಲ್ಲ ಇರ್ಲಕ್ಷ ಇದು ಪ್ರಾಕ್ಟಿಕಬಲ್ ಅಂತ ಕೇಳ್ತಾರಲ್ಲ, ಇರೋದು ಸಾಧ್ಯತೆ ಉಂಟೆ ಅಂದರೆ ಇದ್ದಾರೆ, ನಿಮಗೆ ಗೊತ್ತಿಲ್ಲ ಅಷ್ಟೇನೆ. ಪರೀಕ್ಷಿತ ರಾಜ ಬಂದ, ನೀರು ಕೇಳಿದ, ತುಂಬ ಬಾಯಾರಿಕೆ ಆಗಿದೆ, ಸ್ವಾಮಿ ಸ್ವಲ್ಪ ನೀರು ಕೊಡಿ ಅಂತ ಕೇಳಿದರೆ ಆ ಮುನಿ ಬಾ ಅಂತ ಕರೀಲಿಲ್ಲ, ಏನು ಬೇಕು ಅಂತಲೂ ಕೇಳಲಿಲ್ಲ, ಅವನಾಗಿ ನೀರು ಕೇಳಿ ನೀರನ್ನು ಕೊಡಲಿಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದಾನೆ, ಕಣ್ಣೆತ್ತಿಯೂ ನೋಡಲಿಲ್ಲ. ಪರೀಕ್ಷಿತ ರಾಜನಿಗೆ ಆಶ್ಚರ್ಯ ಆಗೋಯ್ತು, ಯಾಕೆ ಹೇಗಿದ್ದಾನೆ ಇವನು? ನನ್ನಂಥ ಚಕ್ರವರ್ತಿ ಬಂದರೆ, ಸಣ್ಣ ಪುಟ್ಟ ಪುಡಾರಿಗಳು ಬಂದರೆ ಮನುಷ್ಯ ಏನೇನೋ ಮಾಡಿಬಿಡ್ತಾನೆ, ಚಕ್ರವರ್ತಿ ನಾನಾಗಿ ಮನೆ ಬಂದಿದ್ದೇನೆ, ನೀರು ಕೊಟ್ಟ ಅಂದರೆ ಬದುಕಿದ ಅಂತ ಅರ್ಥ, ಎಲ್ಲ ಸ್ಯಾಂಕ್ಷನ್ ಆಗಿಬಿಡುತ್ತೆ ಆತನಿಗೆ ಆ ಕ್ಷಣದೊಳಗೆ ಅಂತ ನನಗೇನು ಕೊಡ್ತಾ ಇಲ್ಲವಲ್ಲ ಯಾತಕ್ಕಿದು ಸ್ವಲ್ಪ ಅಂದ್ಕೊಂಡ ಆತ. ಓಹೋ, ಇದೇನಾದ್ರೂ ಸಮಾಧಿ ಸ್ಥಿತಿಯಲ್ಲಿದ್ದಾನೋ ಏನೋ, ಸಮಾಧಿ ಸ್ಥಿತಿಯಲ್ಲಿದ್ದಾನೋ ಏನೋ, ಅದಕ್ಕೆ ನಾನು ಬಂದಿದ್ದೇ ಗೊತ್ತಾಗಿಲ್ಲದೇ ಇರಬಹುದು, ನನ್ನ ಮಾತು ಕಿವಿ ಬಿಡದೇ ಇರಬಹುದು ಅಂತ ಅಂದ್ಕೊಂಡ. ಅಥವಾ ನಾನು ಬಂದಿದ್ದು ಗೊತ್ತಾದರೂ ಕೂಡ ನನ್ನನ್ನು ಒಬ್ಬ ಕ್ಷತ್ರಿಯ ಬ್ರಾಹ್ಮಣನಾದ ನಾನು ಇನ್ಯಾತಕ್ಕೆ ಮಾತಾಡಿಸ್ಬೇಕು ಅಂತ ನನ್ನ ಬಗ್ಗೆ ಅಲಕ್ಷ್ಯ ಮಾಡ್ತಾ ಇದ್ದಾನೋ, ಅಸಡ್ಡೆ ತೋರಿಸ್ತಾ ಇದ್ದಾನೋ ಅಂತ ಸಂಶಯ ಬಂದು ಪರೀಕ್ಷೆ ಮಾಡಲಿಕ್ಕೆ ಅಂತ ಹೊರಡುತ್ತೆ. ಈ ನಮಗೆ ಅರ್ಥ ಆಗಿದೆ. ಸಮೀಕರು ಚಕ್ರವರ್ತಿ ಬಂದರೂ ಕೂಡ ಕಣ್ಣು ತೆಗೆದಿದೆ. ಯಾವ ಸ್ಥಿತಿ ಇದು? ತಸ್ಯ ಕಾರ್ಯಂ ನ ವಿದ್ಯತೆ, ಅತಿಥಿ ದೇವೋಭವ ಅಂತ ಶಾಸ್ತ್ರ. ಅತಿಥಿ ಬಂದಿದ್ದಾನೆ, ಉಪಚಾರ ಮಾಡಲಿಲ್ಲ, ಅವನಿಗೇನು ಪಾಪ ಇಲ್ಲ. ಯಾತಕ್ಕೆ ಗೊತ್ತಾ? ಅವನಿಗೆ ಬಂದಿದ್ದ ಎಚ್ಚರಿಕೆ ಕೂಡ ಇಲ್ಲ. ಅವನಿಗೆ ದೇವರ ಧ್ಯಾನ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಅವನಿಗೆ ಯಾವ ಧರ್ಮದ ಪ್ರಶ್ನೆ ಇಲ್ಲ, ಫ್ರೀ, ಅಲ್ಲಿ ಯಾವ ಬಂಡೇಜ್ ಅವನಿಗೆ ಆರಾಮಾಗಿ ಕೂತ್ಬಿಟ್ಟಿದ್ದಾರೆ. ಇದು ಅರ್ಥ ಮಾಡ್ಕೊಳ್ಳಿಲ್ಲ, ತಗೊಂಡ ಹಾವು ಕೊಳ್ಳಲು ಹಾಕೇ ಬಿಟ್ಟ ಪರೀಕ್ಷೆ ಮಾಡಬೇಕು ಅಂತೇಳಿ. ಆಗಿದ್ದೇನು, ಕಣ್ಣು ತೆಗಿಲೇ ಇಲ್ಲ ಪುಣ್ಯ. ತಾನು ಬಂದರೆ ಕಣ್ಣು ತೆಗಿಲಿಲ್ಲ ಅಲ್ಲ, ಕೊಳ್ಳಲು ಹಾವಾಗಿದ್ರೂ ಕಣ್ಣು ತೆಗಿಲೇ ಇಲ್ಲ, ಹಾಗೆ ಕೂತಿದ್ದಾನೆ. ಅಸಪ್ರಜ್ಞಾತ ಸಮಾಧಿ ಸ್ಥಿತಿ ಇರುವಂತೆ ಅಂಥವನಿಗೆ ಯಾವ ಯೋಚನೆ ಇಲ್ಲ. ಸನ್ಯಾಸಿ ಬಿಡಬಹುದು, ಪೂಜೆ ಬಿಡಬಹುದು, ಏಕಾಚಿ ಬಿಡಬಹುದು. ಯಾವಾಗ ಗೊತ್ತಾ? ಕೊಳ್ಳಲ್ಲಿ ಹಾವು ಹಾಕಿದ್ರೆ ಸುಮ್ಮನೆ ಕೊಡೋದಾದ್ರೆ ಇವೆಲ್ಲ ಬಿಟ್ಟು ಬಿಡಬಹುದು. ಸದ್ಯ ಬಿಡಿ, ಎಲ್ಲ ಮಾಡ್ತೀವಿ, ಹಾವು ಮಾತ್ರ ಹಾಕಬೇಡಿ ಅಂತಾರೆ. ಎಲ್ಲ ಮಾಡಿಬಿಡ್ತೀವಿ, ಹಾಗೆ ಹಾಕ್ಲಕ್ಕೆ ಹೋಗಬೇಡಿ, ಎಲ್ಲ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಈ ಸ್ಥಿತಿ ಮನುಷ್ಯ ತಲುಪ್ತೇತಾನೆ. ಪಕ್ಕದಲ್ಲಿ ಕೂತ ನಗಾರಿ ಬಾಸರಿ ಎಚ್ಚರಾಗೋದಿಲ್ಲ, ಹುಲಿ ಸಿಂಹ ಏನು ಬಂದರೂ ಎಚ್ಚರಾಗೋದಿಲ್ಲ. ಈ ಸ್ಥಿತಿಯನ್ನು ತಲುಪಿದರೆ ಮಾತ್ರ ಅದು ಅಪರೋಕ್ಷ ಜ್ಞಾನಿಯ ಹಂತ, ಅದು ಅಸಪ್ರಜ್ಞಾತ ಸಮಾಧಿ ಸ್ಥಿತಿಯ ಹಂತ. ಆಗ ಅವನಿಗೆ ಯಾವ ಕರ್ಮದ ಬಂಧನ ಇಲ್ಲ. ಸಂಧ್ಯಾವಂದನೆ, ಪೂಜೆ, ಅತಿ ಸತ್ಕಾರ, ತಂದೆ ತಾಯಿಗಳು ಬರಲಿ, ಯಾರೇ ಬರಲಿ, ಯಾರ ಬಗ್ಗೆ ಅವನು ಕಣ್ಣೆತ್ತಿ ನೋಡಬೇಕಾಗಿಲ್ಲ. ಬಿಕಾಸ್ ನೋಡೋ ಪ್ರಸಂಗನೇ ಇಲ್ಲ, ಅವನು ಮನೆ ಎಚ್ಚರಿಕೆನೇ ಇಲ್ಲ ಅವನಿಗೆ. ಈಗ ದೇವ್ರ ನೋಟ ಟೋಟಲ್ ಇನ್ವಾಲ್ವ್ಮೆಂಟ್ ಅವನಿಗೆ, ನಿಶ್ಚಿಂತಾಗಿದ್ದು ಬಿಡ್ತಾನೆ. ಅವನಿಗೆ ಇಂಥ ಕೆಲಸ ಅಂತ ಬಾಕಿ ಯಾವ್ಯಾವುದೂ ಇಲ್ಲ, ಆದ್ದರಿಂದ ಅವನು ಫ್ರೀ ಅಂತ ಹೇಳಿಬಿಟ್ಟು ಅವನು ಫ್ರೀ. ಇಂಥ ಸ್ಥಿತಿಯನ್ನು ಸಾಧಿಸೋದು ಎಲ್ಲರಿಗೂ ಸಾಧ್ಯ ಉಂಟಾ ಅಂದರೆ ಇಲ್ಲ, ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಆ ಎಕ್ಸೆಂಪ್ಷನ್ ಕ್ಲೇಮ್ ಮಾಡಬೇಕು ಅಂತ ನಾವು ಇಷ್ಟಪಡೋದಾದರೆ ಇಮ್ಮಿಡಿಯೇಟ್ ಅಪರೋಕ್ಷ ಜ್ಞಾನಿಗಳಾಗಬೇಕು ಫಸ್ಟ್, ಎಲ್ಲ ಕೂಡ ಆಗಿ ಅಪರೋಕ್ಷ ಜ್ಞಾನಿಗಳಾಗಬೇಕು. ಪರೋಕ್ಷ ಜ್ಞಾನದ ಎಬಿಸಿಡಿ ನಮಗೆ ಗೊತ್ತಿಲ್ಲ, ಅಪರೋಕ್ಷ ಜ್ಞಾನಿ ಆಗೋದ್ರ ಸಾಮಾನ್ಯವೇನು? ಅದಕ್ಕೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಭಗವಂತ ಹೇಳ್ತಾರೆ. ಜನ್ಮ ಜನ್ಮಗಳ ಸಾಧನೆಯನ್ನು ಮಾಡಿ ಅನುಭವಿಸಬೇಕು, ಬೇರೆಯವರಿಗೆ ಸಾಧ್ಯ ಇಲ್ಲ. ಹುಡುಗ ದಿವಸ ಕಾಲೇಜ್ ಹೋಗಲೇಬೇಕು, ಕ್ಲಾಸ್ಗೆ ಹೋಗಲೇಬೇಕು, ಅಟೆಂಡೆನ್ಸ್ ಹೇಳಲೇಬೇಕು. ಈ ಬಂಧನ ಯಾವಾಗಿಲ್ಲ? ಪಾಸ್ ಆಗಿಬಿಟ್ಟ, ಬಂಧನ ಇಲ್ಲ ಇಲ್ಲ ಅವನಿಗೆ. ಅಟೆಂಡೆನ್ಸ್ ಕಾರ್ ಯಾ ಮತ್ತಾಗಿ ಬಂದಿ ಅಂತ ಕೇಳ್ತಾರೆ. ಬಂದು ಕುತ್ಕೊಂಡ್ಬಿಟ್ರೆ ಯಾಕೆ ಬಂದಿದ್ದೀನಿ ಸುಮ್ಮ ಸುಮ್ಮನೆ? ಫಸ್ಟ್ ರ್ಯಾಂಕ್ ತೊಗೊಂಡಿದ್ದೆ, ಮತ್ತೆ ಬರ್ತಾ ಇದ್ದೆ ಕ್ಲಾಸ್ಗೆ, ಹೋಗು ಅಂತ ಹೇಳಿಬಿಡ್ತಾರೆ. ಬಂಧನ ಇಲ್ಲ ಅವನಿಗೆ ಈಗ, ಅದೇ ಮೊದಲು ಮಾತ್ರ ಬಂಧನ ಇದ್ದೇ ಇದೆ. ಆ ಸ್ಟೇಜ್ ರೀಚ್ ಆಗಬೇಕಲ್ಲ, ಅದನ್ನು ಅಪಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಅಲ್ಲಿ ನಾವು ಹೋಗಿಬಿಟ್ರೆ ಯಾವ ಬಂಧನ ಕೂಡ ಇರೋದೇ ಇಲ್ಲ. ನಮಗೊಂದು ಸಮಸ್ಯೆ ಬರುತ್ತೆ, ತುಂಬ ಜನ ಅಲ್ಲಿ ತಪ್ಪು ತಿಳ್ಕೊಳ್ಳೋ ಸಂಭವ ಇದೆ. ಆಚಾರ ಒಬ್ಬರೇ ಅದು ವಿಶಿಷ್ಟವಾದ ಅರ್ಥವನ್ನು ಬರೀತಾರೆ. ಎಷ್ಟು ವಿಶಿಷ್ಟ ಅರ್ಥ ಅಂದರೆ, ಅಪರೋಕ್ಷ ಜ್ಞಾನಿಗೆ ವಿನಾಯಿತಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ಮತ್ತೆ ಅಂತ ಆಚಾರ ಕೇಳ್ತಾರೆ. ಅಪರೋಕ್ಷ ಜ್ಞಾನಿಗೆ ಎಕ್ಸೆಂಪ್ಷನ್ ಅಲ್ಲ, ತುಂಬ ಜನ ಹಾಕಿ ತಿಳ್ಕೊಂಡ್ಬಿಟ್ರು ಪಾಪ. ಎಷ್ಟೋ ಜನ ನಮ್ಮಲ್ಲೇ ಇದ್ದಾರೆ, ನಾವೇನು ಮಾಡಬೇಕಾಗಿಲ್ಲ. ಯಾಕೆ ಓದಿ ಶಾಸ್ತ್ರ ಓದಿರೋದ್ರಿಂದ, ನಮ್ಮ 4 ಅಕ್ಷರ ಮಾತಾಡಕ್ಕೆ ಬರೋದ್ರಿಂದ ನಮ್ಗೆ ಯಾವುದು ಕಂಪಲ್ಸರಿ ಅಲ್ಲ. ಎಲ್ಲ ಎಕ್ಸೆಂಪ್ಷನ್ ಕ್ಲೇಮ್ ಮಾಡಿಬಿಡ್ತೇವೆ ಅಂತ ಹೇಳ್ತಾರೆ. ಆಚಾರ ಹೇಳ್ತಾರೆ ಅದಕ್ಕೆ ಈ ಮಾತು ಹೊರಟಿಲ್ಲ ಅಂತ ಹೇಳ್ತಾರೆ. ಬರೀ ಓದಿದವರಿಗೆ ಈ ಮಾತು ಹೊರಟಿಲ್ಲ, ಓದಿದವನಿಗೆ ಎಕ್ಸೆಂಪ್ಷನ್ ಅಂತ ಹೇಳಲಿಲ್ಲ, ದೇವರನ್ನು ಕಂಡವನಿಗೆ ಎಕ್ಸೆಂಪ್ಷನ್ ಅಂತ ಹೇಳಲಿಲ್ಲ. ಹುಷಾರಾಗಿರ್ಬೇಕು, ಪದ ಕೇಳಬೇಕಾರೆ. ದೇವರನ್ನು ಕಂಡವನಿಗೆ ಎಕ್ಸೆಂಪ್ಷನ್ ಅಲ್ಲ, ಓದಿದವನಿಗೆ ದೇವರು ಕಂಡವನಿಗೆ ಎಕ್ಸೆಂಪ್ಷನ್ ಅಲ್ಲ ಅಂದರೆ ಬರೀ ಓದಿದವನಿಗೆ ಯಾರು ಕೊಡ್ತಾರೆ ಈ ಮಧ್ಯೆ? ಅವನಿಗೆ ಇಲ್ಲವೇ ಇಲ್ಲ. ಮತ್ತು ಈ ಶ್ಲೋಕದ ಸರಿಯಾದ ಅರ್ಥ ಏನು? ಆಚಾರ್ಯ ಹೇಳ್ತಾರೆ ಅರ್ಥ ತಿಳ್ಕೊಂಡ್ರೆ ನಮಗೆ ಎಷ್ಟು ಆಶ್ಚರ್ಯವಾಗುತ್ತೆ ಅಂದರೆ, ಅಪರೋಕ್ಷ ಜ್ಞಾನಿ ಇದ್ದಾನೆ, ದೇವರನ್ನು ಕಂಡುಬಿಟ್ಟಿದ್ದಾನೆ, ಅವನು ಎಲ್ಲ ಕರ್ಮ ಮಾಡಲೇಬೇಕು, ಮತ್ತೆ ಏನು ಎಕ್ಸೆಂಪ್ಷನ್ ಮಾಡಲೇಬೇಕು ಅವನು. ಆದರೆ ಅಪರೋಕ್ಷ ಜ್ಞಾನಿ ಆದವನು ದೇವರನ್ನು ನೋಡ್ತಾ 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 ಧ್ಯಾನ ಮಾಡ್ತಾ ಕೂತ್ಬಿಟ್ಟಿದ್ದಾನೆ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತಿದ್ದಾನೆ. ಆಗ ಮಾತ್ರ ಅವನಿಗೆ ವಿನಾಯಿತಿ, ಬೇರೆ ಹೊತ್ತಿನಲ್ಲ. ಅಂದರೆ ಎರಡು ಸಾಧಿಸಬೇಕು ಅವನು, ಫಸ್ಟು ಅಪರೋಕ್ಷ ಜ್ಞಾನಿ ಆಗಬೇಕು, ಮತ್ತು ದೇವರಲ್ಲಿ ಇನ್ವಾಲ್ವ್ ಆಗಿರಬೇಕು ಅವನು. ಇನ್ವಾಲ್ವ್ ಆಗದೆ ಎದ್ದು ಬಂದ ಅಂದರೆ ಮತ್ತೆಲ್ಲ ಕಂಪಲ್ಸರಿ, ಅವನಿಗೆ ಯಾವುದೇ ಎಕ್ಸೆಂಪ್ಷನ್ ಇಲ್ಲ, ಅದೆಲ್ಲ ಮಾಡಲೇಬೇಕು. ಆದರೆ ಆ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಮಾಡಬೇಕಾದ ಕಾರಣ ಇಲ್ಲ. ಉದಾಹರಣೆಗೆ ಹೇಳುತ್ತಾರೆ, ಋಷಿಗಳ ಮುಂದೆ ಧ್ಯಾನಕ್ಕೆ ಅಂತ ಕೂತು ಬಿಡ್ತಾರೆ, ಅವ್ರಿಗೆ ಅಪ್ರಸಜ್ಞಾನ ಆಗೋಗ್ಬಿಟ್ಟಿದೆ, ಧ್ಯಾನ ಕೂತು ಬಿಡ್ತಾರೆ. ಧ್ಯಾನ ಕೂತ ದೇವರು ನೋಡ್ತಾ ಕೂತು ಬಿಡ್ತಾರಲ್ಲ, ಎಷ್ಟೊತ್ತು ಕೊಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ದೇವರ ರೂಪ ಮರೆಯಾಗೋರಿಗೆ ನೋಡ್ತಾನೆ ಇರ್ತಾರೆ. ಈ ಕಾಮೆಂಟ್ರಿ ನೋಡಬೇಕಾದ್ರೆ ಕರೆಂಟ್ ಗರೆಂಟ್ ಹೋದ್ರೆ ಈ ಕಡೆ ಕಣ್ಣಾಗ್ತಾರೆ ಅಷ್ಟೇ, ಇಲ್ಲದವ್ರು ಕೊಂಡ ತಗೊಂಡು ಹಾಗೆ ನೋಡ್ತಾನೆ ಇರ್ತಾರಪ್ಪ. ಎಷ್ಟೊತ್ತಾಗ ನೋಡ್ತಾನೆ ಇರ್ತಾರೆ, ಆಟ ಮುಗಿದ್ರೆ ಬಿಡೋದಿಲ್ಲ. ಮತ್ತೆ ಧ್ಯಾನ ಶಿವ ಅನೌನ್ಸ್ ಮಾಡ್ತಾರೋ ಏನೋ, ರೈತ ಅನೌನ್ಸ್ ಮಾಡ್ತಾರೋ ಏನೋ, ಎಲ್ಲ ಬಾಯಿ ತಗೊಂಡು ಕುಡಿದು ಅವರಾಗಿ ಆಹ್ವಾನವರೆಗೂ ಬಿಡೋದಿಲ್ಲ ಮನುಷ್ಯ. ನಮ್ಮ ಸ್ಥಿತಿ ಲೌಕಿಕ ಅಟ್ರಾಕ್ಟ್ ಆಗೋದಾದ್ರೆ ದೇವರ ಬಗ್ಗೆ ಗೊತ್ತಾ, ಟೋಟಲಿ ಇನ್ನಾಳವಾಗಿರ್ತಾನೆ. ಯಾವಾಗ ದೇವರ ರೂಪ ಮರಿಯಾಗಿ ಬಿಡುತ್ತಲ್ಲ ಆಗ ಕಣ್ಣು ತೆಗಿತಾನೆ. ಆ ಕಣ್ಣು ತೆಗಿತಾನಲ್ಲ ಅಲ್ಲಿಂದ ಯಥಾಪ್ರಕಾಶ ಶುರು ಮತ್ತೆ ಬೈಂಡಿಂಗ್ ಅವನಿಗೆ. ಆ ಕಣ್ಣು ತೆಗೆದ ಕಾಲದಿಂದ ಮತ್ತೆ ಎಲ್ಲ ಪ್ರಾರಂಭ ಮಾಡಬೇಕು ಅವನು, ಆಗ ಮಾತ್ರ ಏನೂ ಇಲ್ಲ ಅವನಿಗೆ. ಆ ಋಷಿಗಳ ಮನೆಗಳು ದಿವಸಗಟ್ಟಲೆ ಕೂತ್ ಬಿಡ್ತಾರಂತ ಹಾಗೆ, ತಿಂಗಳಗಟ್ಟಲೆ ಕೂತ್ ಬಿಡ್ತಾರಂತ, ವರ್ಷಗಟ್ಟಲೆ ಕೊಡ್ತಾರಂತೆ, ಕಣ್ಣು ತೆಗೆಯದೇ ಅಂತ ಹಾಗೆ ಕೂತ್ ಬಿಡ್ತಾರಂತ. ಎಂಥ ಸಿದ್ಧಿ ಅದು! ಆಗ ಅವರು ಯಾವ ಸ್ನಾನ ಮಾಡಿಲ್ಲ ಅಂತ ಬರ್ಕೊಳ್ಳೋದಿಲ್ಲ, ಅವ್ರ ಬಗ್ಗೆ ಏನೇನೋ ಬರ್ಕೊಳ್ಳೋದಿಲ್ಲ, ಆ ಸ್ಥಿತಿಯನ್ನು ತಲುಪಿರ್ತಾರೆ. ಆದರೆ ಕಣ್ಣು ತೆಗೆದು ಎದ್ರು ವ್ಯಕ್ತಿ ಎಲ್ಲ ಪ್ರಾರಂಭ ಆಗಬೇಕು ಅವರಿಗೆ. ಒಂದು ಮಹಾಭಾರತ ದೃಷ್ಟಾಂತ ಬರುತ್ತೆ, ಕೇಳಿದ್ರೆ ನಮಗೆ ಆಶ್ಚರ್ಯವೇ ಆಶ್ಚರ್ಯ. ಋಷಿಗಳು ಹೇಗೆ ಕಣ್ಣು ಮುಚ್ಚಿರ್ತಾರೆ, ಎಷ್ಟು ದೀರ್ಘಕಾಲ ಕಣ್ಣು ಮುಚ್ಚಿರ್ತಾರೆ ಅಂತ ಹೇಳಿದ್ರೆ ಮಹಾಭಾರತ ಹೇಳುತ್ತೆ. ಕೃಷ್ಣ ಪರಮಾತ್ಮ ಉದ್ಯೋಗ ಪರ್ವದೊಳಗೆ ಕೌರವರ ಸಭೆಗೆ ಅಂತ ಹೇಳಿಬಿಟ್ಟು ಪಾಂಡವರ ರಾಯಭಾರಿಯಾಗಿ ಹೊರಡ್ತಾ ಇದ್ದಾರೆ. ಇಷ್ಟ ದಾರಿಯಲ್ಲಿ ಬರ್ತಾ 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 ಆ ಗುಜರಾತ್ ಪ್ರಾಂತದೊಳಗೆ ಉಪಪ್ಲಾವಿ ಪಟ್ಟಕ್ಕೆ ಪರಮಾತ್ಮ ಹೊರಡ್ತಾನಲ್ಲ, ಒಂದು ಜಾಗ ತಾನು ದ್ವಾರಕ್ಕೆ ಇನ್ನೂ ರಾಯಭಾರಿಯಾಗಿ ಪಾಂಡವರ ಹತ್ರ ಹೋಗಿ ಆಮೇಲೆ ಕೌರವರ ಹತ್ರ ಹೋಗಬೇಕು. ಕೃಷ್ಣ ದ್ವಾರಕ್ಕಿಂದ ಸ್ಟಾರ್ಟ್ ಮಾಡ್ತಾನೆ, ಗುಜರಾತಿನ ಮರುಭೂಮಿಯ ಪ್ರದೇಶ, ಅಲ್ಲಿ ಬಂದು ಹಸ್ತಿನಾಪುರಕ್ಕೆ ಬಂದು ಉಪಪ್ಲಾವಕ್ಕೆ ಬಂದು ಅಲ್ಲಿಂದ ಹಸ್ತಿನಾಪುರ ಕೃಷ್ಣ ಹೋಗಬೇಕು. ಅಲ್ಲಿ ಬರ್ತಿದ್ದಾಗ ಒಬ್ಬ ಮುನಿ ಉದಂಕ ಅಂತ ಒಬ್ಬ ಮುನಿ ಅನೇಕ ಮಾಡ್ತಾ ಕೂತಿರ್ತಾನೆ. ಕೃಷ್ಣ ಬಂದಿದ್ದು ಗೊತ್ತಾಗುತ್ತೆ, ಓಡಿ ಬರ್ತಾನೆ, ಸಾಷ್ಟಾಗ ನಮಸ್ಕಾರ ಮಾಡ್ತಾನೆ, ಸ್ವಾಗತ ಮಾಡ್ತಾನೆ. ಕೃಷ್ಣ ಎಷ್ಟು ಜನ್ಮಗಳ ಭಾಗ್ಯ, ಇದ್ದಲ್ಲಿಗೆ ಒಂದು ದರ್ಶನ ಕೊಟ್ಟಿಲ್ಲ, ಅದು ಒಳ್ಳೆ ಸ್ತೋತ್ರ ಮಾಡಿಬಿಡ್ತಾನೆ. ಕೃಷ್ಣ ಎಲ್ಲಿ ಹೋಗ್ತಿದ್ದಿ ಅಂತ ಕೇಳುತ್ತಾನೆ. ಕೃಷ್ಣ ಹೇಳ್ತಾನೆ, ಈ ಕುರುಪಾಂಡವರ ಯುದ್ಧ ನಡೀಲಿಕ್ಕಿದೆ, ಸಂಧಾನಕ್ಕೆ ಅಂತ ಪಾಂಡವರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರ ಪ್ರತಿನಿಧಿಯಾಗಿ ಹೋಗಬೇಕು ಅಂತ ನಾನು ಮೊದಲು ಪಾಂಡವರ ಹತ್ರ ಹೊರಟಿದ್ದೇನೆ, ಈಗ ಮುಂದೆ ಅಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿದರಂತೆ. ಆಗಲಿ ಕೃಷ್ಣ ಅಂತ ನಮಸ್ಕಾರ ಮಾಡಿ ದೂರ ಕೊಟ್ಬಿಡ್ತಾರೆ. ಕೃಷ್ಣ ಹೊರಟೋಗ್ಬಿಡ್ತಾರೆ, ಮತ್ತೆ ಹೊರಟೋಗ್ತಾರೆ ಆ ಕಡೆ. ಆಮೇಲೆ ಸ್ವಲ್ಪ ಸ್ವಾಗತ ಕೃಷ್ಣ ವಾಪಸ್ ಬರ್ತಾ ಇದ್ದಾನೆ, ಅದೇ ಜಾಗಕ್ಕೆ ಬರ್ತಾನೆ. ಅಷ್ಟೊತ್ತಿಗೆ ಉದಕ ಮತ್ತೆ ಸ್ವಾಗತ ಮಾಡ್ತಾನೆ, ಕೃಷ್ಣ ಹೊರಟುಬಿಟ್ನಲ್ಲ ತಕ್ಷ ಧ್ಯಾನ ಕೂತ್ಬಿಟ್ಟನಂತೆ ಬಾಬು. ಕೃಷ್ಣ ಹೋಗ್ತಲ್ಲಕ್ಕೆ ಧ್ಯಾನ ಕೂತ್ ಬಿಡ್ತಾನೆ, ಅವನು ಎದ್ದಿದ್ದು ಯಾವಾಗ ಕೃಷ್ಣ ಮತ್ತೆ ಬಂದ ಆಗ್ಲೇ ಎದ್ದಿದ್ದು, ಅದೇ ಅವ್ರಿಗೆ ಎದ್ದ ಇದು ಹಾಗೆ ಕೂತ್ಬಿಟ್ಟಿದ್ದಂತೆ. ಕೃಷ್ಣ ಬರ್ತಾನೆ, ಉದಂಕ ನೋಡ್ತಾನೆ, ಇಷ್ಟು ನಮಸ್ಕಾರವನ್ನು ಮಾಡ್ತಾನೆ. ಕೃಷ್ಣ ನೀನು ಸಂಧಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೀಯಲ್ಲ, ವಾಪಸ್ ಬರ್ತಾ ಇದ್ದೀಯಲ್ಲ, ಈಗ ಸಂಧಾನ ಆಯ್ತಾ, ಯುದ್ಧ ನಿಂತೋಯ್ತಾ, ನೀನೇ ಕೈ ಹಾಕಿ ಮೇಲೆ ಕೇಳಬೇಕಾ ಸಂಧಾನವಾಯ್ತಾ ಅಂತ ಕೇಳಿದನಂತೆ. ಕೃಷ್ಣ ಹೇಳ್ತಾನೆ, ಸಂಧಾನವಾಯ್ತಾ, ಸಂಧಾನ ಪ್ರಶ್ನೆಯಲ್ಲ, ಯುದ್ಧನೂ ಆಗೋಯ್ತು, ಕುರುಪಾಂಡವರ ಕಥೆ ಕೌರವರ ಕಥೆ ಮುಗಿದೋಯ್ತು, ದುರ್ಯೋಧನ ವಂಶ ಹೆಸರೇಳಕ್ಕೂ ಒಬ್ಬನು ಬದುಕಿಲ್ಲ, ಎಲ್ಲ ಕಥೆ ಮುಗಿದೋಯ್ತು, ಪಾಂಡವರಿಗೆ ಪಟ್ಟಾಭಿಷೇಕ ಆಗಿದೆ, ನಾನು ದ್ವಾರಕೆಗೆ ಅಂತ ಹೊರಟಿದ್ದೇನೆ ಅಂತ ಕೇಳ್ತಾನೆ. ಉದಂತ ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ಆಗಿರೋದು ಅಷ್ಟೇನೆ ಪಾಪ, ಅಷ್ಟೊಳಗೆ ಇಷ್ಟೆಲ್ಲ ಆಗೋಗ್ಬಿಟ್ಟಿದ್ದೀನಿ, ಎಷ್ಟು ದಿನ ಕಣ್ಣು ಮುಚ್ಚಿದೆ ಲೆಕ್ಕ ಹಾಕಿ ನೋಡೋಣ. ಅಂದ್ರೆ ಯುದ್ಧಕ್ಕೆ ಕೃಷ್ಣ ಆ ಕಡೆ ಹೋದ ಕಾಲಕ್ಕೆ ವಾಪಸ್ ಬರೋಕ್ಕೆ ತಿಂಗಳಗಟ್ಟೆ ಕಣ್ಣು ಮುಚ್ಚಿದ್ದಾನೆ ಪುಣ್ಯಾತ್. ಆದರೆ ಹೇಗೆ ಗೊತ್ತು, ಈ ಕಣ್ಣು ತೆಗೆದ ತೆಗಿತಾನೆ ಇಷ್ಟ ಆಶ್ಚರ್ಯ, ಈ ಕಣದ ಕಣ್ಣು ತೆಗಿತಾನೆ. ಅಪರೋಕ್ಷ ಜ್ಞಾನಿಗಳ ಸ್ಥಿತಿ ಒಳ್ಳೆ ಎಕ್ಸಾಂಪಲ್ ಮಹಾಭಾರತದ ಕಥೆ. ಆ ಕಥೆ ಯಾರು ಕೇಳಿರೋದಿಲ್ಲ, ಎಷ್ಟು ದಿವಸ ಕೊಡ್ತಾರೆ ಅಂತ ಐಡಿಯೇ ಬರೋದಿಲ್ಲ ಅವರಿಗೆ, ಎಷ್ಟು ದಿವಸ ಕೊಡ್ತಾರೆ ಅಂತ ಐಡಿಯೇ ಬರೋದಿಲ್ಲ. ಕೆಲವು ಜ್ಞಾನಿಗಳ ಬಗ್ಗೆ ಹೇಳ್ತಾ ಇರ್ತಾರಂತೆ ಪಾಪ, ಯಾರೋ ಒಬ್ಬರು ನಡೆದ ಕಥೆ ಅಂತ ಹೇಳ್ತಾರೆ. ಯಾರೋ ಒಬ್ಬರು ಆಚಾರ್ಯರು ಪಾಪ ಎಲ್ಲ ಯಾವುದೋ ಒಂದು ಮನೆ ಕರೆದಿದ್ದಾರೆ, ಮದುವೆ ಮನೆ, ಅವ್ರನ್ನ ಕರೆದು ಪಾಪ ಅವರಿಗೆಲ್ಲ ದೇವರ ಸಮಾರಂಭ ಎಲ್ಲ ಸಾಕಷ್ಟು ಗೌರವ ಮಾಡಿದ್ದಾರೆ. ಅವತ್ತೆ ಅವ್ರು ಬೇರೆಯವರಿಗೆ ಹೋಗಬೇಕು, ಒಂದೇ ಒಂದು ಸುಮಾರು ಒಂದು ಆಗಿನ ಕಾಲ ಅಲ್ಲ, ಅದು 25-30 ಮೇಲೆ ಎತ್ತಿನ ಗಾಡಿಯಲ್ಲಿ ಹೋಗಿ ಬರಬೇಕು. ಪಾಪ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ, ಇವ್ರನ್ನ ಕರೆದಿದ್ದಾರೆ, ಇವರಿಗೆಲ್ಲ ಊಟ ಗಿಟ್ಟು ಆಗೋಗ್ಬಿಟ್ಟಿದೆ. ಒಂದು ರೂಮಲ್ಲಿ ಅವ್ರು ಕೂತಿದ್ದಾರೆ, ಅವ್ರು ಇವ್ರು ಕೂತಿರೋದು ಗೊತ್ತಿಲ್ಲ ಪಾಪ ಅವರಿಗೆ, ರೂಮಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಮನೆ ಬೀಗ ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ, ಮನೆ ಬೀಗ ಹಾಕೊಂಡು ಹೊರಟೋಗಿದ್ದಾರೆ, ಪುಸ್ತಕ ಒತ್ತ ಕೂತ್ಬಿಟ್ಟಿದ್ದಾರೆ ಆತನ ಮುಂದೆ ಹಾಗೆ ಧ್ಯಾನ ಕೂತ್ಬಿಟ್ಟಿದ್ದಾರೆ ಅವ್ರು. ಹಾಗೆ ಅವ್ರು ಹೋಗಿ ಅಲ್ಲಿ ಹೋಗಿ ಚಕ್ತಿಗ ಹಿಂದಿನ ಕಾಲ ಮದುವೆ ಅಂದರೆ ಒಂದು ದಿವಸ ಮದುವೆ ಅಲ್ಲ, ಇವತ್ತು ಬೆಳಗ್ಗೆ ಸತ್ರ ಸಾಯಂಕಾಲ ವೆಕೆಟ್ ಮಾಡಿಬಿಟ್ಟಿರ್ತಾರೆ. ಹಿಂದಿನ ಕಾಲ ಮದುವೆ ಅಂದರೆ 7 ದಿವಸದ ಮದುವೆ ಅದು, ಒಂದು ಇವ್ರು ಹೋಗ್ಲಿಕ್ಕೆ ಬೇಕಾಗ್ತದೆ ಮೊದಲು ಮೈಲು, 7 ದಿವಸ ಮದುವೆ ಮುಗಿಸ್ಕೊಂಡು ಸುಖವಾಗಿ ವಾಪಸ್ ಬಂದುಬಿಟ್ಟು ಮನೆಯೆಲ್ಲ ಬಾಳು ತಕ್ಕೊತ ಬರ್ತಾರೆ. ಆಚಾರ ಕೂತಿದ್ದಾರೆ ಅಲ್ಲೇನೆ, ಅಲ್ಲೇ ಕಂಡು ಕೂತಿದ್ದಾರೆ. ಅವ್ರಂತಾರೆ ಹೊತ್ತಾಯ್ತು ಹೋಗಬಾರ್ದು ಅಂತಿದ್ದಾರೆ ಪಾಪ ಅವರು, ಹೊತ್ತಾಯ್ತು ಬೇಗ ಬೇಗ ಹೋಗಿ ಮದುವೆಗೆ ಅಂತ ಅಂತಿದ್ದಾರೆ ಆಚಾರ್ಯರು. ಪಾಪ ಅದು ಮದುವೆ ಮುಗಿಸ್ಕೊಂಡು ಬಂದಾಗಿಬಿಟ್ಟು ಎಷ್ಟಾದರೂ ಕೂಡ, ಇನ್ನು ಈಗ ಇನ್ನೂ ಹೋಗ್ತಾ ಇಲ್ವಲ್ಲ ಪಾಪ, ಬೇಗ ಹೋಗಿ ಬೇಗ ಹೋಗಿ ಅಂತ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವ್ರು ಇನ್ವಾಲ್ವ್ಮೆಂಟ್ ಇರಬೇಕು ದೇವರ ಬಗ್ಗೆ. ಈ ಕಥೆ ಅರ್ಥ ಮಾಡಿಕೊಂಡ್ರೆ ಉದಂಕನ ಕಥೆ ಹೇಗೋ ಅಪರೋಕ್ಷ ಜ್ಞಾನಿಗಳ ಜೀವನದಲ್ಲಿ ಕಥೆ ನಡೀತಾನೆ ಇರುತ್ತೆ. ಆದರೆ ಇವತ್ತು ನಮಗೆ ಯಾತಕ್ಕೆ ಗೊತ್ತಾಗಲ್ಲ ಅಂತ ಅವ್ರ ಸಂಖ್ಯೆ ಭಾರಿ ಕಡಿಮೆ ಇದ್ದವ್ರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಂಡ್ರೆ ಅವ್ರು ಆಗಿರೋದಿಲ್ಲ, ಅದು ಗಮನಿಸ್ಬೇಕು ನಾವು. ನಾನು ಅಪರೋಕ್ಷ ಜ್ಞಾನ ಬೋರ್ಡ್ ಹಾಕೊಂಡು ಅವನವ್ರು ಬಂದ ಅಂದ್ರೆ ಹೈ ಕ್ಲಾಸ್ ಮೋಸಗಾರ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಎಂದೂ ಬೋರ್ಡ್ ಹಾಕೊಳ್ಳೋದಿಲ್ಲ, ಜನ ಬಂದ್ರೆ ಓಡೋ ಬಿಡ್ತಾನೆ. ಯಾಕೆ ನಾವು ಹೊಸ ವಿಷಯ ಗೊತ್ತಾದ ನಮ್ಮನ್ನ ಯಾಕೆ ಎಂಬುದ್ರೆ ಯಾಕಿರ್ತಾನೆ ಯೋಚನೆ ಮಾಡಿ. ಅದು ಭಗವಂತನನ್ನು ಕಂಡ ವ್ಯಕ್ತಿ ನಾನು ದೇವರು ಕಂಡದ್ದು ನಮ್ಮನ್ನು ಅನೌನ್ಸ್ ಮಾಡಕ್ಕೆ ಬರೋದೇ ಇಲ್ಲ ಅಂತ ಹೇಳುತ್ತೆ. ಜೇಬಲ್ ದುಡ್ಡು ಇರಬೇಕು ದುಡ್ಡಿದೆ ಅಂತ ಯಾರೋ ಹೇಳ್ತಾನೆ ಬಂದುಬಿಟ್ಟು. ನಾನು ದುಡ್ಡಿದೆ ಬ್ಯಾಂಕಿಗೆ ಹೋಗಿದ್ದೆ 10,000 ತಂದಿದ್ದೇನೆ ಅಂತ ಹೇಳ್ಬಿಟ್ಟು ಪಾಕೆಟ್ ಹೋಯ್ತು ಒಂದು ತಲೆನೇ ಹೋಯ್ತು ಅಂತ ಅರ್ಥ. ಅದು ಬರೀ ಕಣ ಏನಿಲ್ಲ ಜೇಬಲ್ಲಿ ಅಂತ ಹೇಳ್ತಾನೆ. ಈ ಲಕ್ಷ್ಮಿ ಜೇಬಲ್ಲಿದ್ದಾನೆ ಏನೂ ಇಲ್ಲ ಅಂತ ಹೇಳ್ತಾನೆ. ಲಕ್ಷ್ಮೀಪತಿನ ಕಂಡ ಏನೋ ಹೇಳ್ತಾನ ಅವನು, ಬಾಯಿ ಬಿಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಯಾಕೆಂದ್ರೆ ಲಕ್ಷ್ಮಿ ಅಂದ್ರೆ ನಿಧಿ, ಆದ್ರೆ ಲಕ್ಷ್ಮಿ ನಮಗೆಲ್ಲರಿಗೂ ನಿಧಿ, ಲಕ್ಷ್ಮೀದೇವಿಗೆ ನಿಧಿ ನಾರಾಯಣ ಅಂತ ನಾರಾಯಣ ಸಾಕ್ಷಾತ್ಕಾರ ಮಾಡಿಕೊಂಡ ಜನಗಳು ಜಗತ್ತಿನ ಕಣ್ಣೆತ್ತಿ ನೋಡೋದಿಲ್ಲ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ, ನಗುವರೋ ರೋಧಿಸುವರೋ ನಾಟ್ಯವಾಡುವರು, ಬಗೆಯರೋ ಬಡತನ ಭಾಗ್ಯ ಭಾಗವತರು, ತೆಗೆಯರೋ ನಿನ್ನಲ್ಲಿ ಮನವ ಒಮ್ಮೆಗಾದರು, ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರು. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ. ಅಂದರೆ ಯಾವ ಮಠದಲ್ಲಿ ಯೋಚನೆ ಮಾಡಬೇಕು ಲೆಕ್ಕ ಹಾಕ್ಬೇಕು ನಿಮೀಗ. ಆ ಕಣ್ಣು ಮುಚ್ಚಿ ಕೂತರೆ ಯಾವ ಕಣ್ಣು ತೆಗಿತಾರೆ ಗೊತ್ತೇ ಇಲ್ಲ. ಅಲ್ಲಿವರೆಗೂ ಕೂಡ ಮಧ್ಯೆ ಏಕಾಚಿನೇ ಬಂದಿರಲಿ, ಸಂಧ್ಯಾ ಒಂದೇ ಬಂದಿರಲಿ, ಯಾರೇ ಬಂದಿರಲಿ, ಅವ್ರ ಬಗ್ಗೆ ಏನು ಮಾಡಬೇಕಾಗಿಲ್ಲ, ಅವರಿಗೆ ದೋಷದ ಹೆಸರು ಇಲ್ಲ ಅಂತ ಹೇಳಿಬಿಡ್ತ. ಇದು ನಡೆದಿತ್ತು. ಮುಂದೊಂದು ಕಾಲ ಬರುತ್ತೆ ಎಂದೋ ಎದ್ದು ಬಿಡ್ತಾನೆ ಸಾಯಂಕಾಲ 5 ಗಂಟೆಗೆ ಹೇಳ್ತಾನೆ ಅಂತ ತಿಳ್ಕೊಳ್ಳಿ. ವರ್ಷ ಆಗಿರುತ್ತೆ ಕೂತು ಸಾಯಂಕಾಲ 5 ಗಂಟೆಗೆ ಒಂದು ದಿವಸ ಹೇಳ್ತಾನೆ. ಎತ್ತಷ್ಟ ಮಾಡೋ ಕೆಲಸ ಫಸ್ಟ್ ಏನು ಗೊತ್ತಾತ, ಇಮ್ಮಿಡಿಯೇಟ್ ಸ್ನಾನ ಮಾಡೋದು. ಸಾಯಂಕಾಲ ಸಂಧ್ಯಾ ಶುರು ಮಾಡಿಬಿಡ್ಬೇಕಾಗಲೇ, ಸಂಧ್ಯಾಕಾಲ ಮೀರೋಗ್ಬಿಡ್ತು ಅಂತ ಹೋದ್ರೆ ಗಮನಿಸ್ಬೇಕು ನಾವು. ಇಮ್ಮಿಡಿಯೇಟ್ ರೆಡಿ ಆಗ್ಬೇಕಾದ್ರೆ ಅವನೀಗ ಮಾಮೂಲಿ ಕೆಲಸ ಮಾಡ್ತಾನೆ ಇರ್ಬೇಕು ಅವನೀಗ, ಮತ್ತೆ ಬೇರೆ ಇಲ್ಲೇ ಇಲ್ಲ. ಮರುದಿವಸ ಬೆಳಗ್ಗೆ ಮಾಮೂಲೇನೆ. ಮತ್ತೆ ಅಸಪ್ರಜ್ಞಾದ ಸಮಾಜ ಸ್ಥಿತಿಯಲ್ಲಿ ಕೂಡಿಲ್ಲ ಅಂದ್ರೆ ಎಲ್ಲ ಕೆಲಸ ಮಾಡ್ತಾನೆ ಇರಬೇಕು. ಅಪರೋಕ್ಷ ಜ್ಞಾನಿಗೂ ಕೂಡ ಅವರವರ ಪಾದನ ಕರ್ತವ್ಯ ಕರ್ಮಾನುಷ್ಠಾನ ಮಾಡಬೇಕು ಅಂತ ನಿಬಂಧನೆ ಏನಿದೆ ಅದು ಸಂಪೂರ್ಣ ಅನ್ವಯಿಸುತ್ತೆ. ಅವ್ರ ಎಕ್ಸೆಪ್ಷನ್ ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆ ಕ್ಲೇಮ್ ಮಾಡೋದು ಯಾವಾಗ ಅಂದ್ರೆ ಧ್ಯಾನ ಕೂತಾಗ ಮಾತ್ರ. ಬೇರೆ ಧ್ಯಾನ ಅಂದ್ರೆ ನಾವು ಮಾಡೋ ಧ್ಯಾನ ಕೂತಾ ಕೂತಾಯ ಅಲ್ಲ, ಟೈಮ್ ನೋಡ್ಕೊಂಡು ಧ್ಯಾನ ಮಾಡಿದವರಿಗೆಲ್ಲ ಅದೆಲ್ಲ ಕೂಡ ಓ 10 ನಿಮಿಷ ಆಯ್ತಾ ಈ ಧ್ಯಾನ 20 ಮಾಡಿದೆ ಅಂತ ತಿಳ್ಕೊಂಡ್ರೆ ಧ್ಯಾನ ಅಲ್ಲ ಅದು. ಒಂದು ಧ್ಯಾನ ಟೋಟಲ್ ಇನ್ವಾಲ್ವ್ಮೆಂಟ್ ಅದು. ಒಂದು ಅವನಿಗೆ ಅದು ಬರೋ ದೇವರು ಕಾಣ್ತಾ ಕಾಣ್ತು ಹಾಗೆ ತನ್ಮಯನಾಗಿ ಬಿಡ್ತಾನೆ. ಅಂಥ ಧ್ಯಾನ ಮಾಡ್ತಕ್ಕಂಥವ್ರು ಮಾತ್ರ ಎಕ್ಸೆಂಪ್ಷನ್ ಹೊರತು ಬೇರೆಯವರಿಗಲ್ಲ. ಅಂದರೆ ಎಕ್ಸೆಂಪ್ಷನ್ ಅಜ್ಞಾನಿಗಳಿಗಂತೂ ಇಲ್ಲವೇ ಇಲ್ಲ, ಅಪರೋಕ್ಷ ಜ್ಞಾನಿಗಳಿಗೂ ಇಲ್ಲ, ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಕೂತಾ ಮಾತ್ರ ಅವರಿಗೂ ಉಂಟು, ಬೇರೆ ಹೊತ್ತಲ್ಲಿ ಇಲ್ಲ ಅಂದ ಮೇಲೆ ಉಳಿದವರ ಕರ್ಮ ಬಿಟ್ಟರೆ ಎಷ್ಟು ಪಾಪ ಬಂದಿತ್ತು ಯೋಚನೆ ಮಾಡಿ ಅಂತ ಹೇಳುತ್ತಾರೆ. ಉಳಿದವರು ಕರ್ಮವನ್ನು ಬಿಟ್ಟರೆ ಯಾವ ಕಾಲಕ್ಕೂ ಬಂಧಕ ಆಗಲೇಬೇಕು. ಅದಕ್ಕೆ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಶಮೀಕರ ಹತ್ರ ಪರಿಶುದ್ಧ ರಾಜ ಬಂದ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಅವರಿದ್ದರು. ಪರಿಶುದ್ಧರಾಜ ಮಾತಾಡಿಸ್ದ, ಮಾತಾಡಲಿಲ್ಲ, ಸಿಟ್ಟು ಬಂತು. ಪರೀಕ್ಷೆ ಮಾಡಲಿಕ್ಕೆ ಹೋದ, ಹಾವು ಹಾಕಿದ, ಮುಂದೆ ಹೊರಟೋಗ್ಬಿಟ್ಟ. ಶಮೀಕರಿಗೆ ತೊಂದರೆ ಏನಾದಾಯ್ತಾ? ಏನೇನೂ ಆಗಲಿಲ್ಲ. ತೊಂದರೆ ಯಾರಿಗಾಯ್ತು ಗೊತ್ತೇನು? ಪರಿಶುದ್ಧ ರಾಜನಿಗೆ ಆಯ್ತು. ಶಮೀಕರ ಮಗ ಶಾಪವನ್ನೇ ಕೊಟ್ಟುಬಿಟ್ಟ. ನಮ್ಮ ತಂದೆಗೆ ಅವರಿದ್ದಲ್ಲಿಗೆ ಬಂದು ಅವರಿಗೆ ಅವಮಾನ ಮಾಡಿ ಹೋದ ರಾಜ ಇವತ್ತಿಗೆ ಸರಿಯಾಗಿ 7ನೇ ದಿವಸಕ್ಕೆ ತಕ್ಷಕ ಅಂತಕ್ಕಂತಹ ದೇವಸರ್ಪದಿಂದ ಕಚ್ಚಲ್ಪಟ್ಟು ಸತ್ತು ಹೋಗಲಿ ಅಂತ ಶಾಪ ಕೊಟ್ಟುಬಿಟ್ಟು. ಹಾಕಿದ್ದು ಈತ ಸತ್ತಿದ್ದಾತ, ಇದು ಸಮಸ್ಯೆ. ಹಾವು ಋಷಿ ಕಚ್ಚಲಿಲ್ಲ, ಹಾಕಿದ ಇವನಿಗೆ ಕಚ್ಚಿತಾನೆ. ಸತ್ತ ಹಾವು ಬದುಕಿದ ಹಾವಾಗಿ ಕಚ್ಚಿತು ಇವನಿಗೆ, ಇಂಥ ಶಿಕ್ಷೆಯಾಯಿತು. ಇದು ಈತನ ಕಥೆ. ಇಂಥ ಪ್ರಸಂಗ ಮತ್ತೊಂದು ನಡೀತು. ದೊಡ್ಡ ರಾಜ ಇಂದ್ರದ್ಯುಮ್ನ ಅಂತ ಹೆಸರು. ಅವನೊಂದು ತಪಸ್ ಮಾಡ್ತಾ ಕೂತಿದ್ದ, ದೇವ್ರ ಪೂಜೆ ಮಾಡ್ತಾ ಕೂತಿದ್ದ ಮನೆಯೊಳಗೆ. ಚಕ್ರವರ್ತಿ ಅವನು ಕೇಳಬೇಕು, ವೈಭವವೇ ವೈಭವ, ದೇವರ ಆರಾಧನೆ ಮಾಡ್ತಾ ಇದ್ದಾನೆ, ಬೇಕಾದಷ್ಟು ವೈಭವದಿಂದ ಮಾಡ್ತಾ ಇದ್ದಾನೆ. ಆಗ ಒಂದು ಪ್ರಸಂಗ ಬಂತು. ಅಗಸ್ತ್ಯ ಮುನಿಗಳು ಬರ್ತಾರೆ, ಅಗಸ್ತ್ಯ ಮುನಿಗಳು ಶಿಷ್ಯರ ಸಮೇತ ಬರ್ತಾರೆ. ನಾನು ಬಂದಿದ್ದೇನೆ ಅಂತ ಹೇಳಿ ಕಳಿಸ್ತಾರೆ. ರಾಜನಿಗೆ ಗೊತ್ತಾಗುತ್ತೆ, ಅವ್ರು ಬಂದಿದ್ದಾರೆ ಗೊತ್ತಾಗುತ್ತೆ. ಸ್ವಲ್ಪ ಯೋಚನೆ ಮಾಡ್ತಾನೆ, ನಾನು ಹೇಗೋ ದೇವ್ರ ಪೂಜೆ ಮಾಡ್ತಾ ಇದ್ದೇನೆ. ಅವ್ರು ಬಂದವರು ಮುನಿಗಳು, ಮುನಿಗಳಿಂದ ದೇವರು ಭಾರಿ ದೊಡ್ಡವರಲ್ಲ, ಅದಕ್ಕೆ ಲೆಟ್ ಹಿಮ್ ವೇಟ್ ಅಂತಾರಲ್ಲ ಆ ಟೈಪ್. ಸ್ವಲ್ಪ ಕಾಯಿಲೆ ಬ್ರಾಹ್ಮಣ ಅಂತ ಕಾಯಿಸಿ ಬಿಟ್ಟಾನೆ. ಕಾಯಿಸಿ ಆಮೇಲೆ ಬಂದಿದ್ದೇನೆ ಅಂತ ಕರೆಯಕ್ಕೆ ಹೋದ, ಪೂಜೆ ಮುಗಿಸಿಬಿಟ್ಟು ನೋಡಿದ್ವಿ. ಹಲೋ ಇಂದ್ರದ್ಯುಮ್ನ ರಾಜ, ನಾನು ಬಂದಿದ್ದು ಗೊತ್ತಾದರೂ ಕೂಡ ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಇಷ್ಟು ವಿಳಂಬ ಮಾಡ್ತೀಯಾ? ಉದ್ದೇಶಪೂರ್ವಕ ಅವಮಾನ ಮಾಡ್ತಾ ಇದ್ದೇನೆ ನನ್ನನ್ನು. ಈತನ ಅವಮಾನ ಮಾಡಿದ ಫಲದಿಂದ ನೀನು ಗಜೇಂದ್ರನಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಡ್ತಾರೆ. ಎಷ್ಟು ವ್ಯತ್ಯಾಸ ಗಮನಿಸ್ಬೇಕೀಗ. ಶಮೀಕರಿಗೆ ಶಾಪ ಬರಲೇ ಇಲ್ಲ, ಹಾಕಿದ ಸುರಕ್ಷಿತಾಗಿ ಶಾಪ ಬಂತು. ಶಮೀಕರಿ ಮೈಮೇಲೆ ಎಚ್ಚರಣೆ ಇಲ್ಲ. ಇಂದ್ರದ್ಯುಮ್ನ ಸ್ಥಿತಿ ಹಾಗಲ್ಲ, ಎಚ್ಚರ ಇದೆ ಅವನ ಮೈಮೇಲೆ. ಈಗ ಅವನಿಗೆ ಅಗಸ್ತ್ಯ ಬಂದಿರೋದು ಗೊತ್ತಿದೆ, ಈಗ ಗೊತ್ತಿದ್ದು ಎದ್ದು ಹೋಗಲಿಲ್ಲ, ಅದು ಶಾಪ ಕೊಟ್ಟೇ ಬಿಟ್ಟರು. ಈ ನಮಗೆ ಅರ್ಥ ಆಗತ್ತೆ. ಇಂದ್ರದ್ಯುಮ್ನರಾಗಿರುವಂಥ ಚಕ್ರವರ್ತಿಯೂ ಕೂಡ ಬಂದಾಗ ಬೈದಿಲ್ಲ, ಪಾಪಾತ ಹೊಡೆದಿಲ್ಲ, ಏನೂ ಮಾಡಿಲ್ಲ, ಸ್ವಾಗತ ಮಾಡೋದು ವಿಳಂಬವಾಗಿದ್ದಕ್ಕೆ ಅಂತ ಶಾಪ ಬಂತ. ಅಂದರೆ ಅತಿಥಿ ದೇವೋಭವ ಅನ್ನೋ ಮಾತನ್ನು ನಾವು ಯಾವ ಸ್ಪಿರಿಟಲ್ಲಿ ಪಾಲನೆ ಮಾಡಬೇಕು ಅಂದರೆ, ಅತಿಥಿಗಳನ್ನು ಅವ್ರು ಬಂದು ಸ್ವಲ್ಪ ಹೊತ್ತಿನ ಮೇಲಾದರೂ ಗೌರವಿಸಬೇಕು, ಅಲ್ಲ ಇಮ್ಮಿಡಿಯೇಟ್ ಕರಿಬೇಕಂತೆ. ಸ್ವಲ್ಪ ತಡ ಮಾಡಬಾರ್ದು, ಬನ್ನಿ 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 ಅಂತ ಕರಿಬೇಕಂತ. ನಾವು ಬನ್ನಿ ಬನ್ನಿ ಅಂದರೆ ಹೋಗಿ ಹೋಗಿ ಅಂದ್ಬಿಡ್ತೇವೆ, ಇದೇ ಪದ್ಧತಿ ಆಗೋ ಅಷ್ಟೇ ಫಾಸ್ಟಾಗಿ, ಬೇಗ ಹೋಗಿಬಿಡಿ ಬೇಗ ಹೋಗಿಬಿಡಿ ಅಂತ. ಬನ್ನಿ ಅಂದರೆ ಲೇಟ್ ಮಾಡೋಕ್ಕೆ ಪುಣ್ಯ ಕಡಿಮೆ ಆಗುತ್ತದೆ, ಬನ್ನಿ ಬನ್ನಿ ಅಂತ ಕರಿಬೇಕಂತೆ, ಅಷ್ಟು ಸ್ವಾಗತ ಮಾಡಬೇಕಂತೆ. ಆ ರೀತಿ ಮಾಡಬೇಕಾದ ನೀನು ಮಾಡಲಿಲ್ಲವಲ್ಲ, ಅದಕ್ಕೆ ಗಜೇಂದ್ರನಾಗಿ ಹುಟ್ಟು ಒಂದು ಶಾಪ ಅನುಭವಿಸ್ಬೇಕಾಯ್ತು. ಈಗ ಇಲ್ಲಿ ಪಾಪ ಬಂತ ತನಗೆ, ಎಚ್ಚರ ಇದ್ದು ಮಾಡಿದ್ನಲ್ಲ ತಪ್ಪು ಬಂತು. ಶನಿಕರಿ ಬರಲಿಲ್ಲ, ಎಚ್ಚರ ಇರಲಿಲ್ಲವಲ್ಲ ಬರಲಿಲ್ಲ. ಈ ಕಥೆ ನಮಗೆ ಅರ್ಥವಾದರೆ ಭಗವದ್ಗೀತೆ ಅರ್ಥ ಆಗಬೇಕಾದ್ರೆ ಭಾಗವತ, ಮಹಾಭಾರತ, ರಾಮಾಯಣ ಅವೆಲ್ಲವನ್ನು ಸರಿಯಾಗಿ ನೋಡಿದಾಗ ದೃಷ್ಟಾಂತ ಎಲ್ಲ ಸಿಗಿಸಿರುವಾಗ ಎಕ್ಸಾಂಪಲ್ಸ್ ಎಲ್ಲ ಸಿಗುತ್ತೆ. ಅಂದರೆ ಗೀತೆ ಅನ್ನೋದು ದರ್ಶನ, ಮಹಾಭಾರತ ಭಾಗವತ ರಾಮಾಯಣ ಆದಿಗಳು ಅವಕ್ಕೆ ನಿದರ್ಶನ ಅಂತ ಹೇಳುತ್ತಾರೆ. ಇದು ಥಿಯರಿ, ಅದು ಎಕ್ಸಾಂಪಲ್. ಥಿಯರಿ ಇಲ್ಲಿಸ್ಟ್ರೇಷನ್, ಇವತ್ತು ಯಾರು ಬರೀ ಭಗವದ್ಗೀತೆಯನ್ನು ಓದ್ತಾರೋ ಅದು ದೃಷ್ಟಾಂತ ಗೊತ್ತಾಗದೆ ಹೋದಾಗ ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಾಗೋದಿಲ್ಲ. ದೃಷ್ಟಾಂತ ಸಿಕ್ಕಾಗ ಕ್ಲಿಯರಾಗಿ ಸೇರಿ ತಿಳಿಯುತ್ತೆ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಯಾವ ಕಾಲಕ್ಕೂ ಕೂಡ ಕರ್ತವ್ಯ ಕರ್ಮಾಚರಣೆ ಮಾಡಲೇಬೇಕು, ಇಲ್ಲದೆ ಹೋದರೆ ಬಂಧನ ತಪ್ಪಿದ್ದಲ್ಲ ಅಂತ ಹೇಳಿ ಮುಂದಿನ ಶ್ಲೋಕ ಇದರ ಮುಂದುವರೆದ ಭಾಗ ಅಲ್ಲಿ ಹೇಳ್ತಾರೆ. ಅವನು ಯಾವ ಸ್ಥಿತಿ ಮುಟ್ಟಿರ್ತಾನೆ ಅಂತ ಕೇಳಿದರೆ, ಅವನು ತಾನು ನೈವ ತಸ್ಯ ಕೃತೇನ ಅರ್ಥ ನಾನರ್ಥ ಅಕೃತೇನ ಚ, ಅಷ್ಟೇ ಅಲ್ಲ ನಚಶ್ಚ ಸರ್ವಭೂತೇಶು ಕಶ್ಚಿದರ್ಥ ವ್ಯಪಾಶ್ರಯ. ಒಂದು ಪ್ರಶ್ನೆಗೆ ಉತ್ತರ, ಈಗ ಅಸಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿರತಕ್ಕಂಥ ವ್ಯಕ್ತಿ ತಾನು ಯಾವುದೇ ಕರ್ಮದ ಬಂಧನವನ್ನು ಹೊಂದಿಲ್ಲ ಅಂತ ಹೇಳ್ತೀರಲ್ಲ, ಯಾತಕ್ಕೆ ಅಂತ ಪ್ರಶ್ನೆ. ಯಾತಕ್ಕೆ ಅಂತ ಕೇಳಿದರೆ, ಅವನು ಈಗ ತನ್ನ ಬದುಕನ್ನು ಪೂರ್ಣವಾಗಿ ಪರಮಾತ್ಮನ ಕಡೆಗೆ ತೊಡಗಿಸಿರೋದ್ರಿಂದ ಬೇರೆಯವರಿಂದ ಏನನ್ನೂ ಪಡಿತಕ್ಕಂಥ ಸ್ಥಿತಿಯಲ್ಲಿ ಅವನಿಲ್ಲ. ಈಗ ನೈವತಸ್ಯ ಕೃತೇನ ಅರ್ಥ ನಾಕೃತೇನೇಹ ಕಶ್ಚನ, ಅವನೇನೇ ಕೆಲಸವನ್ನು ಇನ್ನೊಬ್ಬರು ಮಾಡಬೇಕಾದ ಬಾಕಿ ಇದೆಯಾ ಅವನಿಗೀಗ? ಹೈಯೆಸ್ಟ್ ಗೋಲ್ ರೀಚ್ ಆಗಿಬಿಟ್ಟಿದೆ ಅವನಿಗೆ. ನೈವತಸ್ಯ ಕೃತೇನ ಅರ್ಥ, ಆ ಏನಾದರೂ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಒಂದು ಪ್ರಯೋಜನ ಇರಬೇಕದು. ಯಾವ ಪ್ರಯೋಜನ ಕೊಡುತ್ತೋ ಆ ಪ್ರಯೋಜನ ಈಗಾಗಲೇ ಬಂದಾಗಿದೆ ಅವನಿಗೀಗಾಗಲೇ. ಆ ಪ್ರಯೋಜನ ಬಂದಾಗಿಬಿಟ್ಟು 100 ಕ್ರೋರ್ ಮಾರ್ಕ್ಸ್ ತೊಗೊಂಡು ಅವನಿಗೆ ಮತ್ತೆ ನೀನು ವಿತರಣೆ ಮಾಡ್ಕೊಂತ ಏನು ಮಾಡ್ಬೇಕು ಅವನಿಗೀಗ? 100 ಗೆ 90 ವಿತರಣೆ ಮಾಡ್ಕೊತಾನೆ, 50 ಇಟ್ಕೊಂಡು ಬಿಡ್ತಾನೆ, 35 ಮಾಡ್ಕೊಳ್ಳೋದಿಲ್ಲ. ಅದು ಬಂದಿದ್ದೆ ಭಾರಿ ಪುಣ್ಯ, ಮತ್ತೆ ಇನ್ನೇನು ಮಾಡಬೇಕು ಪುಣ್ಯ ಆಗಿಬಿಡ್ತಾ ಅದು ಮಾಡೋದಿಲ್ಲ ಅವನು ಪಾಪ. 60-70 ಸಮ ವಿತರಣೆ ಮಾಡ್ಕೊಂಡು ಮತ್ತೆ ಕೊಡ್ತಾರೆ ಜನ, ರೀಸನ್ ಓಕೆ ಅಂತ ಹೇಳಿಬಿಡ್ತಾರೆ. ಆದರೆ 100 ಗೆ 100 ವಿತರಣೆ ಮಾಡ್ಕೊಳ್ಳೋಕೆ ಹೊರಟ್ರೆ ಇನ್ನೇನು ಗ್ರಾಚಾರ ಇನ್ನೆಷ್ಟು ಬರಬೇಕಾಗಿತ್ತು ಅಂತ ಕೇಳ್ತಾರೆ. ಮೀನಿಂಗೇ ಇಲ್ಲ ಅದಕ್ಕೀಗ. ನೈವತಸ್ಯ ಕೃತೇನ ಅರ್ಥ, ದೇವರನ್ನೇ ಕೂಡ್ತಾ ನೋಡ್ತಾ ಕೂತ ವ್ಯಕ್ತಿಗೆ ಉಳಿದು ಯಾವ ಕರ್ಮ ಮಾಡಿದ್ರು ಕೂಡ ಈ ಫ್ರೂಟ್ಸ್ ಸಂಭವ ಇಲ್ಲ, ಆದ್ದರಿಂದ ಹೈಯೆಸ್ಟ್ ರೀಚ್ ಆಗಿದ್ದಾನಾದ್ದರಿಂದ ಇನ್ನೇನು ಪ್ರಶ್ನೆ ಅವನಿಗಿಲ್ಲ. ಮತ್ತೆ ಅನರ್ಥ ಆಗುತ್ತೆ ಬಿಟ್ಟರೆ ಅನರ್ಥ ಆಗುತ್ತೆ ಅಂತ ಕೇಳಿದರೆ, ಕೆಲವು ಸರ್ತೆ ಕೆಲವು ಕೆಲಸ ಮಾಡ್ತೇವೆ ಇಷ್ಟ ಸಿದ್ಧಿ ಆಗಲಿ ಅಂತಲೂ ಮಾಡ್ತೇವೆ, ಅನಿಷ್ಟ ನಿವೃತ್ತಿ ಆಗಲಿ ಅಂತಲೂ ಮಾಡ್ತೇವೆ. ಅದು ಅನಿಷ್ಟ ನಿವೃತ್ತಿ ಚಾನ್ಸಸ್ ಇಲ್ಲ. ದೇವರ ಹತ್ತಿರ ಧ್ಯಾನ ಮಾಡ್ತಾ ಕೂತ ಅವನಿಗೆ ಯಾರೇನು ಮಾಡ್ತಾರೆ ಏನು ಮಾಡೋ ಸಂಭವ ಇಲ್ಲ. ಅದಕ್ಕೊಂದು ಮತ್ತೆ ಕಥೆ ಇದೆ, ಆ ಕಥೆ ಜ್ಞಾಪಕ ಮಾಡ್ಕೋತಾ ಹೋದಷ್ಟು ನಿಮಗೆ ಭಾಗವತ ಅರ್ಥ ಆಗುತ್ತೆ, ಗೀತೆನೂ ಅರ್ಥ ಆಗುತ್ತೆ. ಸ್ವಯಂಭುವ ಮನು ಸುನಂದಾನ ಸ್ಥಳದೊಳಗೆ ತಪಸ್ ಮಾಡ್ತಾ ಇದ್ದಾರೆ, ಅವರು ಕೂಡ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೇನೆ ಹೋಗ್ತಾ ಇದ್ದಾರೆ. ಹೋಗಿ ಯಾವ ಹಂತ ತಲುಪಿದ್ದಾರೆ ಅಂದರೆ, ಈಶಾವಾಸ್ಯ ಉಪನಿಷತ್ತನ್ನು ದರ್ಶನ ಮಾಡ್ತಾ ಇದ್ದಾರೆ. ಈಶಾವಾಸ್ಯ ಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಭುಂಜೀತಾಹ ಮಾಗೃತ ಕಶ್ಯ ಸಿದ್ಧನಂ. ಉಪನಿಷತ್ತನ್ನು ಕಣ್ಣಾರೆ ನೋಡ್ತಾ, ಪುಸ್ತಕದಲ್ಲಿ ನೋಡದೆ ನಮ್ಮ ಪುಣ್ಯ ಅದು ಸಾಧ್ಯ ಇಲ್ಲ. ನಮ್ಮ ಕೈಲೆ ಕಣ್ಣಾರೆ ನೋಡ್ತಿದ್ದಾರಂತೆ, ಯಾವ ಲೆವೆಲ್ ರೀಚ್ ಆಗಿರಬೇಕು, ಪೂರ್ತಿ ತನ್ಮಯರಾಗಿದ್ದಾರೆ. ಆ ಈಶಾವಾಸ್ಯ ಉಪನಿಷತ್ತಿನ ದೇವತೆ ಸಾಕ್ಷಾತ್ ಯಜ್ಞನಾಮಕ ಭಗವಂತ ದರ್ಶನ ಮಾಡ್ತಾ ಇದ್ದಾರೆ. ಆ ಹೊತ್ತಿಗೆ ಏನಾಯಿತು ಅಂದರೆ ಹೇಳ್ತಾರೆ, ಭೂಯಿಷ್ಠಾಂತೆ ನಮ ಭುಕ್ತಿಂ ವಿಧೇಮ. ಈಶಾವಾಸ್ಯದ ಅಪೂರ್ವವಾದ ಸ್ತೋತ್ರ ಅದು, ಪರಮಾತ್ಮ ನಿನಗೆ ಅತ್ಯಂತ ಪರಿಪೂರ್ಣವಾದ ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ ಅಂತ ಸ್ತೋತ್ರ ಮಾಡ್ತಾನೆ ಇದ್ದಾರೆ. ಮೇಲೆ ಎಚ್ಚರಿಕೆ ಇಲ್ಲ. ಅಷ್ಟೊತ್ತಿಗೆ ಒಂದು ರಾಕ್ಷಸರ ಗುಂಪು ಬಂತಂತ ಅಲ್ಲಿಗೆ, ದೊಡ್ಡ ರಾಕ್ಷಸರ ಗುಂಪು. ಆ ರಾಕ್ಷಸರು ತುಂಬ ಜನ ಇದ್ದರು, ಜೊತೆ ವರ ಬೇರೆ ಇತ್ತವರಿಗೆ, ವಿಚಿತ್ರವಾದ ವರ ಇತ್ತಂತ ರಾಕ್ಷಸರಿಗೆ. ಒಂದು ವರ ಅಬದ್ಧರಾಗಬೇಕು ಅಂತೇಳಿ, ನಾವು ಯಾರಿಂದನೂ ಸಾಯಬಾರದು, ಒಂದು ವರ. ಇನ್ನೊಂದು ವರ ನಮ್ಮಿಂದ ಎಲ್ಲರೂ ಸಾಯಬೇಕು ಅಂತ ವರ ಕೇಳಿದ್ರು ಲೆಕ್ಕ ಹಾಕಿ. ನಾವು ಯಾರಿಂದನೂ ಸಾಯಬಾರದು, ನಮ್ಮಿಂದ ಎಲ್ಲರೂ ಸಾಯಬೇಕು. ಅಂಥ ವರ ತಗೊಂಡ ರಾಕ್ಷಸರಲ್ಲಿ ಬರ್ತಾರೆ. ಸ್ವಯಂಭವನು ಕೂತಿದ್ದಾನೆ, ದೇವನ ಧ್ಯಾನ ಮಾಡ್ತಾ ಕೂತಿದ್ದಾನೆ, ತಲ್ಲೀನಾಗಿದ್ದಾನೆ. ಅವರು ಬಂದರು, ಬಾಯಿ ತಕೊಂಡು ಬಂದರು, ತಿನ್ನಕ್ಕೆ ಅಂತ ತೆಗೆದೇ ಬಿಟ್ರು ಬಾಯಿನ. ಆ ಸ್ವಯಂಭವನಿಗೆ ಗೊತ್ತೇ ಇಲ್ಲ ವಿಚಾರ ಯಾವುದು ಗೊತ್ತಿಲ್ಲ, ಪಾಪ ದೇವರ ಧ್ಯಾನ ಮಾಡ್ತಾನೆ ಇದ್ದಾನೆ. ಏನಾಯ್ತು ಗೊತ್ತೇನಾಗ, ಸಾಕ್ಷಾತ್ ಯಜ್ಞನಾಮಕ ಹೋಗುತ್ತೆ ಬಂದೇ ಬಿಟ್ಟಂತ ಅಲ್ಲಿಗೆ ಬಂದಿದ್ದು. 8 ರಾಕ್ಷಸರನ್ನು ತುಂಡು ಮಾಡಿ ಹಾಕ್ತಾ ಇದ್ದಾರೆ. ಎಲ್ಲರಕ್ಕೊಂದು ಮತ್ತೆ ಮಾಯಾ ಹೊರಟೋ ಬಿಟ್ಟಂತೆ. ತಮಾಷೆ ಆಯಿತು, ಬಂದಿದ್ದು ಗೊತ್ತಿಲ್ಲ ಕೊಂದಿದ್ದು ಗೊತ್ತಿಲ್ಲ, ಆರಾಮ ಕೂತ್ಬಿಟ್ಟಿದ್ದಾರೆ. ಯಾತಕ್ಕೆ? ಆಗ ಎದ್ದೋಡ್ಲಕ್ಕೂ ಟ್ರೈ ಮಾಡೋದಿಲ್ಲ ಆತ, ಏನೂ ಮಾಡೋದಿಲ್ಲ. ಆ ಪರಮಾತ್ಮ ಇದ್ದಲ್ಲೇ ಕಾಪಾಡಿಬಿಡ್ತಾನೆ, ಅಂದರೆ ಇಷ್ಟಪ್ರಾಪ್ತಿನೂ ಮಾಡಿಕೊಡ್ತಾನೆ, ಅನಿಷ್ಟ ನಿವೃತ್ತಿನೂ ಮಾಡಿಕೊಡ್ತಾನೆ. ಆ ಸ್ಟೇಜ್ ರೀಚ್ ಆಗಿರೋದು ಅಸಂಪ್ರಜ್ಞಾತ ಸಮಾಧಿಯ ಸ್ಥಿತಿ, ಅವನನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ, ಆ ಮಟ್ಟವನ್ನು ಮುಟ್ಟಿರುತ್ತಾನೆ. ನತಶ್ಚ ಸರ್ವಭೂತೇಶು ಕಶ್ಚಿದ ಅರ್ಥವ್ಯಪಾಶ್ರಯ, ಅವನು ಯಾವುದೇ ಪ್ರಾಣಿಯಲ್ಲೂ ಎಷ್ಟು ಮಾತ್ರಕ್ಕೂ ಆಶ್ರಯ ಹೊಂದಿಲ್ಲ, ಡೈರೆಕ್ಟ್ ದೇವರು ಕಾಣ್ತಾ ಇದ್ದಾನಾದ್ದರಿಂದ ಅವನಿಗೆ ಬಂಧನವೇ ಇಲ್ಲ. ಆದ್ದರಿಂದನೇ ಅವನು ಯಾವ ಕರ್ಮಗಳನ್ನು ಮಾಡಿ ಏನೋ ಸಂಪಾದನೆ ಮಾಡೋ ಪ್ರಸಂಗ ಇಲ್ಲ, ಆದ್ದರಿಂದ ಅವನು ಮಾಡ್ತಕ್ಕಂಥ ಹೊಣೆಗಾರಿಕೆ ಇಲ್ಲೇ ಇಲ್ಲ ಅಂತ ಹೇಳಿದರು. ಇದು ಅಸಪ್ರಜ್ಞಾತ ಸಮಾಧಿ ಸೇರಿರತಕ್ಕಂಥ ಜ್ಞಾನಿಯ ದೊಡ್ಡ ಲಕ್ಷಣ. ಸ್ವಯಂಭವನು ಹಾಗೆ ಮಾಡಿದ್ದಾನೆ. ಆ ಕಾಲಕ್ಕೆ ನೋಡಿ, ಸಮೀಕರು ಮಾಡಿದರು ಉದ್ಧಾರ ಆದರು, ಸ್ವಯಂಭವನು ಮಾಡಿದ ಉದ್ಧಾರ ಆದರು, ಇಂದ್ರದಿಮ್ನ ಎಚ್ಚರಿದ್ದ ಮಾಡಿದ ತಪ್ಪು, ಎಚ್ಚರ ಇದ್ದ ಮಾಡಿದ್ದಕ್ಕೆ ಕರ್ತವ್ಯ ಲೋಪ ಆಯಿತು, ಅತಿಥಿ ದೇವೋ ಪಾಲನೆ ಮಾಡಲಿಲ್ಲ ನೀನೀಗ ಅಂತ ಹೇಳಿಬಿಟ್ಟು ಎಚ್ಚರ ಇಲ್ಲದೆ ಹೋಗಿ ಯಜ್ಞ ಸಿಕ್ಕಿಬಿಡ್ತೀವಿ. ಇದು ನಿಜವಾದಂತಹ ಭಗವದ್ಧ್ಯಾನದ ಪ್ರಕ್ರಿಯೆ, ಎಲ್ಲ ಅರ್ಥ ಮಾಡಿಕೊಡ್ಬೇಕು. ನಮ್ಮಲ್ಲಿ ಇದೆಲ್ಲ ಅಭ್ಯಾಸ ಇದೆ, ಸರ್ಕಾರದಲ್ಲಿ ನಾವೆಲ್ಲ ಫಾಲೋ ಮಾಡ್ತಿದ್ದೇವೆ ಅದನ್ನು. ಒಂದು ಕಡೆಯಲ್ಲಿ ನೌಕರ ಕೆಲಸ ಮಾಡ್ತಾ ಇರ್ತಾನೆ, ಅವನು ಯಾವುದೋ ಆಫೀಸಿಗೆ ಬೇರೆ ಕೆಲಸಕ್ಕೆ ಹಾಕಿಬಿಡ್ತಾನೆ, ಓಡಿ ಕಳಿಸ್ಬಿಡ್ತಾರೆ. ಬಿಡದವ್ರು ಪ್ರತಿ ಸೈನ್ ಮಾಡಲೇಬೇಕು, ಅವ್ರು ಸೈನ್ ಮಾಡಬೇಕಾಗಿಲ್ಲ, ಬಂದು ಸೈನ್ ಮಾಡಬೇಕು ಸಾರ್ ಬಂದ್ಬಿಟ್ರೆ ಮತ್ತೆ ಇನ್ನು ಬುದ್ಧಿ ಇಲ್ಲ, ಓಡಿ ಕೊಟ್ಟ ಜಾತಿಗೆ ಹೋಗಿ ಕಳಿಸ್ತಾರೆ. ಅದಕ್ಕೆ ಅರ್ಥನೇ ಆಗಿಲ್ಲ ಅಂತ ಅರ್ಥ. ಸೈನ್ ಮಾಡೋದಿಲ್ಲ ಅವನು, ಮಾಡಬೇಕಾಗಿಲ್ಲ, ಕಾರಣ ಕೆಲಸ ಮುಗಿಸ್ಕೊಂಡು ಬಂದ್ರೆ ಮುಗೋಯ್ತು ಅಷ್ಟೇ. ಕೆಲಸ ಮುಗಿಸ್ಕೊಂಡು 8 ದಿವಸಗಳ ಕಾಲ ಅವನಿಗೆ ರಜನೂ ಸಿಕ್ತು, ಇನ್ನು ಬೇರೆ ಬೆನಿಫಿಟ್ ಏನೋ ಸಿಗ್ತು, ಅದು ಸಿಕ್ಕಿಬಿಡುತ್ತೆ, ಅವನಿಗೆ ಬಂಧನ ಇಲ್ಲ. ಆದ್ರೆ ಓಡಿ ಮುಗೋಯ್ತು, ನೆಕ್ಸ್ಟ್ ಇಮಿಡ್ ಸೈನ್ ಮಾಡಲೇಬೇಕು ಅವನು. ಸರ್ ನಿನ್ನೆ ಅವ್ರಿಗೆ ಇವತ್ತು ಹೋಗ್ತೀನಿ ಅಂತ ಕೇಳಿದ್ರೆ ಹೋಗು ಲೀವ್ ಹಾಕಿ ಹೋಗು, ಹಾಗೆ ಹೋಗಕ್ ಬರೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಲೀವ್ ಹಾಕಾಗಿಲ್ಲ, ಲೀವ್ ಹಾಕಲೇಬೇಕು ಅವನೀಗ, ಯಾಕೆ ನಿನ್ನ ಕೆಲಸಕ್ಕೆ ಹೋಗ್ತಾ ಇದ್ದೀಗ, ಆಫೀಸ್ ಕೆಲಸ ಅಲ್ಲ, ಅದರಿಂದ ಲೀವ್ ಹಾಕಬೇಕು ನೀನು ಇಮಿಡಿಯೇಟ್ ಆಗಿ. ಮತ್ತೆ ಯಾವಾಗ ರಿಟರ್ನ್ ಮಾಡ್ಕೋತಾನೆ ಇಮಿಡಿಯೇಟ್ ಎಲ್ಲ ರೂಲ್ಸು ಅಪ್ಲೈ ಆಗುತ್ತೆ, ಶುರು ಆಗುತ್ತೆ. ಅಲ್ಲಿ ಹೊರಡ್ತಾನೆ ಯಾವುದು ಅಪ್ಲಿಕಬಲ್ ಅಲ್ಲ. ಎಷ್ಟು ಆಶ್ಚರ್ಯ ಇದು, ಇದೆಲ್ಲ ಅಪರೋಕ್ಷ ಜ್ಞಾನಿಗಳಿಗೆ ಹೇಳಿದ ಮಾತು. ಓಡಿ ಹೋದ ಅಪರೋಕ್ಷ ಜ್ಞಾನ ಇದ್ದಾಗಲೇ ಹೆಚ್ಚು ಕಡಿಮೆ ಆ ರೀತಿ ಆಗಿಬಿಡುತ್ತೆ. ಸಾಕಷ್ಟು ಅವನಿಗೆ ಆಫೀಸ್ ಡ್ಯೂಟಿ ಅಂತ ಹೇಳ್ತೇವಲ್ಲ, ಭಗವಂತನನ್ನು ನೇರ ಸಂಪರ್ಕಿಸ್ತಕ್ಕಂಥ ಕಾಲವಾದ್ದರಿಂದ ಅವನಿಗೆ ಅಪಾಯದ ಹೆಸರೇ ಇಲ್ಲ. ಎಷ್ಟು ಸುಲಭ ಅದು, ನಮ್ಮಲ್ಲಿ ಎಷ್ಟು ಸತ್ತ ಹಾಗೆ ಇನ್ನೊಂದು ರೀತಿ ಆಗುತ್ತೆ. ಎಲ್ಲ ಆಫೀಸ್ ತುಂಬ ಜನಗಳಿರ್ತಾರೆ, ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ, ಒಬ್ಬರು ಇರೋದೇ ಇಲ್ಲ. ನೀವು ಆಶ್ಚರ್ಯ ಆಗುತ್ತೆ, ನಿಲ್ವೇ ಇಲ್ಲ, ಹೇಳಿದನ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಭಾರಿ ಸಿಟ್ಟು ಬಂದ್ಬಿಡುತ್ತೆ, ಭಾರಿ ಸಿಟ್ಟು ಬರುತ್ತೆ. ಅವನು ಆ್ಯಕ್ಷನ್ ತೊಗೊಳ್ಳೇದು, ಒಳ್ಳೆ ಮೀಟಿಂಗ್ ನಡೀತಾ ಇದೆ, ಎಲ್ಲರೂ ಬರಲೇಬೇಕಾಗಿತ್ತು, ಹುಡುಗಿರು ಬರ್ತಾ ಇಲ್ಲ, ಏನು ತಪ್ಪು ಮಾಡಿದ್ದಾನೆ ಅವನೀಗ, ಇನ್ನು ಬಿಡಬಾರ್ದು, ಅವನಿಗೆ ಶಿಕ್ಷೆ ಕೊಡಲೇಬೇಕು. ಅದೆಲ್ಲ ಕಾಯ್ತಾ ಇರ್ತಾರೆ, ಇನ್ನು ನೋಟಿಸ್ ಎಲ್ಲ ಪ್ರಿಂಟ್ ಮಾಡಿಬಿಡ್ತಾರೆ, ಟೈಪ್ ಹೊಡಿಸ್ಬಿಡ್ತಾರೆ. ಇನ್ನು ಇಶ್ಯೂ ಮಾಡಬೇಕು ಅಷ್ಟು ಸರಿಯಾಗಿ ಅವ್ನು ಬರ್ತಾನೆ, ನಗ್ನಗ ಬಂದ್ಬಿಡ್ತಾನೆ ಆರಾಮವಾಗಿ. ಏನಯ್ಯ ಈಗೆಲ್ಲ ಬರೋದು ಮಾಡಿ ಕೇಳಿದ್ರೆ, ಸಾ ದೊಡ್ಡ ಸಾಹೇಬರು ಬಂದು ಕರ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರೆ. ಸ್ಟೀವ್ ಇನ್ನೂ ಆಫೀಸರ್ ಬಂದಿರ್ತಾರೆ, ಅವ್ರು ಕರ್ಕೊಂಡು ಹೋಗ್ಬಿಡ್ತಾನೆ ಬಾ ಅಂತ ಹೇಳಿಬಿಟ್ಟು, ಇವ್ರು ಹೇಳಿ ಕೂಡ ಹೇಳಿದ್ರೆ ಆಗ ಹೋಗ್ಬಿಟ್ಟಿರ್ತಾನೆ ಅವ್ನು. ಈಗ ಅವ್ರ ಕಂದ್ರೆ ನಿಮಗೆ ಹೇಳ್ಬೇಕಾ ಈ ಮಧ್ಯೆ, ಅವ್ರು ಬಾ ಅಂದ್ರೆ ಹೊರಟೋಗ್ಬಿಟ್ಟೆ, ಅವ್ರು ಜೀಪ್ ಬಂದಿತ್ತು ಕರ್ಕೊಂಡು ಹೋಗ್ಬಿಟ್ರೆ ಆ ಕಡೆಗೆ. ಹೌದಾ, ಹಾಗಿದ್ರೆ ಓಕೆ, ಎಲ್ಲ ಹರಿದ ಹಾಕ್ಬಿಡ್ತಾರೆ ಆ ಕಡೆ. ಅಲ್ಲ ಯಾ ಅಷ್ಟು ಬೇಕಾಗಿದ್ದವ್ರ ನೀನು ಅವರಿಗೆ, ಪರವಾಗಿಲ್ಲ ಯಾ ಸೋ ಲಕ್ಕಿ ಅಂತ ಕರೆದ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ನೋಡಿ ಹೇಳಿಲ್ಲ ಅಂತ ಆಕ್ಷೇಪಣೆ ಮಾಡೋದೇ ಇಲ್ಲ, ಇವನು ಬಾಸಿನ ಬಾಸ್ ಕರ್ಕೊಂಡು ಹೋದಾಗ ಎಷ್ಟು ಶಕ್ತಿ ಬರುತ್ತೆ ಅವನಿಗೆ. ಈಗ ಅಂದ್ರೆ ಜಸ್ಟ್ ಹೈಯರ್ ಅಥಾರಿಟಿ ಕರ್ಕೊಂಡು ಹೋದ್ರೆ ಹೀಗಾಗುತ್ತಲ್ಲ, ಭಗವಂತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅವನು ಧ್ಯಾನ ಮಾಡ್ತಾ ಕೂತವರಿಗೆ ಕರ್ತವ್ಯ ಲೋಪ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಅವನು ಏನನ್ನು ಬೇಕಾದ್ರೂ ದೇವರ ಧ್ಯಾನ ಮಾಡ್ಕೊಂಡು ಇದ್ದು ಬಿಡಬಹುದು, ಹೊರಗಿನ ಪ್ರಪಂಚದ ಲಿಂಕ್ ಅವನಿಗಿಲ್ಲ ಅಂತ ಹೇಳಿಬಿಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನೀವು ಬಂಧನದ ಯೋಚನೆ ಇಲ್ಲ. ಒಂದು ಮಾತನ್ನು ಆಚಾರ್ಯ ಬರೀತಾರೆ, ಅದನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗೀತಾವೃತ್ತಿಯ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಸ್ವಾಮಿ ಹೀಗೆ ಯಾಕೆ ಮಾಡಬೇಕು, ಒಂದು ಕೆಲಸ ಮಾಡಬಹುದಲ್ಲ, ನಾವು ಧ್ಯಾನಕ್ಕೆ ಕೊಡ್ತೇವೆ, ಈಗ ಬೆಳಗ್ಗೆ ಸುಮಾರು 10 ಗಂಟೆ ಕೊಡ್ತಾನೆ ಅಂತ ತಿಳ್ಕೊಂಬೋಣ ಧ್ಯಾನಕ್ಕೆ. ಅವ್ನು ಶಿಷ್ಯನ ಯಾರನ್ನ ಶಿಷ್ಯನ ಕರೆದು ಹೇಳೋದು, ನೋಡ ಏನು ಧ್ಯಾನಕ್ಕೆ ಕೊಡ್ತೇನೆ, ಸಂಧ್ಯಾವನೆ ತಾಯಿ ಮತ್ತೆ ಬರುತ್ತಲ್ಲ ಅವಾಗ ಎಬ್ಬಿಸ್ಬಿಡು ನನ್ನನ್ನು ಅಂತ ಹೇಳಿಬಿಟ್ಟು ಕುಡಿಸ್ಬಿಟ್ರೆ, ಕೂತ್ಬಿಟ್ರೆ ಧ್ಯಾನಕ್ಕೆ ಸಾಯಂಕಾಲ ಸಂಧ್ಯಾ, ಸರಿ ಮಧ್ಯಾಹ್ನ ಸಂಧ್ಯಾ ಮೇಲೆ ಕೂತ್ಬಿಡ್ತಾನೆ ಪಾಪ 10 ವರೆಗೆ. ಇದು ಸಾಯಂಕಾಲ ಸಂಧ್ಯಾ ಬೇರೆ ಕೆಲಸ ಇಲ್ಲ, ನಾನು ಧ್ಯಾನ ಕೂತಿರ್ತೇನೆ, ಸರಿಯಾಗಿ ಸೂರ್ಯ ಮುಳುಗೋ ಕಾಲಿನೇ ಬರುತ್ತಲ್ಲ ಎಬ್ಬಿಸ್ಬಿಡು, ಸಂಧ್ಯಾವನೆ ಮಾಡ್ತೇನೆ ಅಂತ ಹೇಳ್ಬೋದಲ್ಲ ಅಂತ ಕೇಳಿದ್ರೆ ಆಚಾರ್ಯ ಬರೀತಾರೆ, ಹೇಳಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ, ದೇವರ ಹತ್ರ ನೇರ ಧ್ಯಾನ ಮಾಡಕ್ಕೆ ಹೋಗ್ತಾ ಇದ್ದಾನೆ, ಆದ್ರಿಂದ ಇದೇನು ಹೇಳಬೇಕಾಗಿಲ್ಲ. ಬಟ್ ಟೈಮ್ ಯಾವ್ದು ಹೇಳಬೇಕು, ಟೈಮ್ ಹೇಳಲೇಬಾರದು, ಎಚ್ಚರಾದಾಗ ಮಾಡ್ತೇನೆ ಅಷ್ಟೇ, ಬೇರೆ ಕೆಲಸನೇ ಇಲ್ಲ. ಎಚ್ಚರಾದ ನನ್ನ ಕೆಲಸ ಶುರು, ಅಲ್ಲಿವರೆಗೆ ಇಲ್ವೇ ಇಲ್ಲ. ಅದು ತಿಂಗಳಾದೀತು, ವಾರ ಆಯಿತು, ವರ್ಷ ಆಯಿತು, ಒಂದು ಗಂಟೆನೂ ಆಗ್ಬೋದು ಕೆಲಸ, ಆ ಕ್ಷಣದಲ್ಲಿ ಬೇಕಾದ್ರೂ ಆಗಬಹುದು. ಈ ಸಿದ್ಧಿ ಇದ್ದವರಿಗೆ ಯಾವ ಭಯನೂ ಇಲ್ಲ ಅಂತಲೂ ಉತ್ತರ ಸಿಕ್ಕಾಗಾಯ್ತು ನಮಗೆ. ನಾವು ಕರ್ಮ ಬಿಡಬಹುದಾದ ಒಂದು ಜಾಗ ಇದೆ, ಖಂಡಿತ ಬಿಡಬಹುದು. ಆದರೆ ಮೊದಲು ಅದಕ್ಕೆ ಅಪರೋಕ್ಷ ಜ್ಞಾನಿಗೆ ಆಗಬೇಕು ಫಸ್ಟ್ ಇಮಿಡಿಯೇಟ್ ಆಗಿ, ಆಮೇಲೆ ಅಸಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಕೂಡಬೇಕು. ಈ ಹಂತ ತಲುಪಿದರೆ ಮಾಡಬಹುದು ಅಂತ ಗೊತ್ತಾದರೆ ಆಗನಿಸುತ್ತೆ ಎಷ್ಟು ದೊಡ್ಡ ಬಂಧನ ನಮಗಿದೆ. ಅಂಥ ಬಂಧನ ನಮಗಿರಬೇಕಾದ್ರೆ ನಮಗೇನು ಇಲ್ಲ, ಫ್ರೀ ಅಂತ ಓಡಾಡ್ತಿರ್ತೇವಲ್ಲ, ಎಷ್ಟು ತಪ್ಪು ಮಾಡ್ತೇವೆ ಲೆಕ್ಕ ಹಾಕಿ. ಪರೀಕ್ಷೆ ನಡೀತಾ ಇದೆ, ಅಯ್ಯೋ ಫ್ರೀ ಅಂತ ಪಾರ್ಕಲ್ಲಿ ಹುಡುಗ ಕೂತಿದ್ರೆ ಅವ್ನು ಯಾವ ಕ್ಯಾಲಿಬರ್ ಮನುಷ್ಯ ಲೆಕ್ಕ ಹಾಕಿ. ಎಕ್ಸಾಮ್ ನಡೀತಾ ಇದೆ ಪಾಪ, ಅವ್ನು ಬರೀತಾ ಕೊಡಬೇಕು ಒಳಗಡೆಗೆ. ಆದ್ರೆ ಇಲ್ಲಿ ಮಾಡ್ತಾರೆ ಕೆಲಸ, ಪಾರ್ಕಲ್ಲಿ ಸಿನಿಮಾ ಹೇಳ್ಕೊ ಕೂತ್ಬಿಟ್ಟು ಆರಾಮಾಗಿ ಕೂತ್ಬಿಟ್ಟಿದ್ದಾನೆ. ಯಾರು ಏನಂತಾರೆ, ಹುಚ್ಚ ಅಂತ ಕರೀತಾರೋ ಇಲ್ಲೋ, ಅವರಿಂತ ಹುಚ್ಚತನ ನಾವು ಮಾಡ್ತಾ ಇದ್ದೇವೆ. ಶಾಸ್ತ್ರ ಹೇಳಿದ ಕೆಲಸಗಳನ್ನು ನಾವು ಮಾಡದೇನೆ ಇವತ್ತು ಬೇಕಾದರೆ ಮಾಡಬಹುದು ಅಂತ ತಿಳ್ಕೊಂಡಿದ್ದೇವಲ್ಲ, ಅದೇ ಭಾರಿ ತಪ್ಪು. ಮಾಡಲೇಬಾರ್ದು ಅಂತ ತಿಳ್ಕೊಂಡು ಜನ ಇದ್ದಾರೆ, ಬಿಟ್ಟುಬಿಡಿ. ಮಾಡಬೇಕು ಅಂತ ತಿಳ್ಕೊಂಡವರು ಕೂಡ ಬೇಕಾದಾಗ ಮಾಡಬಹುದು, ಆದರೆ ಮಾಡಬಹುದು, ಆಗೋದಿಲ್ಲ ಸಾಮಾನ್ಯ, ಅದಕ್ಕೆ ಮಾಡಬೇಕಾಗಿಲ್ಲ. ಈ ರೀತಿ ತಿಳ್ಕೊಂಡ್ರೆ ಇದು ಸಾಧನೆಯ ರೀತಿನ ಅಲ್ಲವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಮ್ಗೆ ಉತ್ತರ ಸಿಕ್ಕೇ ಸಿಗುತ್ತೆ. ವಿದ್ಯಾರ್ಥಿ ಓದಲೇಬೇಕು, ಬೇರೆ ದಾರಿ ಇಲ್ಲ. ಎಲ್ಲಿವರೆಗೆ ಓದ್ಬೇಕು ಅವನೀಗ, ಎಲ್ಲಿವರೆಗೆ ಓದಬೇಕು? ವಿದ್ಯಾರ್ಥಿ ಎಕ್ಸಾಮ್ ಹಾಲಲ್ಲಿ ಪ್ರವೇಶ ಮಾಡ್ತಾನೆ, ಅಲ್ಲಿವರೆಗೂ ಓದ್ಬೋದು, ನೋ ಪ್ರಾಬ್ಲಮ್. ಅಲ್ಲಿ ಹೋದ್ರೆ ಓದೋ ಪ್ರಸಂಗ ಇಲ್ಲ ಅವನಿಗೆ, ಓದ್ತಾ ಕೂತ್ರೆ ಮತ್ತೆ ಹೊರಗೆ ಕಳಿಸ್ಬಿಡ್ತಾರೆ. ಅಲ್ಲಿ ಓದಾಗಿಲ್ಲ ಅವನಿಗೆ, ಅಲ್ಲಿ ಕೆಲಸ ಬರೆಯೋ ಕೆಲಸ ಮಾತ್ರ, ಓದೋ ಕೆಲಸ ಇಲ್ಲ ಅವನಿಗೆ. ಅಸಪ್ರಜ್ಞಾತ ಸಮಾಜ ಸ್ಥಿತಿ ಹಾಗೆ ಅದು, ಒಂದು ಓದೋ ಕೆಲಸ ಸ್ಟಾಪ್ ಆಯಿತು, ಬರೆಯೋ ಕೆಲಸ ಮಾತ್ರ ಶುರುವಾಗುತ್ತೆ. ಮೊದಲು ಬರೆಯೋ ಕೆಲಸ ಮಾಡಿದ್ರೆ ಉಪಯೋಗ ಇಲ್ಲ, ಪ್ರಾಕ್ಟೀಸ್ ಆಗುತ್ತೆ ಅಷ್ಟೇ, ಆದ್ರೆ ಮಾರ್ಕ್ಸ್ ಕೌಂಟ್ ಆದರೆ ಒಳಕೊಂಡೇ ಬರೀಬೇಕು. ಈ ರೀತಿಯಲ್ಲಿದ್ದಾಗ ವಿದ್ಯಾರ್ಥಿ ಓದೋದಕ್ಕೊಂದು ಅಂತ್ಯ ಅಂದರೆ ಎಕ್ಸಾಮಲ್ಲಿ ಪ್ರವೇಶ ಮಾಡೋದು. ನಾ ಕರ್ಮ ಮಾಡೋದು ಅಂತ್ಯ ಅಂದರೆ ದೇವ್ರ ಕಡೆ ಮನಸ್ಸು ಹಾಕಿಬಿಡೋದು ಅಷ್ಟೇ. ನಮ್ಮ ಮನಸ್ಸು ದೇವರ ಕಡೆ ಪ್ರವೇಶ ಮಾಡ್ತೋ ಉಳಿದ್ರೆ ಅಲ್ಲಿ ಹೊರಗಿನ ಎಲ್ಲ ಕರ್ಮಗಳು ಸ್ಟಾಪ್, ಒಳಗಿನ ಕರ್ಮ ಮಾತ್ರ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅವನು ಬರಲಿಕ್ಕಿರೋ ಅವಕಾಶ ಯಾವಾಗ ಮುಗಿತೋ ಯಥಾ ಪ್ರಕಾರ ಹೊರಗೆ ಕೆಲಸ ಪ್ರಾರಂಭ ಹೋಗುತ್ತೆ. ಅಲ್ಲಿ ಒಳಕುತ್ತ ಬೇರೆ ಯಾವ ಕೆಲಸಗಳು ಇಲ್ಲ, ಅದೊಂದೇ ಕೆಲಸ. ತಮಾಷೆ ಎಷ್ಟು ಜೋರು ಗೊತ್ತ, ಅವನು ಸಾರ್ ನೀರು ಕೊಡಿ ನನಗೆ, ಉಳಿಸ ಕಡಲಿ ಹೊರಗೊಡಿಸ್ಬಿಡ್ತಾರೆ ಅವನು. ದಾರಿ ಸಾರ್ ನೀರು ತೊಗೊಂಬನ್ನಿ ಸಾರ್ ಅಂತ ಕೇಳಿದ್ರೆ ನೀರು ಕುಡಿಸ್ತಾನೆ ಬಾ ಅಂತ ಹೇಳ್ತಾನೆ, ಕೊಡೋದಿಲ್ಲ. ಬೇಸ್ಟ್ ಜೋರ್ ಮಾಡೋದು ಒಂದೇ ಚಾನ್ಸ್. ಸಾರ್ ನೀರ್ ಬೇಕು ಸಾರ್ ಅಂತಾರೆ, ಕೊಡ್ತಾರೆ. ಪೇಪರ್ ಬೇಕು ಸಾರ್ ಅಂತಾರೆ. ಬೇಸ್ಟ್ ದೂರ ಹೋಗೋದು ನೋಡ್ತಿರ್ತಾರ ಅವ್ರು, ಹತ್ತಿರದ ಕೇಳೋದಿಲ್ಲ. ಅಲ್ಲಿಂದ ಬರೋ ಕೊಡ್ಕೋತಾವ್ರು, ಕೇಳಿದ ತಕ್ಷಣ ಕೊಡಿ ಸಾರ್ ಮತ್ತೆ ಹೋಗೋದು. ಸೊ ಮತ್ತೆ ನೀರು ಸಾರ್ ಅಂತಾರೆ, ಬಿಡೋದಿಲ್ಲ. ಬರೀ ನೀರೇ ಕುಡ್ಕೊಂಡಿರ್ತಾರೆ ಅವ್ರು, ಕೆಲಸ ಮಾಡೋದಿಲ್ಲ ಅವ್ರು. ಇಷ್ಟೆಲ್ಲ ವರ್ಷದಿಂದ ಇರ್ತಾರೆ ಬೇಸ್ಟ್. ಯಾತಕ್ಕೆ ಗೊತ್ತಾ? ಸಸ್ಯ ಕಾರ್ಯಂ ನ ವಿದ್ಯತೆ. ಈಗ ಹಳೆ ಬಾರ ಅನುಸ್ವಾಸಿಗಳನ್ನು ಮಾಡಲಿ ಅವನಿಗೆ, ಈಗ ಪೈಸೆ ಕೂತ್ಕಾಲಕ್ಕೆ ಅದೊಂದು ಎಕ್ಸಿಬಿಷನ್. ಅವನಿಗೆ ಹೊರ ಬರಲಿ ಅವ ಮಾಡಕ್ ಬರುತ್ತ. ಎಷ್ಟು ತಮಾಷೆ ಇದು. ಗೀತೆಯನ್ನು ಕಾಪಿ ಮಾಡಿ ಬಂದದ್ದೆಲ್ಲ ಕೂಡ, ಆದರೆ ನಾವು ಗೀತೆ ಓದೋ ಅಭ್ಯಾಸ ಇತ್ತಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಈ ಪರೀಕ್ಷೆ ಬರೀ ಹುಡುಗಿ ಪ್ರಿಫರೆನ್ಸ್ ಸಿಕ್ಕರೆ, ಶಾಸ್ತ್ರ ಓದ್ತಾ ಕೂತು ಭಗವಂತನ ಮನಸ್ಸು ಹಾಕಿಬಿಟ್ರೆ ದೇವತೆಗಳು ನಮ್ಮ ನೀರು ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಮೇಷ್ಟ್ರು ನೀರು ಕೊಡ್ತಾನೆ, ಪಾಠ ಮಾಡಿದ ಮೇಷ್ಟ್ರು ನೀರು ಕೊಡ್ತಾನೆ, ನಮಗೆ ದೇವತೆಗಳು ಕೂತಲ್ಲೇ ನೀರು ಕೊಡ್ತಾರೆ. ಒಬ್ಬ ಜ್ಞಾನ ಕಾರ್ಯ ಮಾಡ್ತೀರಾ, ಪಾಠ ಪ್ರವಚನ ಮಾಡ್ತೀರಾ, ದೇವರ ವಿಚಾರವನ್ನು ಹೇಳ್ತೀರಾ ಅಂತ ಅಷ್ಟು ಸಂತೋಷ ಪಡ್ತಾರಂತೆ. ದೇವ್ರ ವಿಚಾರ ಕೇಳ್ತೀರಾ, ಅದು ಪ್ರಿಫರೆನ್ಸ್. ಮತ್ತೆ ಕೇಳೋದಕ್ಕೆ ಹೇಳೋದಕ್ಕೆ ಅಷ್ಟು ಮಹತ್ವ ಇದೆ. ವಿದ್ಯಾರ್ಥಿಗಳಿಗೆ ಗುರುಗಳೇ ಸೇವೆ ಮಾಡತಕ್ಕಂಥ ಪ್ರಸಂಗ ಇರೋ ಒಂದೇ ಒಂದು ಕಾಲವನ್ನು ಪರೀಕ್ಷಾದಲ್ಲಿ ಕಾಣ್ತೇವೋ. ಇವತ್ತು ದೇವತೆಗಳು ನಮ್ಮನ್ನು ಕೂತಲ್ಲಿ ಅನುಗ್ರಹ ಮಾಡಬೇಕು ಅಂತ ಇದ್ರೆ, ಭಗವಂತ ಗೀತೆಯಲ್ಲಿ ಹೇಳ್ತಾರಲ್ಲ, ಅರ್ಜುನ ಯಾವಾಗಲೂ ನನ್ನ ಬಗ್ಗೆ ಕೇಳ್ತಿರಬೇಕು. ಶ್ರುತಿ ಪರಾಯಣಾಹ ಅಂತ 13ನೇ ಅಧ್ಯಾಯದಲ್ಲಿ ಬರುತ್ತೆ ಬಲ ಕೂಡ. ಶ್ರುತಿ ಪರಾಯಣಾಹ, ಮತ್ತೆ 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 ಕೇಳ್ತಾ ಇದ್ರೆ, ಮತ್ತೆ 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 ಹೇಳ್ತಾ ಇದ್ರೆ, ಮತ್ತೆ ಮತ್ತೆ ಕೇಳಿದ್ದನ್ನು ನೆನಪು ಮಾಡ್ಕೋತಾ ಇದ್ರೆ, ನಾನು ಅನುಗ್ರಹ ಮಾಡೇ ಮಾಡ್ತೇನೆ ಅಂತ ಭಗವಂತ ಹೇಳ್ತಾರೆ. ಅದಕ್ಕೆ ಸ್ವತಃ ಭಗವಂತನ ಮೇಲೆ ಕನಕದಾಸರು ಬರೀತಾರಲ್ಲ, ಎಷ್ಟು ಕರುಣಾಳು ಪರಮಾತ್ಮ ಅಂದರೆ, ಇಲ್ಲಿ ಮೇಷ್ಟ್ರು ನೀರು ಕೊಡ್ತಾರೆ ಅಲ್ಲ, ಭಗವಂತ ಹುಲ್ಲು ತರ್ತಾನಂತೆ ಮನೆಗೆ. ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವ ಲಕುಮೀ ರಮಣ ಇವಾಗಿಲ್ಲ ಗರುವ. ಪಾಂಡವರ ಮೇಲೆ ಕೃಷ್ಣ ಮಾಡಿದ ಕೆಲಸ ಏನು? ಕುದುರೆಗಳ ತೊಡೆದು ಪುಂಡರೀಕಾಕ್ಷತ ಹುಲ್ಲ ತಂದ ಅಂತ ಹೇಳ್ತಾನೆ. ಹುಲ್ಲು ತಂದು ಹಾಕ್ತಾನಂತೆ, ನೀರು ಕುಡಿಸ್ತಾನಂತೆ. ಯಾತಕ್ಕೆ ಗೊತ್ತಾ? ತನ್ನ ವಿಚಾರ ಪಾಂಡವರು ಮಾತಾಡ್ತಾರಲ್ಲ, ಕೃಷ್ಣ ಹಾಗೆ ಮಾಡ್ತಾ ಇದ್ದಾನಂತೆ. ಇದೆಲ್ಲ ನೋಡಿದಾಗ ಸಸ್ಯ ಕಾರ್ಯಮ್ನ ವಿದ್ಯತೆ ಎನ್ನುವ ಹಂತವನ್ನು ತಲುಪೋದು ಹಾಕಿ. ಮಧ್ವಾಚಾರ್ಯರು ಮತ್ತೊಂದು ಅರ್ಥವನ್ನು ಬರೀತಾರೆ ಅದಕ್ಕೆ. ಯಾವಾಗ ನಮ್ಮ ಕರ್ತವ್ಯದ ಬಂಧನ ಇರೋದಲ್ಲ ಗೊತ್ತಾ? ಭೂಲೋಕದಲ್ಲಿದ್ದಾಗ ಅಪರೋಕ್ಷ ಜ್ಞಾನಿಗಳಾಗಿ ಭಗವಂತನಲ್ಲಿ ಸಂಪೂರ್ಣ ಅಸಪ್ರಜ್ಞಾತ ಸಮಾಧಿ ಸ್ಥಿತಿಯನ್ನು ತಲುಪಿ ಧ್ಯಾನ ಮಾಡ್ತಾ ಕೂತ್ರೆ ಇಲ್ಲ, ಕಾವ ಕರ್ತವ್ಯದ ಬಂಧನ ಇಲ್ಲ. ಒಂದು ಕೇಸು. ಇನ್ನೊಂದು ಕೇಸ್ ಏನು ಅಂದರೆ, ಮುಕ್ತರಾಗಿಬಿಟ್ಟ ಮೇಲೆ ಯಾವ ಬಂಧನದ ಹೆಸರೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಸಸ್ಯ ಕಾರ್ಯಂ ನ ವಿದ್ಯತೆ. ಆತ್ಮರತಿ ಆಗೋದು ಯಾವಾಗ? ಆತ್ಮರಿ ತುಷ್ಟನಾಗೋದು ಯಾವಾಗ? ಆತ್ಮ ತೃಪ್ತನೇ ಆಗೋದು ಯಾವಾಗ? ವೈಕುಂಠಕ್ಕೆ ಹೋದಾಗ. ಅಲ್ಲಿ ಹೋದವನಿಗೆ ಯಾವ ಕರ್ಮದ ಬಂಧನ ಇಲ್ಲ, 100% ಫ್ರೀ ಅಂತ ಹೇಳಿಬಿಡ್ತಾರೆ. ಸೊ ಎರಡು ಕೇಸ್ ಆಯ್ತು ನಮಗೀಗ. ನಾವು ಎರಡಲ್ಲಿ ಒಂದು ಮಾಡಬೇಕೀಗ. ಅರ್ಜೆಂಟ್ ಅಪರೋಕ್ಷ ಜ್ಞಾನಿಗಳಾಗಿ ಧ್ಯಾನಕ್ಕೆ ಕೊಡಬೇಕು, ಇಲ್ಲದವರು ಅರ್ಜೆಂಟ್ ಮೋಕ್ಷಕ್ಕೆ ಹೋಗಬೇಕು. ಎರಡು ಮಾಡಬೇಕಾದ್ರೆ ಮೊದಲು ಕರ್ಮ ಮಾಡಬೇಕು ಈ ಮಧ್ಯೆ. ಆದ್ದರಿಂದ ಅದನ್ನು ಬಿಟ್ಟು ಬದುಕಲಿಕ್ಕಾಗೋದಿಲ್ಲ. ಈಶಾವಾಸ್ಯ ಉಪನಿಷತ್ ಹೇಳುತ್ತೆ, ಕುರುವನ್ನೇ ದೇಹ ಕರ್ಮಾಣಿ ದಿಧಿ ವಿಷೇತ್ ಶತಂ ಸಮಾಹ. ನಮ್ಮ ಜೀವನದಲ್ಲಿ 100 ವರ್ಷ ಬದುಕಬೇಕು ಅಂತ ಇಷ್ಟಪಡಿ, ಏನೂ ತಪ್ಪಲ್ಲ. ಆದರೆ ಸುಮ್ಮನೆ ಬದುಕಲಿಕ್ಕೆ ಇಷ್ಟಪಡಬೇಡಿ. ಕುರುವನ್ನೇ ದೇಹ ಕರ್ಮಾಣಿ, ನಮ್ಮ ಪಾದನ ಕರ್ತವ್ಯ ಕರ್ಮಗಳನ್ನು ಮಾಡ್ತಾನೇ ಇರಬೇಕೆ ಹೊರತು ಬಿಟ್ಟರೆ ಮಾತ್ರ ಬದುಕಲಿಕ್ಕಾಗೋದಿಲ್ಲ ಅಂತ ಹೇಳಿದೆ. ಅಂದರೆ ಭಗವದ್ಗೀತೆಯ ಸಂದೇಶವೂ ಅದೆ, ಉಪನಿಷತ್ತಿನ ಸಂದೇಶವೂ ಅದೆ, ರಾಮಾಯಣ ಮಹಾಭಾರತಗಳ ಸಂದೇಶವೂ ಅದೇ. ಅದರಿಂದ ವಿನಾಯಿತಿ ಇಲ್ಲ ಅಂತ ಹೇಳಿಬಿಡುತ್ತೆ. ಅದಕ್ಕೊಂದು ದೃಷ್ಟಾಂತವನ್ನು ವಾದಿರಾಜಸ್ವಾಮಿಗಳು ಒಂದು ಕಡೆ ಕೊಡ್ತಾರೆ. ಅಕ್ರೂರ ಬಂದಿದ್ದಾನೆ ಕಂಸನ ಕಡೆಯಿಂದ ಈ ಗೋಕುಲ ವೃಂದಾವನಕ್ಕೆ ಬಂದಿದ್ದಾನೆ. ಕಂಸನ ಅಪ್ಪಣೆಯಂತೆ ಕೃಷ್ಣ ಬಲರಾಮರನ್ನ ಮೊದಲೇ ಕರ್ಕೊಂಡು ಬಂದಿದ್ದವು. ಎಲ್ಲ ಆಯಿತು, ಕೃಷ್ಣ ಬಲರಾಮ ಬರಬೇಕು ಅಂತ ಕರೆದ. ಕೃಷ್ಣ ಹೊರಡ್ತಾನೆ, ಬಲರಾಮನು ಹೊರಡ್ತಾನೆ, ಒಂದೇ ರಥ ಎಲ್ಲರೂ ಹೋಗ್ತಾ ಇದ್ದಾರೆ. ವಾಪಸ್ ಹೋಗಬೇಕಾದ್ರೆ ಯಮುನಾ ನದಿ ಬರುತ್ತೆ, ಯಮುನಾ ನದಿ ದಾಟಿಕೊಂಡೇ ಹೋಗಬೇಕಾಗಿತ್ತು. ಯಮುನಾ ನದಿ ಬಂತು. ಕೃಷ್ಣ ಅಕ್ರೂರ ಏನು ಮಾಡಿದ ಅಂದರೆ ಭಾಗವತ ಹೇಳುತ್ತೆ, ಆತ ಇಳಿದಿನಂತಲ್ಲಿ ಕೃಷ್ಣ ಬಲರಾಮನಲ್ಲೇ ನಿಲ್ಲಿಸ್ತಾನೆ. ಕೃಷ್ಣ ಸ್ವಲ್ಪ ಸಂಧ್ಯಾಕಾಲ ಇದು, ಅನ್ನಿಕ ಮಾಡ್ಕೊಂಡ್ಬರ್ತೇನೆ ಅಂತ ಹೋದನಂತೆ. ಹೋಗಿ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿ ಅರ್ಘ್ಯಾದಿಗಳನ್ನು ಕೊಟ್ಟು ತನ್ನ ಕೆಲಸ ಪೂರೈಸಿ ಬಂದನಂತೆ. ಇಲ್ಲಿ ವಾದಿರಾಜ ಸ್ವಾಮಿಗಳು ಬರೀತಾರೆ ಎಷ್ಟು ಚೆನ್ನಾಗಿ ಭಾಗವತದ ಕಥೆ ಇದು, ನಮಗೆ ಅರ್ಥ ಮಾಡಿಸಿಕೊಡ್ತಾರೆ. ನೋಡಿದ್ರ, ದೇವ್ರ ಬಗ್ಗೆ 4 ಅಕ್ಷರ ಓದಿದ್ದೇವೆ ಅಂತೇಳಿ ಸ್ನಾನ ಪೂಜೆ ಬಿಟ್ಟುಬಿಡ್ತೀರಲ್ಲ, ಸತ್ಯಧರ್ಮಗಳಿಗೆ ತಿಲಾಂಜಲಿ ಕೊಟ್ಟುಬಿಡ್ತೀರಲ್ಲ. ಅಕ್ರೂರ ದೇವ್ರ ಬಗ್ಗೆ ಕೇಳಿದವನಲ್ಲ, ಕೃಷ್ಣನ ಕಣ್ಣಾರೆ ಕಂಡವನು, ಜೊತೆ ಕರ್ಕೊಂಡು ಬಂದವನು. ಒಂದೇ ರಥದಲ್ಲಿ ಕೃಷ್ಣ ಇದ್ದಾನೆ, ಅಕ್ರೂರ ಜೊತೆ ಕೂತಿದ್ದಾನೆ. ಅಂಥ ಮಹಾನುಭಾವ ಸಂಧ್ಯಾಕಾಲ ಬರ್ತಿರ್ಲಿಕ್ಕೇನೆ ಇಳಿದು ಹೋಗಿ ಸಂಧ್ಯಾವಂದನೆ ಮಾಡಿ ಸೂರ್ಯಾರ್ಘ್ಯಾದಿಗಳನ್ನು ಕೊಟ್ಟು ವಾಪಸ್ ಬರ್ತಾ ಇದ್ದಾನಲ್ಲ. ಕೃಷ್ಣ ಕೈಯಲ್ಲಿದ್ದರೂ ಕರ್ಮ ಬಿಡಬಾರದು ಅಂತ ಹೇಳಿದ ಮೇಲೆ ನೀನು ಎಲ್ಲೆಲ್ಲ ಹೋಗ್ತಾ ಕರ್ಮ ಬಿಡ್ತೀರಲ್ಲ, ಇದು ನ್ಯಾಯವೇ ಅಂತ ಕೇಳಿದ. ಭಾಗವತ ಪುರಾಣ ಹೇಳಿದ ಕಥೆ ಇದು. ಒಂದು ದೇವರು ಕಣ್ಣಾರೆ ಕಂಡು, ದೇವರನ್ನು ಕಣ್ಣಾರೆ ಕಂಡು ಜೊತೆಗಿದ್ದಾದರೂ ಕೂಡ ನಮ್ಮ ಮೇಲೆ ಎಚ್ಚರ ಇದೆ ಅಂತ ಕೇಳಿದರೆ ಸಂಧ್ಯಾ ವಂದನಾದಿ ಕರ್ಮಗಳನ್ನು ಮಾಡಲೇಬೇಕು. ಎಚ್ಚರ ಇಲ್ಲದ ದೇವರೇ ನೋಡ್ತಾ ಕೂತಿದ್ರೆ ಎಚ್ಚರ ಇಲ್ಲ, ಎಚ್ಚರ ಇತ್ತು ಅಂದರೆ ಮಾಡಲೇಬೇಕು. ಇದನ್ನು ಅರ್ಥ ಮಾಡಿಕೊಂಡು ತುಂಬ ಜನ ನಾವು ಅಕ್ಷರ ಓದಿಬಿಟ್ಟಿದ್ದೇವೆ ಅಂಥೇಳಿ ಏನೂ ಮಾಡಬೇಕಾಗಿಲ್ಲ. ನೀವು ಮಾಡಬೇಡಿ, ನಾವು ಮಾಡೋದಿಲ್ಲ, ನಾವೆಲ್ಲ ಎಕ್ಸಾಮಿಷನ್ ತೊಗೊಂಡವರು ಅಂತ ಹೇಳೋದಕ್ಕೆ ಹೋದರೆ ಅದಕ್ಕೆ ಏನೇನೂ ಅರ್ಥ ಇಲ್ಲ. ಸಾವು ಅವರು ಹೇಳ್ಕೊಳ್ಬೋದು, ಶಾಸ್ತ್ರ ಮಾತನ್ನು ಒಪ್ಪೋದಿಲ್ಲ ಅವರನ್ನು ಬರೀಬಾರ್ದು. ಶಾಸ್ತ್ರ ಎಂದೂ ಆ ಮಾತನ್ನು ಒಪ್ಪೋದಿಲ್ಲ, ಖಚಿತವಾಗಿ ಕೆಲಸ ಮಾಡಲೇಬೇಕು ಅಂತ ಹೇಳಿಬಿಡ್ತಾರೆ. ಇಷ್ಟಾದ ಮೇಲೆ ಪರಮಾತ್ಮ ಮುಂದುವರಿಸಿ ಹೇಳ್ತಾನೆ, ಅರ್ಜುನ ಇಷ್ಟೆಲ್ಲ ಕರ್ಮ ಮಾಡು ಅಂತ ಹೇಳ್ತೇನಲ್ಲ, ಇನ್ನೊಂದು ಕಾರಣ ಕೊಡ್ತೇನೆ ಕೇಳು ಅಂತ ಹೇಳ್ತಾನೆ. ಒಂದು ಕಾರಣ, ಕರ್ಮ ಬಿಡಲಿ. ಇದನ್ನು ಬೇಕಾದ್ರೆ ಮಂಗಳ ದಿವಸ ನೋಡಬಹುದು. ಅದನ್ನು ಕರ್ಮ ಯಾತಕ್ಕೆ ಮಾಡಬೇಕು ಅಂತ ಎಲ್ಲ ಕಾರಣ ಕೊಡುತ್ತಲ್ಲ ಅದೇ ಕರ್ಮಯೋಗ. ಯಾವ ಕಾರಣಕ್ಕೂ ಕರ್ಮ ಬಿಡಲಿಕ್ಕೆ ಬರೋದಿಲ್ಲ ಅಂತ ಹೇಳೋದೇ ಕರ್ಮಯೋಗದ ವೈಶಿಷ್ಟ್ಯ. ಆಮೇಲೆ ಸಂಗ್ರಹ ಮಾಡಬಹುದು. ಇನ್ನೊಂದು ಕಾರಣ ಭಗವಂತ ಕೊಡ್ತಾನೆ, ಅರ್ಜುನ ನಿನ್ನ ಮೋಕ್ಷ ಬೇಕು ಹೌದಲ್ಲೋ, ಸಿದ್ಧಿ ಬೇಕು ಹೌದಲ್ಲೋ. ಸಿದ್ಧರಾದ ಜನಗಳು ನೋಡಿ ತಿಳ್ಕೊಂಡ್ಬಿಟ್ರೆ ಆಯ್ತಲ್ಲ, ಜನಕಾದಿಗಳು ಸಿದ್ಧ ಪುರುಷರಿದ್ದಾರೆ, ಅವ್ರ ಸಿದ್ಧಿ ಎಲ್ಲಿಂದ ಪಡೆದ್ರೆ ಗೊತ್ತಾ ಅರ್ಜುನ? ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾಹ ಜನಕಾದಯ. ಮತ್ತೊಂದು ಕೆಲ ಶ್ಲೋಕ ಉಂಟು, ತಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ, ಅಸಕ್ತೋ ಹಿ ಆಚರನ್ ಕರ್ಮ ಪರಮಾಪ್ನೋತಿ ಪುರುಷಂ. ಯಾವಾಗಲೂ ಕೂಡ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ, ಯಾವುದೇ ವಿಧವಾದ ಫಲದ ಅಪೇಕ್ಷೆಯನ್ನು ಪಡೆಯದೇನೆ ನಾವು ಮಾಡಬೇಕಾದ ಕರ್ಮಗಳು ಅಂತೇನಿವೆ ಅದನ್ನು ಮಾಡಲೇಬೇಕು. ಫಲಾಪೇಕ್ಷೆ ಪ್ರತಿಫಲಾಪೇಕ್ಷೆಯನ್ನು ಮಾತ್ರ ಮಾಡಲೇಬಾರದು, ಕರ್ಮಾಚರಣೆ ಬಿಡಲೇಬಾರದು. ಹಾಗಿದ್ರೆ ದೇವರು ಸಿಕ್ಕೇ ಸಿಗ್ತಾನೆ ಅಂತ ಹೇಳ್ತಾನೆ. ದೇವರು ಸಿಕ್ಕೇ ಸಿಗ್ತಾನೆ, ಭಗವಂತ ಒಲಿದೇ ಒಲಿತಾನೆ. ಜನಕಾದಿ ಮಹಾನುಭಾವರು ಏನಿದ್ದಾರಲ್ಲ, ಅವರು ದೇವರನ್ನು ಕಂಡಿದ್ದಾರೆ ಅಂತ ಕೇಳಿದ್ದೇವಲ್ಲ, ಅವ್ರು ಎಲ್ಲಿಂದ ಕಂಡ್ರು ಗೊತ್ತಾ ದೇವರನ್ನ? ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾಹ ಜನಕಾದಯ. ಜನಕಾದಯ ಯೋಗಿನಃ, ಜನಕಾದಿ ದೊಡ್ಡ ದೊಡ್ಡ ಯೋಗಿಗಳೆಲ್ಲ ಕರ್ಮಣ ಏವ, ತಮ್ಮ ಪಾದನ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ 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 ಸಂಸಿದ್ಧಿಂ ಶ್ರೇಷ್ಠವಾದ ಮೋಕ್ಷವನ್ನು ಪಡೆದವರೇ ಹೊರತು ಕರ್ಮ ಬಿಟ್ಟು ಪಡೆದವರಲ್ಲ, ಕರ್ಮ ಬಿಟ್ಟು ಪಡೆದವರಲ್ಲ. ನಮ್ಮ ಯಾರು ತೋರಿಸ್ತಾರೆ ನೋಡ, ಎಷ್ಟು ದೊಡ್ಡ ಮನೆ ಕಟ್ಟಿಸ್ತಾನೆ ನೋಡಿದೀಯಾ, ಎಷ್ಟು ಶ್ರೀಮಂತ ಗೊತ್ತಾ? ಹೇಗಾದ್ರೂ ಗೊತ್ತಾ? ಚೆನ್ನಾಗಿ ಓದಿ 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 ಬಂದು ಪಾಸಾಗಿ ಮನೆ ಕಟ್ಟಿದ್ದಾನೆ ಅಂತ ಹೇಳ್ತಾರೆ. ಹುಡುಗರಿಗೆ ಚೆನ್ನಾಗಿ ಓದು ಅಂತ ಹೇಳೋದಕ್ಕೋಸ್ಕರ ತೋರಿಸೋ ರೀತಿ ಅದು ಒಂದು. ಅವನ ಮನೆ ನೋಡು, ಅವನ ವೈಭವ ನೋಡು, ವಾಹನ ನೋಡು, ಸುಮ್ಮನೆ ಬರಲಿಲ್ಲ, ಚೆನ್ನಾಗಿ ಓದಿದ, ಪ್ರತಿಯೊಂದರೂ ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಂಡ, ದೊಡ್ಡ ಅಧಿಕಾರಿಯಾಗಿದ್ದ ನೋಡಿದ್ಯಾ, ನೀನು ಹಾಗಾಗಬೇಕು ಅಂತ ಹೇಳುತ್ತಾರೆ. ಕೃಷ್ಣ ಅರ್ಜುನಿಗೆ ಆ ಮಾತು ಹೇಳ್ತಾ ಇದ್ದಾರೆ. ಜನಕನ ನೋಡಯ್ಯ, ಜನಕಾದಿ ಜ್ಞಾನಿಗಳಿದ್ದಾರಲ್ಲ, ಅವರೆಲ್ಲ ಕರ್ಮ ಬಿಟ್ಟು ಮುಂದೆ ಬಂದವರಲ್ಲ, ಕರ್ಮಾಚರಣೆ ಮಾಡ್ತಾ ಮಾಡ್ತಾ ಮುಂದೆ ಬಂದವರ ಹೊರತು ಕರ್ಮ ಬಿಟ್ಟು ಮುಂದೆ ಬಂದವರಲ್ಲ. ಈ ಎಕ್ಸಾಂಪಲ್ ಕೇಳಿದ ಮೇಲೆ ಕೂಡ ತಕ್ಷಣ ನಾವು ನಮ್ಮ ಪಾಲಿನ ಕರ್ತವ್ಯ ಕರ್ಮಗಳೇನಿವೆ ಅದನ್ನು ತಪ್ಪದೇ ಮಾಡಬೇಕು. ಸತ್ಯಂವದ ಧರ್ಮಂಚರ, ಯಾರೋ ಒದ್ದಾಡ್ತಿರ್ತಾರೆ ಪಾಪ ಕಷ್ಟಪಟ್ಟು ನೋಡ್ತಾನೆ, ನಮಗೆ ಸಂಬಂಧಪಟ್ಟರೆ ಮುಂದೆ ಹೋಗೇ ಬಿಡ್ತಾನೆ ಆ ಕಡೆ. ನಮಗೇನು ನಮ್ಮ ಬಂದು ಅಲ್ಲ ಬಳಗಲ್ಲ, ನಾವ್ಯಾಕೆ ಹೀಗೆ ಮಾಡಬೇಕು? ನಮ್ಮಲ್ಲಿ ಪದ್ಧತಿ ಇಲ್ಲವೇನು? ಮಗು ಅಳುತ್ತಾ ಇರುತ್ತೆ, ಗಾಬರಿ ಆಗ್ತಾರೆ, ಓ ನಮ್ಮ ಕೂಸು ನೋಡಿ ನೋಡಿ ಅಂತ ಹೇಳ್ತಾರೆ. ಏನಾಗಿದೆ ನೋಡಿ ಅಂತ ಹೇಳ್ತಾರೆ. ಇಲ್ಲ ನಮ್ಮ ಕೂಸಲ್ಲ, ಪಕ್ಕದ ಮನೆ ಕೂಸೋದು ಹತ್ಕೊಂಡು ಬಿಡಿ, ಹಾಳಾಗೋಲ್ಲ ಅಂತ ಬೇಕಾದ ಸ್ಥಳ ಅಂತ ಹೇಳಿ ತಕ್ಷಣ ನಮಗೆ ಸಂಬಂಧಪಟ್ಟರೆ ಅಂತ ತಿಳ್ಕೊಂಡ್ಬಿಡ್ತೇವೆ. ನಮ್ಮ ಕೂಸತ್ರ ಅದು ಕೂಸೋ ಹೇಗಳುತ್ತೋ, ಪಕ್ಕದ ಮನೆ ಕೂಸು ಕೂಸತ್ತಾನೆ, ಅದು ಯಾಕೆ ಅಳುತ್ತೆ ಯೋಚನೆ ಮಾಡೋದೇ ಇಲ್ಲ ಅಂದರೆ ಮನುಷ್ಯ ಇಷ್ಟು ಬೇಗ ಅಭಿಮಾನ ಕಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ, ಸತ್ಯವನ್ನು ಹೇಳೋದು, ಧರ್ಮವನ್ನು ಆಚರಣೆ ಮಾಡೋದು ಅಂದರೆ ಎಲ್ಲ ಕಾಲದ ನಮ್ಮ ಮಕ್ಕಳ ಹತ್ರ ಹೇಗೆ ನಾವು ಗಮನ ಕೊಡಬೇಕೋ, ಯಾವ ಮಕ್ಕಳ ಹತ್ರ ಗಮನ ಕೊಡಲೇಬೇಕು. ನಮ್ಮ ಕೈಯಿಂದ ಸಾಧ್ಯವಾದಷ್ಟು ಪೂರ್ತಿಯಲ್ಲ, ಯಥಾಶಕ್ತಿ ಅನ್ನೋ ಪದ ಅದಕ್ಕೆ ಹೊರಟಿರೋದು. ನಮಗೆ ಎಷ್ಟು ಪ್ರಾಮಾಣಿಕವಾಗಿ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಮಾಡಲೇಬೇಕು. ಹಾಗೆ ಮಾಡದೆ ಹೋದರೆ ನಮಗೆ ಆ ವ್ಯಕ್ತಿ ಮೆಚ್ಚೋದಿಲ್ಲ ಅಲ್ಲ, ದೇವರು ಮೆಚ್ಚೋದಿಲ್ಲ ಅಂತ ಶಾಸ್ತ್ರ ಹೇಳಿದೆ. ನಾವೇನೇ ಕೆಲಸವನ್ನು ಮಾಡಲಿ, ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಅರ್ಜುನ ಕರ್ಮಾಚರಣೆಯನ್ನು ಮಾಡ್ತಾನೆ, ಸಿದ್ಧಿಯನ್ನು ಕಂಡವರು ಜನಕಾದಿಗಳೆಲ್ಲ. ಇಲ್ಲಿ ಜನಕನ ಕಥೆ ಹೇಳೋದು ನಮಗೆ ಹೇಳ್ತಿರೋದು ಯಾರು ಗೊತ್ತೇನು? ಕೃಷ್ಣ ಪರಮಾತ್ಮ ಜನಕನ ಕೋಟ್ ಮಾಡ್ತಾ ಇದ್ದಾನೆ, ಜನಕನ ಹೆಸರು ಹೇಳ್ತಾ ಇದ್ದಾನೆ. ಆ ಜನಕ ಯಾರು ಅಂದರೆ ರಾಮಾಯಣ ಕಾಲದಲ್ಲಿ ಜಾನಕಿಯ ತಂದೆ ಅನಿಸ್ಕೊಂಡ ಭಾಗ್ಯವಂತ, ಮತ್ತು ರಾಮದೇವರಿಗೆ ಮಾವ, ರಾಮದೇವರಿಗೆ ಮಾವ. ಆ ರಾಮನೇ ಕೃಷ್ಣ, ತನ್ನ ಹಿಂದಿನ ಅವತಾರದ ಮಾವನ್ನು ಕೃಷ್ಣ ರೆಫರ್ ಮಾಡ್ತಿದ್ದಾನೆ. ಮಾವ ಇದ್ದಾಗಿರ್ಬೇಕಯ್ಯ ಅಂತ ಅರ್ಥ ಒಟ್ಟಿನ ಮೇಲೆ. ನಮ್ಮ ಮಾವ ಇದ್ದಾಗಿರ್ಬೇಕಯ್ಯ, ನಮ್ಮ ಮಾವ ಹೇಗಿದ್ದಾನೆ ನೋಡು, ಸಂಸಿದ್ಧಿಯನ್ನು ಪಡೆದಿದ್ದಾನೆ ನೋಡು. ಏನು ಮಾಡಿ? ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ತಿತ ಜನಕಾದಯ. ಕರ್ಮಾಚರಣೆ ಮಾಡಿ ಮಾಡಿ ಸಿದ್ಧಿ ಪಡೆದೇ ಹೊರತು ಬೇರೆ ಅಲ್ಲ. ಏನು ಸಿದ್ಧಿ ಪಡೆದ ಜನಕರಾಜ? ನಾವು ಸುಮ್ಮನೆ ಓದ್ಕೊಂಡು ಹೋಗ್ತೇನೆ. ನಮ್ಮ ಜನಕ ಆದ್ರೇನು, ಕನಕ ಆದ್ರೇನು, ಕನಕ ಆದ್ರೆ ನಮಗೆ ಏನು ಗೊತ್ತಿಲ್ಲ. ಅದು ಪದ ಅಷ್ಟೇ ನಮ್ಮ ಪಾಲಿಗೆ. ರಾಮಾಯಣ ಓದ್ದವರಿಗೆ ಗೊತ್ತಾಗುತ್ತೆ ಜನಕ ಎಂಥ ಸಿದ್ಧಿ ಪಡೆದ ಗೊತ್ತಾ? ಎಂಥ ಸಿದ್ಧಿ ಪಡೆದ ಅಂದರೆ ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮನನ್ನು ಅಳಿಯನನ್ನಾಗಿ ಪಡಿತಾನೆ, ಅದಕ್ಕಿಂತ ಸಿದ್ಧಿ ಬೇಕಾ? ಭಗವಂತನನ್ನು ಅಳಿಯನನ್ನಾಗಿ ಪಡಿತಾನಲ್ಲ, ಎಂಥ ಸಿದ್ಧಿ ಜನಕನ ಸಿದ್ಧಿ. ಅದಕ್ಕೇನು ಕಾರಣ ಆಯಿತು? ಸೀತೆ ಅಂತ ಮಗಳಿದ್ದಲ್ಲ, ಅದಕ್ಕೆ ರಾಮ ಇದ್ದಲ್ಲೇ ಬಂತ ಅಂತ ಹೇಳ್ತಾರೆ. ಸೀತೆ ಅಂತ ಮಗಳಿದ್ದಕ್ಕೆ ರಾಮ ಇದ್ದಲ್ಲೇ ಬಂದುಬಿಟ್ಟ. ಸೀತೆ ಅಂತ ಮಗಳು ಎಲ್ಲಿಂದ ಬಂದಳು? ಆತ ಯಜ್ಞವನ್ನು ಮಾಡ್ತಾನೆ ಪುಣ್ಯಾತ್ಮ, ದೊಡ್ಡ ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞಕ್ಕೋಸ್ಕರ ಭೂಚೋದನೆ ಮಾಡ್ತಿರಬೇಕಾದ್ರೆ ಆಗ ಸೀತಾದೇವಿ ಸಿಗ್ತಾ ಇದ್ದ. ಅದಕ್ಕೆ ಸೀತಾ ಅಂತ ಸೀತಾ ಹೆಸರು. ಸೀತಾ ಅಂತ ಹೆಸರು ಯಾತಕ್ಕೆ ಬಂದೇ ತುಂಬ ಜನ ಗೊತ್ತಿರೋದಿಲ್ಲ. ಸೀತಾ ಅಂತ ಯಾತಕ್ಕೆ ಹೆಸರು ಅಂದರೆ ಸೀರ ಜಾತ ಅಂತ ಪೂರ್ತಿ ಹೆಸರು. ಸೀರ ಅಂದರೆ ನೇಗಿಲು ಅಂತ ಅರ್ಥ. ಜಾತ ಅಂದರೆ ನೇಗಿಲನ್ನು ಉಡಬೇಕಾದ್ರೆ ಹುಟ್ಟಿ ಪ್ರಾದುರ್ಭೂತಳಾಗಿ ಬಂದವಳು ಅಂತ ಅರ್ಥ. ಶಾರ್ಟ್ ಫಾರಂ ಸೀತಾ ಅಂತ ಆಗಿಬಿಟ್ಟಿ. ಸೀರ ಜಾತ ಅಂತ ಪೂರ್ತಿ ಪದ. ಸೀರ ಅಂದರೆ ನೇಗಿಲು, ನೇಗಿಲಿನಿಂದ ಯಜ್ಞಭೂಮಿಯನ್ನು ಉಳಿತಾ ಇರಬೇಕಾದ್ರೆ ಅವತರಿಸಿ ಬಂದವಳಾದ್ದರಿಂದ ಸೀತಾ ಅಂತ ಶಾರ್ಟ್ ಫಾರ್ಮ್ ಬರೋದು. ಈಗ ಶಾರ್ಟ್ ಫಾರ್ಮ್ ನಮ್ಮ ಹೊಸ್ತೇನಲ್ಲ, ಯು ಎಸ್ ಎ ಅಂದ್ಬಿಡ್ತೇವೆ, ಎಕ್ಸ್ಟೆನ್ಷನ್ ನಮಗೆ ಗೊತ್ತು. ಈಗ ಎಲ್ಲ ಶಾರ್ಟ್ ಫಾರ್ಮ್ ಹೇಳಿದ ನಮ್ಮ ಅಭ್ಯಾಸ. ಇದು ಸಂಸ್ಕೃತದಲ್ಲಿ ನಿಯಮ ಬಂದ್ಬಿಟ್ಟಿದೆ ಒಂದು ಪದ. ಅದು ಒಂದು ಮೊದಲೇ ಪದ, ಮೊದಲೇ ಅಕ್ಷರ, ಕೊನೆಯ ಅಕ್ಷರ ಸೇರಿಸೋದು ಒಂದು. ಫಸ್ಟ್ ಲೆಟರ್ ಸೇರಿಸೋದು ಒಂದು. ಕೆಲವು ಸಲ ಫಸ್ಟ್ ಲಾಸ್ಟ್ ಸೇರಿಸಿಬಿಡ್ತಾರೆ, ಫಸ್ಟು ಸೇರಿಸ್ತಾರೆ, ಯಾವುದೇ ರೀತಿ ಕಂಬೈನ್ ಮಾಡ್ತಾರೆ. ಸೀತಾ ಅನ್ನೋ ಪದ ಹಾಗೆ ಬಂತು ಅಂತ ಹೇಳ್ತಾರೆ. ಸಿ ಫಸ್ಟ್ ವರ್ಡು, ತಾ ಲಾಸ್ಟ್ ವರ್ಡು, ಸೀತಾ ಅಂತ ಹಾಗೆ ಬಂತು. ಎಕ್ಸ್ಟೆನ್ಷನ್ ಸೀರಜಾತ ಅಂತ ಹೇಳ್ತಾರೆ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅವತಾರ ಮಾಡಿ ಬಂದರು. ಯಜ್ಞ ಎದಿಲ್ಲದ ಬಂದರು ಮಹಾಲಕ್ಷ್ಮೀ ದೇವಿ ಅಂತ ಕೇಳಿದರೆ, ಯಜ್ಞ ಮಾಡಬೇಕಾದ್ರೆ ಬಂದರು. ಯಜ್ಞ ಅನ್ನೋದೇನೋ ಪರಮಾತ್ಮ ಹೇಳಿದ್ದಾನೆ, ಯಜ್ಞಾತ್ ಭವತಿ ಪರ್ಜನ್ಯ. ಜಗಚ್ಚಕ್ರವನ್ನು ಪಾಲನೆ ಮಾಡಿದ್ದಾನೆ ಜನಕರಾಜ. ಜನಕರಾಜ ಜಗಚ್ಚಕ್ರವನ್ನು ಪಾಲನೆ ಮಾಡಿದ್ದಕ್ಕೆ ಮಹಾಲಕ್ಷ್ಮೀ ಬಂದು, ಮಹಾಲಕ್ಷ್ಮೀ ಬಂದಿದ್ದಕ್ಕೆ ನಾರಾಯಣ ಬಂದ, ನಾರಾಯಣ ಬಂದಿದ್ದಕ್ಕೆ ಕೃತಕೃತ್ಯನಾಗಿಬಿಟ್ಟ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಜನಕನ ಹೆಸರಿಗೂ ಮೂರನೇ ಅಧ್ಯಾಯಕ್ಕೆ ಎಷ್ಟು ನೇರ ಸಂಬಂಧ ಇದೆ ನಮಗೆ ಗೊತ್ತಾಗ. ಅದು ಕರ್ಮಾಚರಣೆ ಮಾಡಿದ, ಯಜ್ಞವನ್ನು ಮಾಡಿದ, ಸೀತಾದೇವಿ ಬಂದು, ಮಹಾಲಕ್ಷ್ಮೀ ಬಂದು, ನಾರಾಯಣ ಇದ್ದಲ್ಲಿಗೆ ಬಂದ, ಹುಡ್ಕೊಂಡು ಹೋಗ್ಲಿ ನಾರಾಯಣನನ್ನ, ಇದ್ದಲ್ಲಿ ನಿರ್ಣಯ ಮಾಡಬೇಕು ಅಂತ ಕೇಳಿ ಶಿವಧನಸ್ಸು ಮುರಿಬೇಕಾ, ಮುರಿತೇನೆ ಅಂತ ಹೇಳಿ ಮದುವೆ ಮಾಡಿಕೊಂಡ. ಅದಕ್ಕೆ ಸಂಸಿದ್ಧಿ ಮಾಸ್ಥಿತಾ ಜನಕಾದಯ, ಎಂಥ ಸಿದ್ಧಿ ಇದು! ಇಂಥ ಸಿದ್ಧಿಗಳಿಸಿ ಜನಕರ ಕಥೆ ಕರ್ಮಾಚರಣೆ ಮಾಡಿ ಸಿದ್ಧಿ ಕಂಡವನ ಕಥೆಯಾದ್ದರಿಂದ ನಮ್ಮ ಪಾದನ ಕರ್ತವ್ಯ ಕರ್ಮಗಳನ್ನು ನಿಸ್ಪೃಹತೆಯಿಂದ ಮಾಡಲೇಬೇಕು ಅಂತ ಭಗವಂತ ಉಪದೇಶ ಮಾಡುತ್ತೆ. ಇದು ಒಂದು ಭಾಗ. ಅದು ಶ್ಲೋಕಕ್ಕೆ ತುಂಬ ಅರ್ಥಗಳುಂಟು, ಅದಕ್ಕೆಲ್ಲ ಭಾಷ್ಯ ತಾತ್ಪರ್ಯ ನೋಡಕ್ಕೆ ಹೊರಟು ಬಿಟ್ಟರೆ ನಮ್ಗೆ ಅರ್ಥ ಆಗಿ ತಿಳ್ಕೊಂಡ್ಬಿಟ್ಟಿರ್ತೇವೆ ಈಗಾಗಲೇ. ಅದು ಅಪಾರ್ಥ ಆಗಿರುತ್ತೆ ಅನ್ನೋದು ಭಾರಿ ಸ್ವಾರಸ್ಯ ಅದರೊಳಗೆ. ಅರ್ಥಕ್ಕಿಂತ ಅಪಾರ್ಥ ಆಗಿರೋದೇ ಜಾಸ್ತಿ. ಅದನ್ನೆಲ್ಲ ಆಚಾರ ಬಿಡಿಸ್ತಾರೆ. ಅಪಾರ್ಥ ಏನಾಗುತ್ತೆ, ಹೇಗೆ ಅಪಾರ್ಥ ಆಗೋದು ತಪ್ಪಿಸ್ಕೋಬೇಕು ಅಂತ ಆಚಾರ ಹೇಳ್ತಾರೆ. ಅದನ್ನು ನಾಳೆ ನೋಡೋಣ ಅಂತ ನಾವು ಇವತ್ತು ಮುಂದೆ ಭಾಗ ನೋಡಬೇಕು. ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ, ಮುಂದಿನ ಭಾಗ. ಆ ಭಾಗ ದೊಡ್ಡದಾದ್ದರಿಂದ ಈ ಸಂಕ್ಷೇಪವಾಗಿ ಹೇಳೋದು ಬೇಡ. ನಾಳೆ ದಿವಸ ಪ್ರವಚನದ ವೇಳೆಯಲ್ಲಿ ಬದಲಾವಣೆ ಇದೆ, ಮರಿಬಾರದು. ನಾಳೆ ದಿವಸ 7 ಗಂಟೆ ಪ್ರವಚನ ಅಲ್ಲ, 6-7 ಪ್ರವಚನ. ಕಾರಣ ಇಲ್ಲಿ ಗಣೇಶೋತ್ಸವ ಮಾಡ್ತಾ ಇದ್ದಾರೆ, ಅವರು 7:30 ಸಮಾರಂಭಕ್ಕೋಸ್ಕರ ಮೈಕು ಇತ್ಯಾದಿ ಹಾಕ್ತಾರೆ, ಅವರು ಉತ್ಸವ ಆಚರಣೆ ಮಾಡ್ತಾರಾದ್ರಿಂದ ಆ ಗಲಭೆಯಿಂದ ನಮ್ಮ ಪ್ರವಚನ ಕಾರ್ಯ ನಡೆಯೋದು ಕಷ್ಟ ಆಗುತ್ತೆ. ಅದಕ್ಕೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಒಪ್ಕೊಂಡಿದ್ದಾರಂತೆ. ಪಾಪ, ಅವ್ರು ಹೇಳಿದ್ದಾರೆ 6-7 ಮುಗಿಸ್ಕೊಂಡ್ಬಿಡಿ, ಆಮೇಲೆ ನಾವು ಉತ್ಸವ ಮಾಡ್ತೀವಿ ಅಂತ ಹೇಳಿರೋದ್ರಿಂದ 6 ಶುರು ಮಾಡಿ 7:30 ಸರಿಯಾಗಿ ನಾಳೆ ಪ್ರವಚನ ಮುಗಿದು ಲೋಕ ಸಂಗ್ರಹ ಅಂದ್ರೇನು, ಕೃಷ್ಣನ ಕರ್ಮಾಚರಣೆ ರೀತಿ ಏನೋ ಅದನ್ನು ವಿವರಣೆ ಮಾಡ್ತಾ ಹೋಗ್ತಾನೆ. ಕರ್ಮಯೋಗದ ಅನೇಕ ಮುಖಗಳನ್ನು ಭಗವಂತ ಹೇಳ್ತಾನೆ, ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾ.